ಪರಮ ಪವಿತ್ರವಾದ ಶ್ರೀಮದ್ ಭಾಗವತದ ಮಹಾತ್ಮ್ಯವನ್ನು ಪದ್ಮಪುರಾಣದಲ್ಲಿ ಸ್ವತಃ ಭಾಗವತ ರಚನೆ ಮಾಡಿದಂಥ ವೇದವ್ಯಾಸ ದೇವರೇ ನಿರೂಪಣೆಯನ್ನು ಮಾಡ್ತಾ ಯಾವ ರೀತಿಯಾಗಿ 11ನೇ ಸ್ಕಂದದಲ್ಲಿ ಆ ಒಬ್ಬ ಜಂಬುಕ ಅಂತಕ್ಕಂತಹ ವ್ಯಕ್ತಿಯ ಕಥೆ ಹೇಳಿದ. ಅವನು ಸಂತಾನ ಇರಲಿಲ್ಲ, ಅವನಿಗೆ ಭೃಗುಮುನಿಗಳ ಅನುಗ್ರಹದಿಂದಾಗಿ ಸಂತತಿ ಬಂತು. ಆದರೆ ಅವರು ಹೇಳಿದರು ಭಾರಿ ದುಷ್ಟವಾಗ ಹುಡ್ತಾನೆ ಅಂತ ಹೇಳಿದರು. ಅದೇ ರೀತಿಯೇ ನಡೀತು, ಅಂತಿಂಥ ದುಷ್ಟನಾಗಲಿಲ್ಲ, ಭಾರಿ ಭಾರಿ ದುಷ್ಟನಾದಂಥ ಮಗ ಹುಟ್ಟಿದ. ಅವನ ಒಬ್ಬ ತಂಗಿಯವನಿಗೆ ತಂದೆ ತಾಯಿ, ತಾಯಿ ಹೆಸರು ಕೃಷ್ಣ ಅಂತ ತಾಯಿ ಹೆಸರು, ತಂದೆ ಜಂಬುಕ. ಇವನು ಮಹಾಯೋಗ್ಯ, ಹೆಸರು ಮಂದ ಬುದ್ಧಿ, ಮಂದ ವಿಷಯದಲ್ಲೂ ಬುದ್ಧಿ, ಮಂದವಾದ ರೀತಿಯೂ ಬುದ್ಧಿ. ಮಂದ ಅನ್ನೋದಕ್ಕೆ ಎರಡರ್ಥ, ಅಲ್ಪ ಅಂತ ಒಂದರ್ಥ. ಅಲ್ಪ ವಿಚಾರವನ್ನು ಚಿಂತನೆ ಮಾಡಿದರೆ ಭಾರಿ ಬುದ್ಧಿವಂತನಾದರೂ ಮಂದ ಬುದ್ಧಿ ಅಂತಲೇ ಹೆಸರವನಿಗೆ. ಕಲಿಯುಗದಲ್ಲಿ ನಾವೇನು ತಿಳ್ಕೊಂಡು ಭಾರಿ ಬುದ್ಧಿವಂತನ ಅಂತ ತಿಳ್ಕೊಂಡಿದ್ದೇವೆ. ಬುದ್ಧಿ ಉಪಯೋಗಿಸೋದೆಲ್ಲಿ ಅಂತ ಕೇಳಿದರೆ ಕ್ಷುಲ್ಲಕ ವಿಚಾರದ ಬಗ್ಗೆ, ಕ್ಷುಲ್ಲಕ ವಿಚಾರದ ಬಗ್ಗೆ ಬುದ್ಧಿ ಉಪಯೋಗಿಸಿದರೆ ಅದು ಮಂದ ಬುದ್ಧಿ ಅಂತ ಕರೀತಾರೆ. ನಿಜವಾದ ಅರ್ಥದಲ್ಲಿ ವಿಷಯ ನಮ್ಮ ಧ್ಯೇಯ ಬಹಳ ಶ್ರೇಷ್ಠವಾಗಿರಬೇಕು. ಭಗವಂತ ಹೇಳ್ತಾನೆ ಗೀತೆಯಲ್ಲಿ, ಅಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪಮೇಧಸಾಂ. ಅಲ್ಪಮೇಧಸ್ಸಂದ್ರೆ ಮಂದ ಬುದ್ಧಿ ಅಂದರು ಒಂದೇ. ಅಲ್ಪಮೇಧಸಮದಕ್ಕೆ ಒಂದರ್ಥ ಬುದ್ಧಿ ಕಡಿಮೆ ಇರೋರು ಅಂತರ್ಥ, ಇನ್ನೊಂದರ್ಥ ಸಣ್ಣ ಸಣ್ಣ ವಿಷಯದಲ್ಲಿ ಭಾರಿ ದೊಡ್ಡ ಯೋಚನೆ ಮಾಡೋರು ಅಂತರ್ಥ. ದೊಡ್ಡ ವಿಚಾರದ ಬಗ್ಗೆ ಗಮನ ಇಲ್ಲ, ಸಣ್ಣ ವಿಚಾರದ ಬಗ್ಗೆ ಭಾರಿ ಗಮನ ಕೊಡೋದು. ಅಂದರೆ ಊರಿಗೆ ಹೋಗ ಆಫೀಸ್ಗೆ ಹೋಗ್ತಿದ್ದಾನೆ, ಪರೀಕ್ಷೆಗೆ ಹೋಗ್ತಿದ್ದಾನೆ, ಡ್ರೆಸ್ ಬಗ್ಗೆ ಭಾರಿ ಕಾಳಜಿ ಅವನಿಗೆ. ಡ್ರೆಸ್ನೇನು ಅಲಂಕಾರ ಮಾಡ್ಕೊಂಡೆ ಅಂತ ಮಾಡ್ಕೊಂಡು ಓದೇ ಇಲ್ಲ ಗಲಾಟೆ ಒಳಗೆ. ಅದು ಓದಿನ ಬಗ್ಗೆ ಗಮನ ಇಲ್ಲ, ಡ್ರೆಸ್ ಬಗ್ಗೆ ಭಾರಿ ಗಮನ ಅವನಿಗೆ. ಅದರ ಅರ್ಥ ಏನೋ ಅಲ್ಪ ವಿಚಾರ, ಯಾವುದು ಶಾಶ್ವತ ಅದರ ಬಗ್ಗೆ ಎಚ್ಚರ ಇಲ್ಲ. ನಶ್ವರದ ಬಗ್ಗೆ ಎಚ್ಚರ ಇದ್ದವನನ್ನು ಮಂದ ಬುದ್ಧಿ ಅಂತ ಕರೀತಾರೆ. ಆ ಹೆಸರಿನಲ್ಲಿ ಅವನ ಇತಿಮಿತಿಗಳನ್ನು ಹೇಳಿದ್ದಾನೆ. ಫಲಿತಾಂಶ ಏನಾಯಿತು ಅಂತ, ತಂದೆ ತಾಯಿ ಅಷ್ಟೆಲ್ಲ ಇದ್ದರೂ ಅವನು ದುರಭ್ಯಾಸಗಳನ್ನು ಕಲಿತ, ದುರ್ವಿದ್ಯೆಗಳನ್ನು ಕಲಿತ, ಕಳ್ಳತನವನ್ನು ಕಲಿತ, ವೇಶ್ಯಾಗಾಮಿಯಾದ, ಅದಕ್ಕೋಸ್ಕರ ಮನೆಯ ಸಂಪತ್ತನ್ನೆಲ್ಲ ವಿನಿಯೋಗ ಮಾಡಿದ. ಅದು ಸಾಲದೆ ಹೋದಾಗ ಎಷ್ಟು ನೀಚನಾದ ಅಂದರೆ ತಂದೆ ಹತ್ರ ಭಯಪಡಿಸಿ ದುಡ್ಡನ್ನು ತಗೊಂಡ. ಕೊನೆಗೆ ಅದೂ ಕೊಡದೆ ಹೋದ, ಪಾಪ ಏನೂ ಇಲ್ಲ ತಂದೆ ಹತ್ರ. ಆಗ ಅವನು ಮಲಗಿದ್ದಾಗ ಕಲ್ಲು ತಗೊಂಡು ಎತ್ತಿ ಹಾಕಿದ್ದಂತೆ, ಜಜ್ಜಿಬಿಟ್ಟಂತೆ, ತಲೆಯನ್ನು ಕೊಂದು ಹಾಕಿಬಿಡ್ದಂತ ತಂದೆಯನ್ನು. ಪಿತೃಹತ್ಯಾ ದೋಷವನ್ನು ಕಾಣುತ್ತೆ ಪೇಪರಲ್ಲಿ ಬರ್ತಾನೆ ಇರುತ್ತೆ, ಹೊಸ್ತೇನಲ್ಲ, ಇವತ್ತಿನ ಕಾಲಕ್ಕೆ ತೀರಾ ಸಾಮಾನ್ಯ, ಅವತ್ತಿನ ಕಾಲಕ್ಕೆ ದೊಡ್ಡ ದಾಖಲೆ. ಆ ಕ್ಷಣಕ್ಕೆ ತಲೆ ಜಜ್ಜಿ ಇದ್ದು ಬದ್ದದೆಲ್ಲ ಕಿತ್ಕೊಂಡು ಹೊರಟೋದ್ರಂತೆ. ಆಮೇಲೆ ಅವನಿಗೆ ವೇಶ್ಯರು ಯಾವಾಗ ದುಡ್ಡು ಕೊಡೋದು ನಿಲ್ತು, ವೇಶ್ಯರು ಇವನನ್ನು ಹತ್ತಿರ ಸೇರಿಸಲಿಲ್ಲ. ಕೊನೆಗೆ ಅವನ ತಂಗಿಯನ್ನೇ ತನ್ನ ಹಿಡ್ತಾರೆ, ಭಗಿನೀ ಗಮನ ದೋಷವನ್ನು ಹೊಂದಿದ, ಅಗಮ್ಯಾಗಮನದ ಒಂದು ಮುಖ ಇದು. ಕೊನೆಗೆ ಪಾಪದ ಮೂಟೆಯಾದ, ಸಕಲ ಪಾಪಗಳನ್ನು ಮಾಡದ, ಕೊನೆಗೂ ಸತ್ತ. ಒಳ್ಳೆಯವರು ಸಾಯ್ತಾರೆ, ಕೆಟ್ಟವರು ಸಾಯ್ತಾರೆ. ಒಳ್ಳೆಯವರು ಸಾವು ಮುಂದೆ ಸದ್ಗತಿಗೆ ಕಾರಣವಾಗ್ತದೆ, ಕೆಟ್ಟವರ ಸಾವು ದುರ್ಗತಿಗೆ ಕಾರಣವಾಗ್ತದೆ. ಎಷ್ಟು ಬುದ್ಧಿವಂತ ಹುಡುಗನೋ ಪೇಪರ್ ಕೊಟ್ಟೆ ಹೋಗಬೇಕು, ಎಷ್ಟು ದಡ್ಡ ಹುಡುಗನೂ ಪೇಪರ್ ಕೊಟ್ಟೆ ಹೋಗಬೇಕು. ಪೇಪರ್ ತೊಗೊಂಡು ಯಾರು ಮನೆಗೆ ಹೋಗಾಗಿಲ್ಲ, ದೇಹ ಅಂದರೆ ಹಾಗೆ, ದೇಹ ಬಿಟ್ಟೇ ಹೋಗಬೇಕು. ಎಂಥ ಮಹಾಪುರುಷ ಜ್ಞಾನಿಗಳಾದರೂ ದೇಹ ಬಿಡಬೇಕು, ಮಹಾಪಾಪಿಗಳು ದೇಹ ಬಿಡಬೇಕು. ಅಪುರುಷ ಜ್ಞಾನಿಗಳು ದೇಹ ಬಿಟ್ಟು ಸದ್ಗತಿಗೆ ಹೋಗ್ತಾರೆ, ಇವನು ದುರ್ಗತಿಗೆ ಹೋಗ್ತಾನೆ. ಇನ್ನೊಂದು ಹೇಳೋದಾದರೆ ಭಾರಿ ಬುದ್ಧಿವಂತನು ಆ ಇನ್ಸ್ಟಿಟ್ಯೂಷನ್ ಸ್ಕೂಲು ಕಾಲೇಜಿಗೆ ಬಿಡ್ತಾನೆ, ದಡ್ಡನೂ ಬಿಡ್ತಾನೆ. ಬುದ್ಧಿವಂತ ಪಾಸಾಗಿ ಬಿಡ್ತಾನೆ, ಇವನು ಫೇಲಾಗಿ ಬಿಡ್ತಾನೆ ಅಷ್ಟೇ, ಇನ್ನು ಪಾಸಾಗೋ ಚಾನ್ಸೇ ಇಲ್ಲ ಅಂತ ಬಿಡ್ತಾನೆ. ಇದು ಲೋಕ ಅಂದರೆ ಹಾಗೆ, ಭೂಲೋಕ ಅಂದರೆ ಬಿಟ್ಟು ಹೋಗಬೇಕಾದ ಲೋಕ ಇದು. ಜಾತಸ್ಯಗಿ ಧ್ರುವ ಮೃತ್ಯು, ಧ್ರುವಂ ಜನ್ಮ ಮೃತಶ್ಚ. ಅತಿ ಖಚಿತವಾದಂತಹ ಸಿದ್ಧಾಂತವನ್ನು ಭಗವದ್ಗೀತೆ ಹೇಳಿದೆ. ಕೊನೆಗೆ ಅವನು ಎಲ್ಲಿ ಹೋದ ಅನ್ನೋದನ್ನು ಗೊತ್ತಾಗುತ್ತೆ. ಬದುಕನ್ನು ನಾವು ನೋಡೋದು ಮುಖ್ಯ, ಆದರೆ ಫಲಿತಾಂಶ ನೋಡಬೇಕು. ಯಾವಾಗ ಪರೀಕ್ಷೆ ಅಂದಷ್ಟು ಫಲಿತಾಂಶ ಏನು ಅಂತ ಕೇಳ್ತಾರೆ. ಜೀವನದಲ್ಲಿ ಫಲಿತಾಂಶ ನೋಡೋದೇ ಇಲ್ಲ, ಅವರು ಬದುಕ್ತಾರೆ ನಾವು ಬದುಕ್ತೇವೆ, ಏನು ವ್ಯತ್ಯಾಸ ಅಂತ ತಿಳ್ಕೊಂಡಿರ್ತಾರೆ. ಆದರೆ ಅವ್ರ ಬದುಕಿನ ಉನ್ನತಿ ನೋಡಿ, ಇವರ ಅವನತಿ ನೋಡಿ, ರಾಘವೇಂದ್ರ ಸ್ವಾಮಿಗಳನ್ನು ನೋಡಿ. ಬೃಂದಾವನ ಪ್ರವೇಶ ಮಾಡಿ 3 ಶತಮಾನಗಳ ದಾಟಿ ಹೋಗಿದೆ. ಪೂಜ್ಯಾಯ ರಾಘವೇಂದ್ರಾಯ ಅನಿಸ್ಕೊಳ್ತಾರೆ ಅಂದರೆ ಎಂಥ ವರ್ಚಸ್ಸದು. ದುರ್ಯೋಧನಾದಿಗಳು ಸತ್ತ 5000 ವರ್ಷ ಮೇಲಾಗಿದೆ. ಪ್ರತಿ ಸತ್ಯ ಪ್ರತಿ ಎಲ್ಲರಿಗೂ ಬಯಸ್ಕೊತಾನೆ ಇರ್ತಾರೆ, ನಿಂದಿತರ ಆಗ್ತಾ ಇರ್ತಾರೆ. ಎಂಥ ಪಾಪಿಗಳಾಗಿರ್ಬೇಕು. ಮನುಷ್ಯ ದಿನ ಕಳೆದಂತೆ ಯಾವನು ಲೋಕಮಾನ್ಯನಾಗ್ತಾನೆ ಅವನ ಜೀವನ ಸಾರ್ಥಕವಾಗ್ತದೆ. ಇವನು ದೊಡ್ಡ ಪಿಶಾಚಿ ಆಗ್ತಾನೆ ಕೊನೆಗೆ. ಮೊದಲು ಧನ ಪಿಶಾಚಿಯಾಗಿದ್ದ, ನಿಜವಾದ ಪಿಶಾಚಿಯೇ ಆಗ್ತಾನೆ. ಅಂಥ ಪಿಶಾಚಿಯಾಗಿ ಎಷ್ಟು ವರ್ಷಗಳ ಕಾಲ ಇದ್ದ ಗೊತ್ತಾ? ನಮಗೇನೋ ಪಿಶಾಚಿ ತೃಪ್ತಿ ಸಹಿತ ಅನುಭವಿಸಿದ ಆಯ್ತು ಅಂತ ತಿಳ್ಕೊಂಡ್ಬಿಡ್ತಾರೆ. ಕೆಲವು ಕಳ್ಳರಿರ್ತಾರೆ, ಜೈಲಿಗೆ ಹೋದ್ರೆ ಆಯ್ತು, 3 ವರ್ಷ 4 ವರ್ಷ ಮತ್ತೆ ಬಂದ್ರಾಯ್ತು ಅಂತ ತಿಳ್ಕೊಂಡಿರ್ತಾರಲ್ಲ, ಆ ರೀತಿ ಎಲ್ಲ ಇವೆಲ್ಲ ಕೂಡ ಎಂಥ ಪಿಶಾಚಿ ಆದ. ಅನೇಕ ನರಕಗಳು, ಆ ನರಕಗಳನ್ನು ವರ್ಣನೆ ಮಾಡ್ತಾರೆ. ಅವ್ರು ಪಿಶಾಚಿ ಜನ್ಮ ಹಿಡ್ತಾರೆ, ಅವ್ರು ನರಕಗಳಿಗೆ ಹೋಗಿ ಎಷ್ಟೋ ಕೋಟಿ ಕೋಟಿ ವರ್ಷಗಳ ಕಾಲ ನರಕಕ್ಕೆ ಹೋದಂತೆ, ಕೋಟಿ ಕೋಟಿ ವರ್ಷಗಳ ಕಾಲ ನೆನ್ಪಿಟ್ಕೊಳ್ಳಿ. ನರಕಗಳ್ಯಾವುದು ದಿನಗಟ್ಟಲೆ ನರಕಗಳು ಅಂತಿಲ್ಲ, ಅವೆಲ್ಲ ಕೋಟಿಗಟ್ಟಲೆ ಕೆಲವು, ಇನ್ನೂ ಅತಿ ಕಡಿಮೆ ಅಂದರೆ ಕೋಟಿಗಟ್ಟಲೆ, ಅದು ಮಿನಿಮಮ್ ನರಕಗಳು. ಅನಂತರ ಕೆಲವು ಕಲ್ಪಗಟ್ಟಲೆ, ಕೆಲವು ಮನ್ವಂತರ ಗಟ್ಟಲೆ, ಕೆಲವು ಬ್ರಹ್ಮಕಲ್ಪದವರೆಗೆ, ಕೆಲವು ಶಾಶ್ವತ. ಅಂಧಂತಮಸ್ತು ತಮಸ್ಸು ಶಾಶ್ವತವಾದ ನರಕಗಳು. ನರಕದ ಹೋಗ್ತಕ್ಕಂಥ ಜನಗಳು ಎಷ್ಟು ಭಯಾನಕವಾದ ಶಿಕ್ಷೆ ಅನುಭವಿಸ್ತಾರೆ ಅಂತ ಗೊತ್ತಾದರೆ, ಆ ಪರಿಕಲ್ಪನೆ ಬಂದರೂ ಸಾಕು, ಮನುಷ್ಯ ಇವತ್ತು ಪಾಪ ಮಾಡೋದು ಸಾಕಷ್ಟು ಕಡಿಮೆ ಆಗುತ್ತೆ. ಇವತ್ತು ನರಕದ ಪರಿಕಲ್ಪನೆ ಕೂಡ ವ್ಯವಸ್ಥೆ ನಮ್ಮಲ್ಲಿಲ್ಲ. ಚಿಕ್ಕ ಮಕ್ಕಳನ್ನು ನಾವು ಭಯಪಡಿಸ್ಬೇಕಾದ್ರೆ ದೇವ ಬಂತು, ಪೀಡೆ ಬಂತು ಅಂತ ಹೆದರಿಸ್ತಾರೆ, ಸ್ವಲ್ಪ ಭಯ ಆಗುತ್ತಾಳೆ. ಇವತ್ತು ಯಮದೂತರ ಬಗ್ಗೆ ಹೇಳಿದರೆ ಎಲ್ರಿಗೂ ಭಯ ಆಗುತ್ತೆ. ಇನ್ನು ನರಕದ ಬಗ್ಗೆ ಹೇಳಿದಾಗ ಮನುಷ್ಯ ಏನು ಮಾಡಿದರೂ ಸಹ ಪಾಪ ಮಾಡಲೇಬಾರ್ದಕ್ಕಂಥ ಹಠ ಹಿಡಿತಾರೆ. ಅದು ತಿಳಿಸೋ ವ್ಯವಸ್ಥೆ ನಮ್ಮಲ್ಲಿಲ್ಲದ ನಾಸ್ತಿಕವಾದ. ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂ ಕುತಃ, ದೇಹ ಸತ್ತ ಮೇಲೆ ಸುಟ್ಟೋಗುತ್ತೆ ಇನ್ನೇನು ಉಳಿಯುತ್ತೆ ಅಂತ ಅವ್ರ ವಾದ. ದೇಹ ಸುಟ್ಟೋಗುತ್ತೆ ಇನ್ನೇನು ಉಳಿಯುತ್ತೆ? ಈಗ ಈ ಕಾಲದಲ್ಲಿ ಆಡ ಮಾತಾದೆಲ್ಲ ಕೂಡ ಕಂಪ್ಯೂಟ್ರಲ್ಲಿ ಗಂಟೆಗಟ್ಟಲೆ ಕೆಲಸ ಮಾಡ್ತಾರೆ, ದಿನಗಟ್ಟಲೆ ಕೆಲಸ ಮಾಡ್ತಾರೆ, ಆಮೇಲೆ ಒಂದು ಪೆನ್ಡ್ರೈವ್ ಹಾಕೊಂಡು ಹೋಗಿಬಿಡ್ತಾರೆ. ನೋಡಿದರೆ ಕಂಪ್ಯೂಟರ್ ಖಾಲಿ, ಎಲ್ಲ ಅದರಲ್ಲಿ ಪ್ರಿಸರ್ವ್ ಆಗಿರುತ್ತೆ. ನೆನಪಿರಬೇಕು, ಬಿಟ್ಟುಬಿಡಿ. ಈ ಸಿಮ್ ಕಾರ್ಡ್ ಎಷ್ಟಿರುತ್ತೆ, ಎಷ್ಟು ಚಿಕ್ಕದು ನೋಡಿದ್ರಲ್ಲ, ಜಗತ್ತಿನ ಮಾಹಿತಿಯನ್ನೆಲ್ಲ ಕೊಡುತ್ತದು. ಚಿಕ್ಕ ಸಿಮ್ ಕಾರ್ಡ್, ಇವತ್ತು ಮೊಬೈಲ್ ಫೋನ್ ಹೋಯಿತು, ಒಳ ಸಿಮ್ ಕಾರ್ಡ್ ಉಳ್ಕೊಂಡಿದೆ, ನೆನಪಿರಬೇಕು. ಮೊಬೈಲ್ ವ್ಯಾಲ್ಯೂ ಇರೋದು ಸಿಮ್ ಕಾರ್ಡಲ್ಲಿ ವ್ಯಾಲ್ಯೂ ಇರೋದು, ಅದು ಇನ್ಸ್ಟ್ರೂಮೆಂಟ್ ಅಷ್ಟೇ, ಇದು ಕಂಪ್ಲೀಟ್ ಇರೋದು ಇದರಲ್ಲಿ. ಅದು ದೇಹ ಬರೀ ಮೊಬೈಲ್ ಇದ್ದಾಗೆ, ಸಿಮ್ ಕಾರ್ಡ್ ಇದ್ದಾಗ ಒಳ ಪುಣ್ಯ ಪಾಪ ಬ್ರಾಕ್ ಆಗಿರ್ತವೆ ಅಂತ ಹೇಳಿದ್ದಾರೆ. ಎಲ್ಲ ರೆಕಾರ್ಡ್ ಆಗಿರ್ತವೆ, ಅದನ್ನು ಯಾರೂ ಕದಿ ಆಗಿಲ್ಲ. ಯಮದು ಅಲ್ಲಿರ್ತದೆ ಯಾವಾಗಲೂ ಕೂಡ ನಮ್ಮಲ್ಲಿರ್ತದೆ. ಅಸ್ಮ ಕೆಟ್ಟರೆ ಸಾಕು ಕಷ್ಟ ಅಂಥೇಳಿ ನಾವು ಬ್ಯಾಕಪ್ ತೊಗೊಂಡಿರ್ತೀವಲ್ಲ, ಯಮಲೋ ಎಲ್ಲ ಬ್ಯಾಕಪ್ ಇಟ್ಕೊಂಡಿರ್ತಾರೆ ಅವ್ರು. ಏನು ನಾವು ಹಾಡು ಮಾಡಿದ್ರೆ ಹೋಗೋದಿಲ್ಲ ಅದೆಲ್ಲ ಕೂಡ. ಆದ್ದರಿಂದ ಎಲ್ಲ ಏನೇ ಮಾಡಿದರೂ ಕೂಡ ತಪ್ಪಿಸ್ಕೊಳ್ಳೋದಕ್ಕಾಗೋದೇ ಇಲ್ಲ. ಹೇಳ್ತಾರೆ ಮಿನಿಟ್ ಮಿನಿಟ್ ಬೈ ರೆಕಾರ್ಡ್ ಅಲ್ಲ, ಸೆಕೆಂಡ್ ಬೈ ಸೆಕೆಂಡ್ ರೆಕಾರ್ಡ್ ಆಗಿರ್ತದೆ, ಗೊತ್ತಾಯ್ತು. ಎವ್ರಿ ಸೆಕೆಂಡ್ ರೆಕಾರ್ಡ್ ಆಗಿರ್ತದೆ. ಆದ್ದರಿಂದ ಏನು ಮಾಡಿದ್ರೂ ಸಾಧ್ಯ ಇಲ್ಲ. ಒಂದೆರಡು ಸಾಕ್ಷಿ ಇದ್ದರೆ ಕಷ್ಟ ಅಂತ ಭಗವಂತ ಏನು ಮಾಡಿರ್ತಾನೆ ಗೊತ್ತೇನು? ಹನ್ನೆರಡು ಸಾಕ್ಷಿ ಇಟ್ಟಿರ್ತಾನೆ, ಹನ್ನೆರಡು ಕಡೆ ರೆಕಾರ್ಡ್ ಆಗಿರುತ್ತದೆ. ಡಿಫ್ರೆಂಟ್, ಯಾವ ಮದುವೆಗಳು ಹನ್ನೆರಡು ಪೀಡಿಯೋ ಥರದಿಲ್ಲ. ಆದರೆ ನಮ್ಮ ಪ್ರತಿಯೊಂದು ಆ್ಯಕ್ಟಿವಿಟಿನ ಹನ್ನೆರಡು ಜನ ರೆಕಾರ್ಡ್ ಮಾಡ್ತಾರಂತೆ. ಅದೆಲ್ಲ ಆಚಾರ ಹೇಳ್ತಾರೆ. ಆದಿತ್ಯ ಚಂದ್ರವು ಅನಿಲೋ ಅನಲಶ್ಚ, ಸೂರ್ಯ ಚಂದ್ರ ಗಾಳಿ ಅಗ್ನಿ ಭೂಮಿ ಉಭೇಚ ಸಂಧೆ, ಎರಡು ಸಂಧ್ಯಾಕಾಲಗಳು, ಮತ್ತು ಒಳಗಿರ್ತಕ್ಕಂಥ ವಾಯುದೇವರು, ಸರ್ವಾಂತರಾತ್ಮನು, ಸರ್ವಲೋಕ ಸಾಕ್ಷಿಣ ಸುತಂ ಶರೈರ್ವ ವರ್ಷ. ಇಷ್ಟು ಕಡೆ ರೆಕಾರ್ಡ್ ಆಗಿರುತ್ತಲ್ಲ, ಎಲ್ಲಾದರೂ ಮ್ಯಾನಿಪ್ಯುಲೇಟ್ ಮಾಡೋಕ್ಕೆ ಬರುತ್ತಾ? ಯೋಚನೆ ಮಾಡಿ. ಅದರ ಫಲನೇ ಅವನಿಗೆ ಅಂಥ ಉಗ್ರವಾದ ಶಿಕ್ಷೆ. ಕೋಟ್ಯಂತರ ವರ್ಷ ಶಿಕ್ಷೆ ಅನುಭವಿಸಿ ಆಮೇಲೆ ಪಿಶಾಚಿಯಾಗಿ ಹುಟ್ಟುತ್ತಾನೆ. ಪಿಶಾಚಿಯಾಗಿ ಇದ್ದುದು ಕೂಡ ಕೆಲವು ದಿವಸಗಳ ಕಾಲ ಅಲ್ಲ, ಭಾರಿ ಅದು ಕೋಟ್ಯಂತರ ವರ್ಷಗಳ ಕಾಲ ಪಿಶಾಚಿಯಾಗಿರ್ತಾನೆ. ಪಿಶಾಚಿಯಾಗಿರೋದನ್ನು ಜನಕ್ಕೆ ಗೊತ್ತಿಲ್ಲ. ಪಿಶಾಚಿಗೆ ಸ್ವಂತ ಶಕ್ತಿ ಏನು ಮಾಡೋಕ್ಕೆ ಬರೋದಿಲ್ಲ. ಇವತ್ತು ಕೈ ಇಲ್ಲ ನಿಂತ್ಕೊಳ್ಳಿ, ಎಷ್ಟು ಕಷ್ಟ ಆಗುತ್ತೆ ನಮಗೆ. ಎರಡು ಕೈ ಇಲ್ಲ, ಎದುರು ಪದಾರ್ಥ ತೊಗೊಳಕ್ಕಾಗೋದೇ ಇಲ್ಲ. ಎರಡು ಪದಾರ್ಥ ಕೈ, ಎರಡು ಕೈ ಇಲ್ಲ, ಒಂದು ಕೈ ಇಲ್ಲ ಏನೋ ತೊಂದರೆ, ಎರಡು ಕೈ ಇಲ್ಲ ಭಾರಿ ತೊಂದರೆ. ಅಲ್ಲಿ ಪದಾರ್ಥ ಕಾಲಿಲ್ಲ ಹೋಗ್ಲಿಕ್ಕೆ ಬರೋದಿಲ್ಲ, ವಸ್ತು ಕಾಣುತ್ತೆ ಕಾಲು ಹೋಗ್ಲಿಕ್ಕೆ ಬರೋದಿಲ್ಲ. ನಿಮ್ಗೆ ಕಾಲಿಲ್ಲದ್ರೆ ಎಷ್ಟು ಕಷ್ಟ, ಕೈಯಲ್ಲಿದ್ದರೆ ಕಷ್ಟ, ಬಿಟ್ಟುಬಿಡಿ. ಒಂದು ಬೆರಳಿಲ್ಲದ ಹೋದರೆ ಎಷ್ಟು ಕಷ್ಟ, ಬಂದು ಗ್ಯಾಂಗ್ರೀನಾಗಿ ಒಂದು ಬೆರಳು ಕತ್ತರಿಸಿರ್ತಾರೆ, ಎಷ್ಟು ಬ್ಯಾಲೆನ್ಸ್ ಹೋಗೋದು ಗೊತ್ತಾ ನಡ್ಕೋಬೇಕು ಅವರಿಗೆ. ಒಂದು ಬೆರಳು ಹೋಗಿದ್ದಕ್ಕೆ ನಡೆಯೋದು ಅಷ್ಟು ಕಷ್ಟ ಆಗಿಬಿಡುತ್ತೆ. ದೇವರು ಹೇಗೆ ನಮ್ಮನ್ನು ಅನುಗ್ರಹ ಮಾಡಿದ್ದಾನೆ ಅಂದರೆ, ಪಿಶಾಚಿಗಳಿಗೆ ಯಾವುದು ಇರೋದೆಲ್ಲ ಗೊತ್ತಾಯ್ತಾ? ಯಾವ್ಯಾವುದು ಇರೋದಿಲ್ಲ, ಬರೀ ನೋಡೋದಷ್ಟೇ. ಏನು ತೊಗೊಳ್ಳಿ, ಯಾರು ಕೊಟ್ಟರೆ ಉಂಟು, ಇಲ್ಲದ ಹೋದ್ರೆ ಇಲ್ಲ. ಏನಾದ್ರು ತೊಗೊಳ್ಬೇಕು ಅಂತ ಇನ್ನೊಬ್ಬರೊಳಗೆ ಎಂಟರ್ ಆಗಬೇಕದು. ಎಂಟರ್ ಆಗಿ ತೊಗೋಬೇಕು, ಎಂಟರ್ ಆಗಬೇಕಾದ್ರೆ ಅಯೋಗ್ಯನಾಗಿರ್ಬೇಕು. ಮತ್ತು ಯೋಗ್ಯನೊಳಗೆ ಎಂಟರ್ ಆಗಲಿಕ್ಕೆ ಬರೋದೇ ಇಲ್ಲ ಪಿಶಾಚಿಗಳಿಗೆ, ಅಯೋಗ್ಯನಲ್ಲೇ ಎಂಟರ್ ಆಗಬೇಕು. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಎಷ್ಟು ಭಯಾನಕವಾದ ಜನ್ಮ ಪಿಶಾಚಿ ಜನ್ಮ. ಅದು ತಿನ್ನಾಗಿಲ್ಲ, ಗುಡಿಯಾಗಿಲ್ಲ, ಉಪವಾಸ ಬಿದ್ದು ಸಾಯ್ಬೇಕು. ಒಂದು ಏಕಾಶಿ ಮಾಡೋಕ್ಕೆ ಓಡಾಡಿರ್ತಾನಲ್ಲ, ಜನ್ಮ ಪೂರ್ತಿ ಉಪವಾಸ ಇರಬೇಕಾಗತ್ತೆ ಆಮೇಲೆ. ಇದು ಅರ್ಥ ಮಾಡಿಕೊಂಡ್ರೆ ಅಂತ ಪಿಶಾಚಿ ಜನ್ಮ ಬರಬಾರದು ಅಂತ ಇದ್ದರೂ ಕೂಡ ನಾವು ಭಗವಂತನ ಆರಾಧನೆಯನ್ನು ಶಾಸ್ತ್ರೋಕ್ತ ಕ್ರಮದಲ್ಲಿ ಮಾಡಬೇಕು. ಕೊನೆಗೆ ಒಂದು ಹಂತ ಬಂದಿದೆ. ಪಿಶಾಚಿ ಇದ್ದಾಗ ಯಾವುದು ನೀರಿಲ್ಲ, ಈಗ ಅಕಸ್ಮಾತ್ ಕುಡಿದ್ರೆ ವಿಷ, ಆಹಾರ ತೊಗೊಂಡ್ರೆ ಭಯಂಕರವಾದ ವಿಷ, ಹುಳು ಕಾಣುತ್ತೆ. ಎಷ್ಟೋ ಜನಕ್ಕೆ ಹುಳ ಕಾಣುತ್ತೆ ಅಂತ ಹೇಳ್ತಾರೆ. ಅನ್ನ ತಿಂದಾಗ ಅನ್ನ ಕಾಣೋದಿಲ್ಲ, ಹುಳುಗಳು ಕಂಡ ಕಾಣುತ್ತೆ. ಅವ್ರು ಮಾಡಿದ ಪಾಪದ ಫಲ ಇದೆಲ್ಲ ಯೋಚನೆ ಮಾಡಿದ ಹೋದರೆ, ತಿನ್ನಲಕ್ಕೂ ಪುಣ್ಯ ಇರಬೇಕು, ತಿಂದು ಜೀರ್ಣ ಮಾಡಿಕೊಳ್ಳೋ ಪುಣ್ಯ ಇರಬೇಕು. ಅದಿಲ್ಲದೆ ಹೋದರೆ ಮನುಷ್ಯನ ಗತಿ ಏನಾಗ್ತದೆ? ಕೆಲವರು ಹೇಳ್ತಾರೆ ವಿಷಯ ತಿಳಿಯೋದು ಎರಡು ರೀತಿ, ಕೆಲವು ಅನುಭವಿಸಿ ತಿಳಿಬೇಕು, ಕೆಲವನ್ನು ನೋಡಿ ತಿಳಿಬೇಕು ಅಂತ ಹೇಳ್ತಾರೆ. ವಿಷ ಕುಡಿದ್ರೆ ಹೇಗಿರುತ್ತೆ ನೋಡಿ ತಿಳಿದ್ರೆ ಗತಿ ಏನು, ಅನುಭವಿಸಿದ್ರೆ ಸತ್ತೋಗ್ತಾನೆ ಅಷ್ಟೇ. ಅದನ್ನು ನೋಡಿ ತಿಳಿಬಾರ್ದು, ಇನ್ನೊಬ್ರು ಮಾಡೋದು ನಾಳೆ ಆಗಿದ್ದು ನೋಡಿ ತಿಳಿಬೇಕು ನಾವು. ಕೆಲವು ಗಾಯಗೆ ನಾವು ಅನುಭವಿಸಿ ತಿಳಿಬೋದು ಬೇಕಾದ್ರೆ, ಆದರೆ ಪ್ರಾಣ ಹೋಗೋದನ್ನು ಅನುಭವಿಸಿ ತಿಳಿದಕ್ಕಾಗೋದಿಲ್ಲ. ಇವತ್ತು ಪುರಾಣ ಪುಣ್ಯಕತೆ ಏನು ಗೊತ್ತಾ, ಸಾವಿರಾರು ಜನ ಅನುಭವವನ್ನು ನಾವು ಕೇಳ್ತೇವೆ, ಎಷ್ಟು ಉಪಯೋಗ ಆಗುತ್ತೆ ಗೊತ್ತಾ? ಅದರಿಂದ ಹಾಗಿದ್ದರೆ ಈ ಕೆಲಸ ನಾವು ಮಾಡಬಾರದು ಅನ್ನೋ ತಕ್ಷಣ ಜ್ಞಾನ ಬರುತ್ತೆ. ಅದಕ್ಕೆ ಹೇಳ್ತಾರೆ ಒಂದು ಪುಸ್ತಕ, ಸಾಮಾನ್ಯವಾಗಿ ಒಂದು ಮಾತು ಉಂಟು, ಮನೆಯಲ್ಲಿ ಕೆಲವು ಪುಸ್ತಕಗಳಿದ್ದರೆ ನೂರಾರು ಜನ ಇದ್ದಷ್ಟು ಸಹಕಾರ ಇರುತ್ತಂತೆ. ಓದಕ್ಕೆ ಬರಬೇಕಷ್ಟೇ ಅವನಿಗೆ, ಓದಕ್ಕೆ ಬರೋದಕ್ಕೆ ಪುಸ್ತಕ ಇದ್ದುಬಿಟ್ರೆ ಒಂಟಿ ಅನಿಸೋದೇ ಇಲ್ಲ ಅವರು. ಯಾವಾಗಲೂ ಜನಗಳ ಮಧ್ಯೆ ಇದ್ದಾಗಿರ್ತಾನೆ, ಯಾಕೆ ಜ್ಞಾನಿಗಳ ಮಧ್ಯೆ ಇರ್ತಾನೆ. ಇದು ಬಹಳ ಮುಖ್ಯ. ಮಾತಾಡಲಿಕ್ಕಂಥ ಜ್ಞಾನಗಳು ಸಿಗೋದಿಲ್ಲ, ಗ್ರಂಥಗಳು ಬೇರೆ ಅಂತ ದೊಡ್ಡ ಜ್ಞಾನಿಗಳ ಸಹವಾಸ ನಮಗೆ ಸಿಗುತ್ತೆ. ಗ್ರಂಥ ಓದಬೇಕಾದ್ರೆ ದೊಡ್ಡ ಭಾಗ್ಯ ಅದು. ಭಾಗವತ ಓದ್ತಿದ್ವಿ, ವೇದವ್ಯಾಸ ಜೊತೆ ಮಾತಾಡಿದಾಗುತ್ತೆ. ಗೀತಾ ಓದ್ತೀವಿ, ಕೃಷ್ಣ ನೇರ ಭಗವದ್ ಉಪದೇಶ ಮಾಡ್ತಾರೆ. ಸ್ವರಮೂಲ ಓದ್ತೇವೆ, ಮಧ್ವಾಚಾರ್ಯ ಮಾತಾಡ್ತಾರೆ ಗೊತ್ತಾಯ್ತಾ, ಸುಧಾ ಓದ್ತಾರೆ, ತೀಕರಾಯರು ಮಾತಾಡ್ತಾರೆ, ಪರಿಮಳಾದಿ ಗ್ರಂಥ ಓದಿದಾಗ ರಾಯರು ಮಾತಾಡ್ತಾರೆ, ವಾದಿರಾಜರು ವ್ಯಾಸರಾಜರು ಮಾತಾಡ್ತಾರೆ, ದಾಸಾಹಿತ್ಯ ಓದಿದಾಗ ದಾಸರಾಯರು ಮಾತಾಡ್ತಾರೆ, ಅವರೆಲ್ಲ ಮನೆಯಲ್ಲಿರ್ತಾರೆ. ಎಂಥ ಭಾಗ್ಯ ಇದು. ಇದು ಅರ್ಥ ಮಾಡಿಕೊಂಡ್ರೆ ಜೀವನದಲ್ಲಿ ಓದೋದಕ್ಕೆ ಬಂದ ಭಾಗ್ಯ, ಗ್ರಂಥ ಇದ್ದರೆ ಭಾಗ್ಯ. ಆದರೆ ಇವತ್ತು ಜನಗಳಿಗೆ ಅಂಥ ಭಾಗ್ಯ ಇರೋದೇ ಇಲ್ಲ, ತುಂಬ ಜನಗಳು ಒಂಟಿ. ಇವತ್ತು ಇದ್ದುಬದ್ದ ಭಾಗ್ಯನೂ ಕಳೆ, ಟಿ ವಿ ಬಂದಮೇಲೆ ಅದೂ ಇಲ್ಲ, ನೋಡ್ತಾ ಕೂತಿರ್ತ. ಅದೇನು ದೊಡ್ಡ ವಿಚಾರ, ಕೆಟ್ಟವರ ಸಹವಾಸ ಮತ್ತೆ ಒಳ್ಳೆಯವರ ಸಹವಾಸ, ಬರೀ ಕೆಟ್ಟವರ ಸಹವಾಸ ಇದ್ದಾಗಿರುತ್ತೆ, ಜೀವನ ಹಾಳು ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ನಾವು ಸತ್ಸಹವಾಸ ಮಾಡದೆ ಹೋದರೆ ಮೌಲ್ಯಗಳೇ ಗೊತ್ತಾಗೋದಿಲ್ಲ, ವ್ಯಾಲ್ಯೂಸೇ ಗೊತ್ತಾಗೋದಿಲ್ಲ. ಅದೇ ಯಾತಕ್ಕೆ ಹೇಳಿದೆ ಅಂದರೆ, ಪುರಾಣ ಪುಣ್ಯಕತೆ ಓದೋದರಿಂದ ಎಷ್ಟು ಜನದ ಅನುಭವ ನಾವು ತಿಳ್ಕೊಳ್ಳೋಕ್ಕಾಗತ್ತೆ, ನೋಡ್ಲಿಕ್ಕಾಗತ್ತೆ, ಅದರ ಅನುಭವದ ಸದುಪಯೋಗ ಪಡೆಯಲಿಕ್ಕೆ ನಮಗೆ ಬರುತ್ತೆ. ಅದಕ್ಕೆ ಶ್ರವಣಾದಿ ವಿನಾನೈವ ಕ್ಷಣಂ ತಿಷ್ಟೇದಪಿ ಕ್ವಚಿತ್ ಆಚಾರ ಹಿಡಿತಾರೆ. ಶ್ರವಣಾದಿಗಳನ್ನು ಬಿಟ್ಟು ಒಂದು ಕ್ಷಣ ಕೂಡ ಇರಬೇಡ. ಜ್ಞಾನ ಸಂಪಾದನೆಯ ಮಾರ್ಗ ಅದು. ಉಸಿರಾಟ ಬಿಟ್ಟಿರಲಿಕ್ಕಾಗುತ್ತೆ. ಆ ರೀತಿ ದೇಹಕ್ಕೆ ಉಸಿರು ಹೇಗೋ, ಜೀವಕ್ಕೆ ಜ್ಞಾನ ಹಾಗೆ. ಉಸಿರಿಲ್ಲದ ದೇಹ ಹೋಗ್ತದೆ, ಜ್ಞಾನ ಇಲ್ಲದ ಜೀವ ಹೋಗ್ತದೆ, ನಾಶವಾಗ್ತದೆ. ಆದ್ದರಿಂದ ಅದನ್ನು ಇದೆಲ್ಲ ಕಥೆ ಕೇಳಿದರೆ ದೊಡ್ಡ ಅನುಭವ ಇದು. ಆದರೆ ನಾವು ಇವತ್ತು ಹೇಳೋ ವ್ಯವಸ್ಥೆನೇ ನಮ್ಮಲ್ಲಿ ಇಲ್ಲ. ಆದ್ದರಿಂದಾಗೇ ಜನ ಮಿಸ್ ಮಾಡ್ಕೋತಾರೆ ಅದನ್ನೆಲ್ಲ. ಇವತ್ತು ಹೇಳೋ ಕಥೆಗಳು ಎಂತ ಗೊತ್ತಾ, ಕಥೆ ಕಾದಂಬರಿಗಳು ಸಿನಿಮಾಗಳು, ನಾವು ಕೆಟ್ಟದರಲ್ಲಿ ನಮ್ಮ ಮನಸ್ಸು ಹೋಗತಕ್ಕಂಥ ಕಥೆಗಳು, ಒಳ್ಳೆ ಕಡೆ ಹೋಗೋ ಕಥೆಗಳಲ್ಲ, ಕೆಟ್ಟದ ಕಡೆಗೆ ಆಕರ್ಷಿತರಾಗತಕ್ಕಂಥ ಕಥೆ ಓದಿದಾಗ ನಮ್ಮ ಜೀವನ ನೂರಾರು ದುಷ್ಟರ ಸಹವಾಸದ ಮಧ್ಯೆ ಬದುಕಿದಾಗುತ್ತೆ. ಅದನ್ನು ತಪ್ಪಿಸಿಕೊಳ್ಳೋದಕ್ಕೆ ಇದೆಲ್ಲ ಬೇಕು. ಕೊನೆಗೆ ಹತಾಶನಾದ ಅವನು, ಅಲ್ಲಿಗೆ ಒಂದು ಪಾಪ ಸವಿಯ ಕಾಲ ಬಂತು. ಋಷಿಗಳು ಸಿಕ್ಕರು, ಸುಮಿತ್ರ ಅಂತ ಅವ್ರ ಹೆಸರು, ಮಿತ್ರ ಸುಮಿತ್ರ ಒಳ್ಳೆ ಹೆಸರು, ಒಳ್ಳೆ ಗುಡ್ ಫ್ರೆಂಡ್ ಅಂತೀವಲ್ಲ ಹಾಗೆ. ಜ್ಞಾನಿಗಳೆಲ್ಲ ಹಿತೈಷಿಗಳು, ನೋಡ್ತಾರೆ ಅವರ ಕಣ್ಣಿಗೆ ಬಿದ್ದರು. ಆಗ ನೇತ್ರಾವತಿ ನದಿಯ ತೀರದಲ್ಲಿ ಸಿಕ್ಕರಂತವರು. ಅರ್ಥ ಆಯ್ತಾ, ದಕ್ಷಿಣ ಭಾರತದ ಕಥೆ ಇದು. ಗಂಗಾ ಯಮುನಾ ಅಂದರೆ ಉತ್ತರ ಭಾರತದ ಕಥೆ, ದಕ್ಷಿಣ ಹತ್ತಿರ ನಡೆದ ಕಥೆ ಅಂತ ಅರ್ಥ ಇತ್ತು, ಹತ್ತಿರದಲ್ಲೇ ನಡೆದ ಕಥೆ. ಆಗ ನೋಡಿದ ಬ್ರಾಹ್ಮಣನನ್ನು, ಅಲ್ಲಿಗೆ ಅವನು ಪಾಪ ಸವದಿತ್ತು. ಆಗ ಅವರು ಭಾಗವತ ಹೇಳ್ತಾ ಇದ್ರು, ಏಕಾದಶಿ ಅಂದ ಭಾಗವತ ಹೇಳ್ತಾ ಇದ್ರು. ಕೇಳಿದ, ಕೇಳ್ತಿರಲಿಕ್ಕೆ ಅವನು ಪಿಶಾಚ ಜನ್ಮೆಲ್ಲ ಪರಿಹಾರ ಆಯಿತು, ಎಲ್ಲ ಪಾಪಗಳು ಪರಿಹಾರ ಆದವು. ಆ ಕ್ಷಣಕ್ಕೆ ಅವ್ರ ವಿಮಾನ ಬಂದು ಸದ್ಗತಿ ಹೊರಟು ವೈಕುಂಠ ಹೊರಟು ಬಿಟ್ಟನಂತೆ. ಇದು ಭಾಗವತದ ಫಲಶ್ರುತಿ. ಎರಡು ಕೆಲಸ ಮಾಡಿದೆ ಭಾಗವತ. ಅದು ಒಂದು ಸ್ಕಂದ, ಏಕಾದಶಿ ಸ್ಕಂದ. ಅವನು ಮಾಡಿದ ಅಂಥ ಒಂದು ತಂದೆಯನ್ನು ಕೊಂದ, ಭಗಿನಿ ಗಮನ ಮಾಡಿದ, ವೇಶ್ಯಾಗಮನ ಮಾಡಿದ, ಸರ್ವಸ್ವ ಕಳೆದ, ಎಲ್ಲ ಪಾಪವನ್ನು ಅನುಭವಿಸಿದ. ಈಗ ಕಳ್ಕೊಂಡು ಪೂರ್ತಿ ನೋ ಡ್ಯೂ ಸರ್ಟಿಫಿಕೇಟ್ ಬಂದಾಗಾಯ್ತು, ಅವನು ಇನ್ಯಾವ ಡ್ಯೂಸ್ ಇಲ್ಲ ಅಂತ ಆಯಿತು. ಅಲ್ಲಿಗೆ ನೇರ ಏನು ಭಾಗವತದ ಎರಡು ಪ್ರಯೋಜನ, ಒಂದು ಅನಿಷ್ಟ ನಿವೃತ್ತಿ ಆಯಿತು, ಮೋಕ್ಷಪ್ರಾಪ್ತಿ ದೊಡ್ಡ ಇಷ್ಟವನಿ ಸಿದ್ಧಿಯಾಯಿತು. ಶಾಸ್ತ್ರದ ಫಲ ಇದು, ಅನಿಷ್ಟ ನಿವೃತ್ತಿ ಇಷ್ಟಪ್ರಾಪ್ತಿ, ಎರಡನ್ನು ಮಾಡಿಕೊಟ್ರೆ ಮಾತ್ರ ನಮಗೆ ಶಾಸ್ತ್ರ ಅಂತ ಕರೆಯೋದು. ಅದನ್ನು ಅಧ್ಯಾತ್ಮ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಒಂದು ಸದ್ಗತಿ ಹೋದ ಕಥೆ. ಹೀಗೆ ಏಕಾಸ್ಕಂದದ ಕಥೆಯಲ್ಲಿ ಆ ವಿಶೇಷವಾಗಿರ್ತಕ್ಕಂಥ ಕಥೆ ಹೇಳ್ತಾ, ಒಬ್ಬ ದಾರಿ ತಪ್ಪಿದ ವ್ಯಕ್ತಿ ಏಕಾಸ್ಕಂದದಿಂದ ವೃದ್ಧನಾದ ಅಂದಮೇಲೆ ಏಕಾಸ್ಕಂದ ಭಾಗವತ ಕೇಳಲಿಕ್ಕೆ ಹೊರಟ್ರೆ ಇಡೀ ಭಗವದ್ಗೀತೆ ಹೇಳಿದಂತೆ ಆಗತ್ತೆ. ಎಲ್ಲ ಭಾಗವತ ಹೇಳೋದಕ್ಕೆ ಎಷ್ಟು ದಿವಸ ಬೇಕು, ಏಕಾಸ್ಕಂದ ಒಂದು ಹೇಳೋದಕ್ಕೆ ಅಷ್ಟು ದಿವಸ ಬೇಕು. ಪ್ರತಿ ಶ್ಲೋಕವೂ ಭಗವತನೇ, ತತ್ವೋಪದೇಶನೇ. ಶ್ರೀಕೃಷ್ಣಾರ್ಜುನ ಸಂವಾದವಾಗಿ ಭಗವದ್ಗೀತೆ ಇದ್ದರೆ, ಶ್ರೀಕೃಷ್ಣೋದ್ಧವ ಸಂವಾದವಾಗಿ ಏಕಾಸ್ಕಂದ ಭಾಗವತ ಇದೆ. ಆರಂಭದಲ್ಲೇ ಹೇಳೋ ಕಥೆ, ಎಂಥವನು ದೇಹ ಬಿಡಬೇಕು ಅನ್ನೋದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ಯಾದವರೆಲ್ಲ ಯೋಚನೆ ಮಾಡಿದರು, ದೊಡ್ಡ ಅವ್ರು ಸಾಮಾನ್ಯ ದೇವತೆ ಬರೀ ದೇವತೆಗಳಲ್ಲ, ಭಾರಿ ದೊಡ್ಡ ದೊಡ್ಡ ದೇವತೆಗಳು ಯಾದವರೆಲ್ಲ ಕೂಡ. ಆದರೆ ಭಗವಂತನ ಸಂಕಲ್ಪ, ಒಂದು ದಿವಸ ಅವ್ರ ಬುದ್ಧಿ ಒಂದು ವಿಚಿತ್ರವಾದ ಯೋಚನೆ ಬಂದಿದೆ. ಎಲ್ಲರೂ ಪಿಂಡೋದ್ಧಾರ ಅಂತ ಒಂದು ಕ್ಷೇತ್ರ, ಅಲ್ಲಿ ಕೃಷ್ಣನ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಆಡ್ಕೊಂಡಿರ್ತಾರೆ. ಅಲ್ಲಿಗೆ ಕಶ್ಯಪಾದಿ ಮುನಿಗಳೆಲ್ಲ ಬರ್ತಾರೆ. ಇವರಿಗಿದ್ದಕ್ಕಿದ್ದಾಗ ಒಂದು ಯೋಚನೆ ಬರುತ್ತೆ ತಲೆಯೊಳಗೆ, ಋಷಿಗಳನ್ನು ಯಾಕೆ ಪರೀಕ್ಷೆ ಮಾಡಬಾರದು ಅಂತ ಅಂದ್ಕೊಂಡಿರ್ತಾರೆ. ಇದು ಭಾರಿ ಅಪಾಯ ಇದು, ಕುತ್ತ ನೋಡಿ ಹಾವಿದೆ ಅಂತ ಕೈ ಇಟ್ಟು ನೋಡ್ಲಿಕ್ಕೆ ಹೋದರೆ ಹಾಗೋ ಹಾಗೆ. ಎಂದೂ ಬ್ರಾಹ್ಮಣನ ಪರೀಕ್ಷೆ ಮಾಡಬಾರ್ದು ಅಂತ ಹೇಳ್ತಾರೆ. ಕುತ್ತ ಪರೀಕ್ಷೆ ಅಥವಾ ಕರೆ ವೈರ್ ನೋಡೋದು, ಕರೆಂಟ್ ಇದ್ದರೆ ಮುಟ್ಟೊಳ್ಳೋಕೆ ಹೋಗೋದು, ಎಷ್ಟು ಡೇಂಜರ್ ಇದ್ರೆ ಸತ್ತ ಇಲ್ಲೋದ್ರ ಕಥೆ ಇದೆ, ಎಷ್ಟು ಡೇಂಜರ್ ಇದೆ ಯೋಚನೆ ಮಾಡಿ. ಅದಕ್ಕೊಂದು ಮಾತು ಹೇಳ್ತಾರೆ, ಎಂದೂ ಕೂಡ ಸಂಭಾವ್ಯಂ ಬ್ರಾಹ್ಮಣೇ ತಪಃ, ವಿದರಣೀತಿಯ ಮಾತದು. ಒಬ್ಬ ಬ್ರಾಹ್ಮಣರ ತಪಸ್ವಿ ಅಂತ ತಿಳ್ಕೊಂಬಿಡಿ, ಅವನು ತಪಸ್ವಿ ಅಲ್ಲ ಅಂತ ತಿಳ್ಕೊಳ್ಳೋಕೆ ಹೋಗ್ಬಿಡಿ, ತಪಸ್ವಿ ಅಂತಲೇ ತಿಳ್ಕೊಂಬಿಡಿ, ದೂರ ಇದ್ದುಬಿಡಿ ಆದಷ್ಟು. ಇಲ್ಲ ಸೇವೆ ಮಾಡಿ ಇಲ್ಲ ದೂರ ಇರಿ, ಅಪರಾಚ ಅಪಚಾರ ಮಾತ್ರ ಮಾಡಬೇಡಿ ಅಂತ ಹೇಳ್ತಾರೆ. ಅದೇ ರೀತಿ ನಡೀತು. ಅವರೆಲ್ಲ ಕೂಡ ಪರೀಕ್ಷೆ ಮಾಡಲಿಕ್ಕೆ ಅಂತ ಹೊರಟರು. ಸಾಂಬ ಮನ್ಮಥನ ಅವತಾರ, ಜಾಂಬವತಿಯ ಮಗ, ಅವನಿಗೆ ಹೆಣ್ಣು ವೇಷ ಹಾಕಿದರು. ಅದು ಗರ್ಭಿಣಿ ವೇಷ. ಅವನು ಸಾಂಬ ಮನ್ಮಥನ ಅವತಾರ, ಭಾರಿ ಸುಂದರ, ಸುಂದರಿಯ ವೇಷ ಹಾಕಿದಾಗಾಯಿತು. ಅವನಿಗೆ ಗರ್ಭಿಣಿ ವೇಷ ಬೇಕಾದ್ರೆ ಹಾಕಿದರು, ಅವು ಕಾಣಿಸಾಗಾಯಿತು. ಕೇಳಿದರು ಅವನಿಲ್ಲ ಸ್ವಾಮಿ, ಇವಳು ನಮ್ಮ ಯದುಕುಲದ ಸ್ತ್ರೀ, ಚೊಚ್ಚಿಲ ಬಸಿರೆ, ಅವಳಿಗೆ ಗಂಡಾಗುತ್ತೋ ಹೆಣ್ಣಾಗುತ್ತೋ ನೋಡಿ ಹೇಳ್ತೀರಾ ಅಂತ ಕೇಳಿದರು. ಇಂಥ ಪರೀಕ್ಷೆ ಮಾಡೋ ಬುದ್ಧಿ ಬರಬೇಕ ಪಾಪ ಅವರಿಗೆ. ಸ್ವತಃ ಅವರ ಋಷಿಗಳಿಗೆ ದೊಡ್ಡವರು ಕೆಲವರು, ಅದರಲ್ಲಿ ಕಶ್ಯಪಾದಿಗಳಿಗಿಂತ ಇಂದ್ರ ಕಾಮ ಪ್ರದ್ಯುಮ್ನ ಭಾರಿ ದೊಡ್ಡ ವ್ಯಕ್ತಿ, ಆದರೆ ಆ ಕಾಲಕ್ಕೆ ಪ್ರಾರಬ್ಧ ಹೇಗೆ ಒದಗುತ್ತೆ ಅಂತ ಕೇಳಿದರಂತೆ ಅವರು ಒಂದು ಕ್ಷಣ ನೋಡ್ತಾರೆ. ಇದು ಭಾಗವತಾದಿಗಳ ಮತ್ತೊಂದು ವಿಚಾರ. ಇವತ್ತು ಡಾಕ್ಟರ್ ಹೇಳ್ತಾರೆ ಈ ಸ್ಕ್ಯಾನ್ ಮಾಡಿ ಇದೆಲ್ಲ ಮಾಡಿ ಹೇಳ್ತಾರೆ, ಒಮ್ಮೆ ಅದು ತಪ್ಪಾಗ್ತಿರ್ತದೆ. ಆದರೆ ನೋಡ್ತಿರ್ಲೇ ಹೇಳಿದರಂತೆ. ಇಂಥ ಶಕ್ತಿ ವಿಜ್ಞಾನಕ್ಕಿಲ್ಲ, ಅಧ್ಯಾತ್ಮಕ್ಕೆ ಮಾತ್ರ ಇರೋದು. ನೋಡ್ತಿರ್ಲಿಕ್ಕೆ ಹೇಳ್ತಾರೆ, ಇವಳು ಯಾನು, ಇವಳು ಹೆಣ್ಣು, ಇವಳು ಗರ್ಭಿಣಿ, ಏನು ಹೇಳ್ತಾಳೆ ಅಂತ ಕೇಳ್ತೀರಾ? ಹೇಳ್ತೇವೆ ಅಂತ ಹೇಳ್ತಾರೆ. ಎಲ್ಲ ಗೊತ್ತಾಗ್ಬಿಟ್ಟಿದೆ ಅವರಿಗೆ, ಇವರು ಗಂಡು ಮೋಸ ಮಾಡಿದ್ದಾರೆ ಅಂತೇಳಿ ಹೇಳ್ತೇವೆ. ಏನು ಹೇಳ್ತಾರೆ ಗೊತ್ತಾ? ಪ್ರಸವಿಷ್ಯತಿ ಓ ಮಂದಾಹ ಮುಸಲಂ ಕುಲ ನಾಶನ, ನಿಮ್ಮ ವಂಶನೇ ನಾಶ ಮಾಡ್ತಕ್ಕಂಥ ಒಂದು ವನಿಕೆ ಹೇರ್ತಾಳೆ ಅಂತ ಹೇಳ್ತಾರೆ. ಕುಲ ನಾಶನ, ಬ್ರಾಹ್ಮಣರ ಮಾತು ಶಾಪವಾಯಿತು ಅಂತ ಹೇಳ್ತಾರೆ. ಬ್ರಾಹ್ಮಣರ ಮಾತು ಶಾಪ, ಎಷ್ಟು ಉಗ್ರವಾದ ಶಿಕ್ಷೆ ಕೊಡ್ತಾರೆ ಬ್ರಾಹ್ಮಣರು. ಆಮೇಲೆ ಗಾಬರಿ ಆಯಿತು, ಇವ್ರು ತೆಗೆದು ನೋಡ್ತಾರೆ, ಆಗಲೇ ವನಿಕೆ ಇತ್ತಂತಾಗಲೇನೆ, ಅವರು ಬಟ್ಟೆ ಗಿಟ್ಟೆ ಇಟ್ಟು ಪ್ಯಾಕ್ ಮಾಡಿದ್ರು, ತೆಗೆದು ನೋಡಿದ್ರೆ ವನಿಕೆನೇ ಒಂದು ಚಿಕ್ಕ ವನಿಕೆ, ಗಾಬರಿ ಆಯಿತು. ಅಂದರೆ ಬ್ರಾಹ್ಮಣರ ಪರೀಕ್ಷೆ ಎಷ್ಟು ಅಪಾಯಕರ ಅನ್ನೋದಕ್ಕೆ ಸಾಕ್ಷಿ ಇದು. ಆ ಕ್ಷಣಕ್ಕೆ ಮುಂದಿನ ಕಥೆ ನಮಗೆ ಗೊತ್ತು. ಹೆಸರಿಗೆ ಬ್ರಾಹ್ಮಣರ ಶಾಪ ಇದು, ಭಗವಂತನ ಸಂಕಲ್ಪ ಅಂತ ಹೇಳ್ತಾರೆ. ಹೃತ್ವಾ ದೈತ್ಯವಧಂ ಕೃಷ್ಣ ಸರಾಮೋ ಯದುಭಿರ್ವೃತಃ ಭುವೋ ಅವತಾರಯನ್ ಭಾರಂ ಯವಿಷ್ಠಂ ಜನಯನ್ ಕಲಿಂ. ಏಕಾಸ್ಕಂದ ಮೊದಲ ಶೋಕ ಇದು. ಭಗವಂತ ಸಂಕಲ್ಪ ಮಾಡ್ದ, ಈ ಬಾಂಡವ ಕೌರವರ ನಿಮಿತ್ತದಲ್ಲಿ ಭೂಭಾರ ಸಾಕಷ್ಟು ಕಡಿಮೆಯಾಗಿ ಹೋಯಿತು, ಇನ್ನು ಯಾದವರಿದ್ದಾರೆ ಅವ್ರು ವಾಪಸ್ ಹೋಗಬೇಕು. ಅವರು ಯಾದವ್ರು ವಾಪಸ್ ಹೋಗಬೇಕಾದ್ರೆ ಎರಡೇ ದಾರಿ, ಒಂದು ಇನ್ನೊಬ್ಬರು ಕೊಲ್ಲಬೇಕು ಅವ್ರನ್ನ, ಅಥವಾ ತಾವಾಗಿ ಹೋಗಬೇಕು, ಎರಡೇ ಒಂದೇ. ಹಿಂದಿನ ಕಾಲಕ್ಕೆ ಸಾಯೋದಕ್ಕೆ ಎರಡೇ ಮಾರ್ಗ, ರೋಗ ಬಂದು ಸಾಯೋ ಪ್ರಸಂಗ ಇರಲಿಲ್ಲ ಅವರೆಲ್ಲ ಕೂಡ. ಆಚಾರ್ಯ ಹೇಳ್ತಾರೆ, ತಸ್ಮಿನ್ ಕಾಲೇ ತ್ಯಜ್ಯತೆ ಹಿ ನಾನಿಚ್ಛಯ ತನು ಬಲವದ್ಭಿ ವಧಂ ವಿನ. ದೊಡ್ಡವರು ಕೊಲ್ಲಬೇಕು ಇಲ್ಲ ಸ್ವೇಚ್ಛೆಯ ವರುಣತ್ವಂ ಸಪ್ರಾಪ, ಇಚ್ಛೆಪಟ್ಟು ಹೋಗು, ಭೀಷ್ಮರೋಧ ಹೋಗು. ಆದರೆ ಯಾದವ್ರು ಎರಡೂ ಮಾಡೋದಿಲ್ಲ, ಯಾಕೆಂದರೆ ಅವ್ರಿಗಿಂತ ಬಲಿಷ್ಠರು ಕೊಲ್ಲೋರಿಲ್ಲ. ಕೃಷ್ಣನ ಕಡೆಯವರು ಕೊಲ್ಲೋ ಶಕ್ತಿ ಯಾರಿಗಿದೆ? ಸಾಧ್ಯ ಇಲ್ಲ. ಆಮೇಲೆ ಅವ್ರು ಇಷ್ಟಪಟ್ಟು ಹೋಗಾಗಿಲ್ಲ, ಕೃಷ್ಣ ಜೊತೆಗಿದ್ದಾರೆ, ಇಷ್ಟ ಯಾಕೆ ಪಡ್ತಾರೆ ಹೋಗ್ಲಿಕ್ಕೋಸ್ಕರ? ಮಠಕ್ಕೆ ಬಂದರೆ ಊಟದೊತ್ತಿ ಮನೆಗೆ ಹೋಗ್ತಾರಾ? ಸಾಧ್ಯವೇ ಇಲ್ಲ. ಊಟದೊತ್ತಿ ಮಠಕ್ಕೆ ಬರ್ತಾರೆ, ಮನೆಗೆ ಹೋಗೋದಿಲ್ಲ. ಅವತ್ತಿನೇ ಕೃಷ್ಣ ಇದ್ದಲ್ಲಿ ವೈಕುಂಠ ಇದ್ದಾಗಲೇ ವಾಪಸ್ ಹೇಗೆ ಹೋಗ್ತಾರೆ ಅವರೀಗ? ಅದು ಕೃಷ್ಣ ಏನು ಮಾಡ್ತಾನೆ, ವಿಪ್ರಶಾಪ ಬಜಿ ಜನ, ಬ್ರಾಹ್ಮಣರ ಶಾಪದ ಮೂಲಕ ಪರಸ್ಪರ ಹೊಡೆದಾಡ್ಕೊಂಡು ಸಾಯ್ಬೇಕು. ಇನ್ನೊಬ್ಬರಿಂದ ಸಾಯ್ಬೇಕು, ಕೃಷ್ಣನ ಕಡೆಯವರು ಬೇರೆಯವರಿಂದ ಸತ್ತರೆ ಕೃಷ್ಣನ ಸರ್ವೋತ್ತಮತ್ವಕ್ಕೆ ಧಕ್ಕೆ. ಅವ್ರು ಹೋಗದೆ ಹೋದರೆ ಕೃಷ್ಣನ ಸಂಕಲ್ಪ ಜಾತಸ್ಯಾಗಿ ಧ್ರುವೋ ಮೃತ್ಯು ಹೋಗಲೇಬೇಕು. ಅದಕ್ಕೇನು ಮಾಡಿದೆ, ಅವರವರ ಹೊಡೆದಾಡಿಕೊಳ್ಳ ಮಾಡಿ ಪರಮಾತ್ಮ ಅವರನ್ನು ಈ ಶಾಪದ ಮೂಲಕ ಕಳಿಸ್ತಾರೆ. ಹೇಳ್ತಾರೆ, ದೇವತೆಗಳು ಆಗಲಿ ಎಂಥವರಾಗಿರಲಿ ಬ್ರಾಹ್ಮಣರ ಮುಂದೆ ಅಲ್ಲ, ಶಾಪ ಅಂದರೆ ಬ್ರಾಹ್ಮಣರ ಶಾಪನೇ ಶಾಪ. ಅಷ್ಟು ಶ್ರೇಷ್ಠವಾದ ಶಕ್ತಿ ಬ್ರಾಹ್ಮಣರು ಭಗವಂತ ಇಟ್ಟಿರ್ತಾರೆ. ವಂಶ ಪಾರಂಪರ್ಯವಾದ ಶಕ್ತಿ, ವಶಿಷ್ಠ ಗೋತ್ರ ಅಂತಾರೆ, ವಿಶ್ವಾಮಿತ್ರ ಗೋತ್ರ ಅಂತಾರೆ. ಆ ವ್ಯಕ್ತಿ ಎ ಬಿ ಸಿ ಡಿ ಇರಬಹುದು, ಆದರೆ ಅವ್ರ ವಂಶದ ಮೂಲ ಪುರುಷ ಶಕ್ತಿ ಇರ್ತದಲ್ಲ ಅದು ಹೋಗಿರೋದಿಲ್ಲ ಅಂತ ಹೇಳಿದ್ದಾರೆ. ಇವತ್ತು ವಿಧಾನಸೌಧದ ಕ್ಲರ್ಕ್ ಅಂದರೆ ಎಷ್ಟು ಬೆಲೆ ಇರ್ತದೆ? ವಿಧಾನಸೌಧದ ಕ್ಲರ್ಕ್ ಅಂದರೆ ಕ್ಲರ್ಕಿಗೂ ಆಫೀಸರ್ ಬೆಲೆ ಅಲ್ಲಿದ್ದಾನೆ. ರೆವಿನ್ಯೂ ಡಿಪಾರ್ಟ್ಮೆಂಟ್ ಕ್ಲರ್ಕ್ ಅಂದರೆ ಎಷ್ಟು ಬೆಲೆ ಇರ್ತದಲ್ಲ ಆ ಟೈಪ್. ಅಂದರೆ ವಂಶದಲ್ಲಿ ಇವನು ಏನೂ ಇಲ್ಲದೆ ಇರಬಹುದು, ವಂಶದ ಪವರ್ ಇರ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಬೇಡವೋ ಬ್ರಹ್ಮದ್ರೋಹ ಬೇಡವೋ, ಈ ಕಥೆ ಅದಕ್ಕೆ ಹೇಳ್ತಾರೆ. ಅವನು ಬ್ರಾಹ್ಮಣರ ದ್ರೋಹ ಮಾಡಿದವನು, ಅಂಥದ್ದೇ ಕಥೆ. ಅವರು ದೇವತೆಗಳು, ಕೃಷ್ಣರ ಸಂಕಲ್ಪ, ಮತ್ತು ಅದೇ ರೀತಿ ನೆಪದಲ್ಲೇ ಅವರು ವಾಪಸ್ ಹೊರಟು ಹೋಗಿಬಿಡ್ತಾರೆ. ಆದರೆ ಉಳಿದವರಿಗೆ ಇವನು ಮಾಡಿದ ಪಾಪದ ಫಲ ಇದು. ಅದು ಪಾಪದ ಫಲ ಅಲ್ಲ, ಯಾವುದವರೇ ಯಾವ ಪಾಪನೂ ಇಲ್ಲ ಪಾಪ. ಆದರೆ ಭಗವಂತನ ಸಂಕಲ್ಪ, ಅವ್ರ ಪ್ರಾರಂಭದಿಂದ ಹಾಗೆ ಹೋಗಬೇಕು ಅಂತಿತ್ತು, ಭಗವಂತ ಯೋಜನೆ ಮಾಡದನ್ನೇ ಹೊರತು ಇವನ ಕಥೆಯಂತೆ ಪಾಪವನ್ನು ಅಪ್ಲೈ ಮಾಡಬಾರ್ದು. ಜ್ಞಾನಿಗಳ ದೋಷ ಬೇರೆ, ನಮ್ಮ ದೋಷಗಳು ಬೇರೆ. ಜ್ಞಾನಿಗಳ ದೋಷ ಪ್ರಾರಬ್ಧದ ಸಂಕೇತ, ನಮ್ಮ ದೋಷ ಪಾಪಕ್ಕೆ ಮೂಲ ಅದು. ಅದರಿಂದ ಇಬ್ಬರನ್ನು ಕಂಪೇರ್ ಮಾಡ್ಕೊಳ್ಳೋಕೆ ಹೋಗಬಾರ್ದು. ನೋಡೋದಕ್ಕೆ ಒಂದೇ ರೀತಿ ಕಾಣುತ್ತದೆ, ಫಲಿತಾಂಶ ಬೇರೆ. ಅಂಥ ಯಾದವರೆಲ್ಲ ಇಲ್ಲಿ ಹೋಗೋ ಪ್ರಸಂಗದಲ್ಲಿ ಅದೆಲ್ಲ ಅರೆದು ಬಿಟ್ರಂತೆ, ಅರೆದು ಸಮುದ್ರದಲ್ಲಿ ಬೆರೆಸ್ತಾರೆ. ಅದು ಐರಕಗಳು ಅಂತಾಗಿ ಹುಟ್ಟುತ್ತೆ. ಕೊನೆಗೆ ಅದೇ ವಜ್ರ ಸದೃಶ್ಯವಾಗಿ ಅವರು ಪ್ರಾಣ ತೆಗಲಿಕ್ಕೆ ಕಾರಣವಾಗುತ್ತೆ. ಅದರ ಕಬ್ಬಿಣದ ಭಾಗವನ್ನು ಎಸ್ತು ಬಿಡ್ತಾರೆ, ತೇಲಕ್ಕೆ ಬರೋದಿಲ್ಲ. ಆಗ ಅದನ್ನು ಒಂದು ಮೀನು ನುಂಗುತ್ತೆ, ಆ ಮೀನನ್ನು ಒಬ್ಬ ಬೆಸ್ತ ಹಿಡಿತಾನೆ, ಕೊಯ್ದಾಗ ಅದು ಕಾಣಿಸುತ್ತೆ. ಅದು ಅವ್ರ ಶಾಪದ ಫಲ ಹೇಗಿದೆ, ಭಗವಂತ ತನ್ನ ಬ್ರಾಹ್ಮಣ ಶಾಪವನ್ನು ತಾನು ಗೌರವಿಸ್ತೇನೆ ತೋರಿಸಕ್ಕೆ, ಬ್ರಾಹ್ಮಣ ಶಾಪವನ್ನು ತಾನು ಗೌರವಿಸ್ತೇನೆ ತೋರಿಸೋದಕ್ಕೋಸ್ಕರ ಏನು ಮಾಡ್ತಾನೆ? ನಿನ್ನೆ ಹೇಳಲಿಲ್ಲ, ಪ್ರಾಯಶ್ಚಿತ್ತಂತೆ ಚಾಲನೆ, ಅಶ್ವಮೇಧ ಯಾಗದ ಕಾಲಕ್ಕೆ ದೂರ ಬಿಟ್ಟೋಗಿದ್ದಕ್ಕೋಸ್ಕರ ಕೃಷ್ಣ ಪ್ರಾಯಶ್ಚಿತ್ತ ಮಾಡಿಕೊಂಡ ಲೋಕ ಶಿಕ್ಷಣಕ್ಕೋಸ್ಕರ ಅಂತ ಹೇಳಿದ್ದೆ. ಅದೇ ರೀತಿಯಾಗಿ ಪರಮಾತ್ಮ ಬ್ರಾಹ್ಮಣರ ಶಾಪ ಸುಳ್ಳಾಗಬಾರ್ದು ಅಂತ ಹೇಳೋದಕ್ಕೋಸ್ಕರ ಜರಾನಾಮಕ ಬೇಡ ಅದನ್ನು ತನ್ನ ಒಂದು ಬಾಣಕ್ಕೆ ಅಲಗ ಮಾಡ್ಕೊಂಡ್ಬಿಡ್ತಾನೆ. ಮುಂದಿನ ಕೃಷ್ಣನಿಗೆ ಹೊಡಿಲಿಕ್ಕೆ ಅದನ್ನೇ ಉಪಯೋಗಿಸೋದು. ಆದರೆ ಕೃಷ್ಣನಿಗೇನೂ ಅದರಿಂದ ಆಗೋದಿಲ್ಲ, ಲೋಕಮೋಹನ ಮಾಡ್ತಾನೆ ಅಷ್ಟೇ ಕೃಷ್ಣ. ಮುಂದೆ ನಾರದರು ಬರ್ತಾರೆ, ಕಷ್ಟ ಅನೇಕ ಬರೀ ಒಂದು ಮೊದಲೇ ಒಂದು ಅಧ್ಯಾಯದಲ್ಲಿ ಕಥೆ, ಆಮೇಲೆ ಕೊನೆಯ ಅಧ್ಯಾಯದಲ್ಲಿ ಕಥೆಯ ಮುಗಿಯೋದು. ಮತ್ತು ಬರೆಯೆಲ್ಲ ತತ್ವಗಳೇ, ಮತ್ತೆ 31 ಅಧ್ಯಾಯದ ಆ ಸ್ಕಂದದೊಳಗೆ ಬರೀ ತತ್ವೋಪದೇಶ. ಗೀತ ಭಗವದ್ಗೀತೆ 18 ಅಧ್ಯಾಯ ಇದ್ದರೆ ಇದು ಡಬಲ್ ಇದೆ ಹೆಚ್ಚು ಕಡೆ. ಬರೀ ತತ್ವೋಪದೇಶವನ್ನು ಭಗವಂತ ಮಾಡ್ತಾನೆ. ಮೊದಲು ಜಯಂತೆಯ ಉಪಾಖ್ಯಾನವನ್ನು ಹೇಳ್ತಾರೆ, ಜಿಮಿರಾಜ ಯಜ್ಞ ಮಾಡ್ತಾ ಇರ್ತಾನೆ. ಅಲ್ಲಿಗೆ 9 ಜನ ಬರ್ತಾರೆ, ಸಾಕ್ಷಾತ್ ಭರತ್ ನಾರಾಯಣ ಋಷಭನಾಮಕ ಭಗವಂತನ ಮಕ್ಕಳು, ಜಯಂತಿ ತಾಯಿ, ಜಯಂತೆಯರು ಅಂತವ್ರ ಹೆಸರು. ಕವಿಹಿ ಹರಿಹಿ ಅಂತರಿಕ್ಷ ಪ್ರಬುದ್ಧ ಪಿಪ್ಪಲಾಯನ ಆವಿರ್ಹೋತ್ರ ಅಥ ದುರ್ಮಿಲ ಚಮಸ ಕರಭಾಜನ. 9 ಜನ ಅಲ್ಲಿಗೆ ಬಂದಾಗ ನಿಮಿರಾಜ ಕೆಟ್ಟ ಸಂಭ್ರಮ ಪಡ್ತಾನೆ. ಸ್ವಲ್ಪ ದೊಡ್ಡ ಜ್ಞಾನಿ ನಿಮಿರಾಜ, ಅವರು ಬಂದಿದ್ದಾರೆ. ಯಜ್ಞ ನಿಲ್ಲಿಸಿಬಿಟ್ಟನಂತಾಗಲೇನೆ, ಸ್ವಾಮಿ ದಯವಿಟ್ಟು ನಾನು ಕೆಲವು ಪ್ರಶ್ನೆಗಳನ್ನು ಕೇಳುತ್ತೇನೆ, ಉತ್ತರ ಕೊಟ್ಟು ಅನುಗ್ರಹ ಮಾಡಬೇಕು ಅಂತ ಕೇಳ್ತಾನೆ. ಇದರ ಅರ್ಥ ಏನು ಗೊತ್ತಾ, ನಾವು ಎಷ್ಟೇ ತಿಳಿದಿದ್ದರೂ ಕೂಡ ತಿಳಿಲಿಕ್ಕೆ ಇನ್ನೂ ಬಾಕಿ ಇರುತ್ತೆ ಅಂತ. ಜ್ಞಾನಕ್ಕೆ ಕೊನೆ ಇಲ್ಲ, ಜ್ಞಾನಕ್ಕೆ ಎಂದೂ ಕೂಡ ಕೊನೆ ಇರೋದಿಲ್ಲ. ಅದು ಜ್ಞಾನಕ್ಕೆ ಕೊನೆ ಅಂದರೆ ಭಗವಂತನ ಮಹಿಮೆಗೆ ಕೊನೆ ಅಂತ ಹೇಳಿದಾಗತ್ತೆ. ಭಗವಂತನ ಮಹಿಮೆ ಮಹಾಲಕ್ಷ್ಮಿಗೆ ತಿಳಿಸಿ ಮುಗಿಸಿ ತಿಳಿದು ಮುಗಿಲಿಕ್ಕಾಗೋದಿಲ್ಲ. ಜಗದುದರಣ ಅತಿ ವಿಮಲ ಗುಣ ರೂಪಗಳನ್ನು ಆಲೋಚನದಿ ಭಾರತ ನಿಗಮತತಿಗಳ ಅತಿಕ್ರಮಿಸಿ ಕ್ರಿಯಾವಿಶೇಷಗಳ ಬಗೆ ಬಗೆಯ ನೂತನವ ಕಾಣುತ್ತ ಮಿಗೆ ಹರುಷದಿಂ ಪೊಗಡಿ ಹಿಗ್ಗುವ ತ್ರಿಗುಣ ಮಾನಿ ಮಹಾಲಕ್ಷ್ಮಿ ಸಂತೈಸಲನು ದಿನವು. ಮಹಾಲಕ್ಷ್ಮಿನೇ ಎಣಿಸಿ ಮುಗಿಸಲಾರದ ಗುಣ ಇರಬೇಕಾದರೆ ನಾವಿನ ದೇವರ ಮಹಿಮೆ ತಿಳಿದಾಯಿತು ಅಂತ ತಿಳ್ಕೊಂಡ್ರೆ ಎಷ್ಟು ಮೂರ್ಖರಾಗ್ತೇವೆ. ಆ ದೃಷ್ಟಿಯಲ್ಲಿ ಅವರು ಕೇಳ್ತಾರೆ, ನಿಮಿರಾಜನಂಥ ಮಹಾನುಭಾವ ಕೇಳ್ತಾನೆ, ದಯವಿಟ್ಟು ನೀವು ಹೇಳಬೇಕು. ಆಮೇಲೆ ಹೇಳ್ಬೋದು, ಇಲ್ಲ ಇಲ್ಲ ಆಮೇಲೆ ನೀವು ಸಿಗ್ತೀರಿ ಅಂತ ಇಲ್ಲ, ಯಜ್ಞ ನಿಲ್ಲಿಸಿಬಿಡ್ತಾನೆ. ಯಜ್ಞ ಆಮೇಲೆ ಮಾಡಲಿಕ್ಕೆ ಬರುತ್ತೆ, ನೀವು ಆಮೇಲೆ ಸಿಗೋದಿಲ್ಲ, ಈಗಲೇ ಆಗಬೇಕು ಅಂತ ಹೇಳ್ತಾರೆ. ಜ್ಞಾನಿಗಳ ಪ್ರಯೋಜನವನ್ನು ಆಗ ಪಡಿಬೇಕೇ ಹೊರತು ಬಯಸಿದಾಗ ಅವರು ಸಿಗೋದಿಲ್ಲ. ಪುಸ್ತಕನೇ ಸಿಗೋದಿಲ್ಲ ಬಯಸಿದಾಗ, ಎಷ್ಟೋ ಸಲ ಬಯಸಿದ ಪುಸ್ತಕ ಸಿಗೋದಿಲ್ಲ ಅಂದರೆ ಏನು, ಬರೆದ ಪುಸ್ತಕ ಜ್ಞಾನಿಗಳು ಸಿಗ್ತಾರಾ? ಸಾಧ್ಯ ಇಲ್ಲ. ದುರ್ಲಭೋ ಮಾನುಷೋ ದೇಹ ದೇಹಿನಾಂ ಕ್ಷಣಭಂಗುರ ತತ್ರಾಪಿ ದುರ್ಲಭಂ ಮನ್ನೇ ವೈಕುಂಠ ಪ್ರಿಯ ದರ್ಶನಂ. ಮನುಷ್ಯ ದೇಹ ಬರೋದು ಎಷ್ಟು ಕಷ್ಟ, ಮತ್ತು ಇರೋದು ಎಷ್ಟು ಕಷ್ಟ ಹೇಳಿದ್ರೆ ಕ್ಷಣಭಂಗುರ ಯಾವಾಗ ಹೋಗುತ್ತೋ ಗೊತ್ತಿಲ್ಲ, ಬಂದಿದೆ ಹೋಗೋದು ಗ್ಯಾರಂಟಿ ಇಲ್ಲ. ಇವತ್ತು ನೋಡಿ ಸಾವೊಂಬುದು ಇಮ್ಯಾಜಿನ್ ಮಾಡಲಿಕ್ಕೆ ಬರೋದಿಲ್ಲ. ಇವತ್ತು ಡಾಕ್ಟ್ರ್ ಎಷ್ಟು ಜನ ಡಾಕ್ಟರ್ಸ್ ಇದ್ದಾರೆ ಮೆಡಿಕಲ್ ಸೈನ್ಸ್ ಓದ್ದವರಿಗೆ, ಎಷ್ಟು ರೋಗಗಳು, ಕೈಗೆ ಎಷ್ಟು ರೋಗ, ಕಾಲಿಗೆ ಎಷ್ಟು ರೋಗ, ತಲೆಗೆ ಎಷ್ಟು ರೋಗ, ಭಯಂಕರ ರೋಗಗಳು. ಅದರಲ್ಲಿ ಯಾವ ರೋಗ ಬೇಕಾದ್ರೂ ಯಾರಿಗಾದರೂ ಕೂಡ ಇಂಥ ಒಂದು 4 ರೋಗ ಇದ್ದರೆ ಎಸ್ಕೇಪ್ ಆಗಿಬಿಡ್ಬೋದು. ಎಷ್ಟು ರೋಗ ಅಂತ ಹೇಳಿದರೆ ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇನ್ನು ಕೆಲವು ರೋಗಗಳು ಇನ್ನೂ ಅರ್ಥನೇ ಆಗಿಲ್ಲ. ಯಾವ ರೋಗ ಬೇಕಾದ್ರೂ ನಮಗೆ ಬರಬಹುದು. ಅದು ಬಂದಿಲ್ಲ ಅಂದರೆ ದೇವರ ದಯೆ ಎಷ್ಟಿರಬೇಕು, ಪರಮಾನುಗ್ರಹ ದೇವರು ಮಾಡಿದ್ದಾನೆ ಅಂತ ಅರ್ಥ. ಅಂಥ ಹೊತ್ತಿನ ಕ್ಷಣಭಂಗುರ ಬಂದರೆ ಸತ್ತೇ ಹೋಗ್ತಾನೆ ಮನುಷ್ಯ. ಅಂಥ ಹೊತ್ತಿನಲ್ಲಿ ಏನು ಮಾಡಬೇಕು ನಾವೀಗ? ತತ್ರಾಪಿ ದುರ್ಲಭಮ್ಮನ್ನೇ ವೈಕುಂಠ ಪ್ರಿಯ ದರ್ಶನ. ವೈಕುಂಠ ಪ್ರಿಯನಾದ ಭಗವಂತನ ದರ್ಶನವನ್ನು, ಅವನ ತತ್ವವನ್ನು ತಿಳಿಬೇಕು ಅಂತ ಅರ್ಥ. ಇನ್ನು ವೈಕುಂಠ ಪ್ರಿಯ ಅಂದರೆ ವೈಕುಂಠ ಪ್ರಾಣದ ಪ್ರಾಣ, ವೈಕುಂಠ ಅಂದರೆ ನಾರಾಯಣ. ವೈಕುಂಠರಿಗೆ ಪ್ರಿಯರು ಅಂದರೆ ಶ್ರೀಮದ್ ಆಚಾರ್ಯರು. ಆಚಾರ್ಯ ಹೇಳ್ತಾರೆ, ಯಶ್ಯಾಹಂ ಆಪ್ತ ಆಪ್ತೇಭ್ಯ ಯೋಮೇ ಆಪ್ತ ತಮಸ್ಸದ. ದೇವರಿಗೆ ಅತ್ಯಂತ ಪ್ರಿಯ ಅಂದರೆ ಮಧ್ವಾಚಾರ್ಯ, ಅವರ ದರ್ಶನ ತಿಳಿಬೇಕು. ಮಧ್ವಮತವನ್ನು ಓದಿ ನಾವು ಜೀವನದಲ್ಲಿ ಕೇಳಿ ಸಾರ್ಥಕ ಪಡ್ಕೋಬೇಕು. ನೀವು ದಯವಿಟ್ಟು ಹೇಳಿ ಅಂತ ಕೇಳಿದಾಗ 9 ಪ್ರಶ್ನೆ, 9 ಜನದ ಉತ್ತರ. ಅದು ಜಯಂತೇಯ ಉಪಾಖ್ಯಾನ ಅಂತ ಹೆಸರು. ಅನಂತರ ಅವಧೂತ ಗೀತೆ. ಈ ಜಯಂತ ಉಪಾಖ್ಯಾನದಲ್ಲೇ ಶೋಕ ಬರೋದು. ಕಾಯೇನ ವಾಚ ಮನಸೇಂದ್ರಿಯ ಇರುವ ಬುದ್ಧಾತ್ಮನಾಭಾನ ಸುತ ಸ್ವಭಾವ ಕರೋತಿ ಯಜ್ಜತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪ ಏತ್ತದ್. ಇದು ಜೀವನದ ದೊಡ್ಡ ಘಟ್ಟ. ಇದೆ ಏನೇನು ಮಾಡ್ತೇವೆ, ಆದ ಮನಸ್ಸಿನಿಂದ ಇರಬಹುದು, ಇಂದ್ರಿಯಿಂದ ಇರಬಹುದು, ದೇಹದಿಂದ ಇರಬಹುದು, ಏನೇ ಇರಬಹುದು, ಎಲ್ಲ ದೇವರಿಗೆ ಒಪ್ಪಿಸಲೇಬೇಕು ಅಂತ ಹೇಳಿದರು. ಒಪ್ಪಿಸಬಹುದು ಅಲ್ಲ, ಸಮರ್ಪಿಸಲೇಬೇಕು. ನಾರಾಯಣಾಯೇತಿ ಸಮರ್ಪಯೇತ್ ತತ್, ಸಮರ್ಪಣೆ ಮಾಡಲೇಬೇಕು. ತುಂಬ ದುಷ್ಟಾಂತ ಬೇಡ. ಪರೀಕ್ಷಾದಲ್ಲಿ ಆನ್ಸರ್ ಪೇಪರ್ ಕೊಟ್ಟಿರ್ತಾರಲ್ಲ, ಅದರ ಪೇಜ್ ಪೇಜು ಸಬ್ಮಿಟ್ ಮಾಡಬೇಕು. ಅರ್ಧ ಹರ್ಕೊಂಡು ಕೊಡ ಹಾಗಿಲ್ಲ, ಅರ್ಧ ಬರೆದಿರ್ತಾನೆ, ಅರ್ಧ ಖಾಲಿ ಇರ್ತದೆ. ಕಂಡು ಪೂರ್ತಿ ಖಾಲಿ ಇರ್ತಾರೆ, ಪಾಪ ಬರದೇ ಇರೋದಿಲ್ಲ ಅಂತ ಮನೆಗೆ ಹೋಗಿಲ್ಲ. ಸಬ್ಮಿಟ್ ಮಾಡಲೇಬೇಕು. ಸಬ್ಮಿಟ್ ಮಾಡಿದರೆ ಸೆಪ್ಟೆಂಬರ್ಗೆ ಅಲೋ ಮಾಡ್ತಾರೆ, ಇಲ್ಲ ಇಲ್ಲೇ ಇಲ್ಲ, ಸೆಪ್ಟೆಂಬರಿಗೆ ಬರಲಿಕ್ಕೂ ಸಬ್ಮಿಟ್ ಮಾಡಲೇಬೇಕಾದ್ರೆ. ಇಲ್ಲ ಹೋದರೆ ಅವನು ಇದು ಮಾಡಿದ್ದಾನೆ ಅಂಥೇಳಿ, ಆನ್ಸರ್ ಬಿಟ್ಟು ಹಾಳು ಮಾಡಿದ್ದಾನೆ ಅಂತೇಳಿ ಕೇಸ್ ಬುಕ್ ಮಾಡಿ ಅವನು ಪರೀಕ್ಷೆಗೆ ಕುಡ್ದ ಮಾಡ್ತಾರೆ. ಮತ್ತೆ ದೇಹ ಒಪ್ಪಿಸಲೇಬೇಕು ಅಂತ ನಿಯಮ ಉಂಟು. ಇದನ್ನ ಅರ್ಥ ಮಾಡಿಕೊಂಡ್ರೆ ಎಲ್ಲದನ್ನೂ ಎಲ್ಲ ಕಾಲಕ್ಕೂ ಎಲ್ಲರೂ ಒಪ್ಪಿಸಬೇಕು ಅಂತ ಹೇಳಿದರೆ ನಾವು ಯಾವುದನ್ನು ಎಂದೂ ಒಪ್ಪಿಸಿಲ್ಲ ಅಂದರೆ ಎಂತ ಅಪರಾಧವಾಗ್ತದೆ ಯೋಚನೆ ಮಾಡಿ. ಇವತ್ತು ಟ್ಯಾಕ್ಸ್ ಇನ್ಕಮ್ ಪ್ರತಿ ವರ್ಷ ಕೊಡಬೇಕು, ಲೇಟ್ ಮಾಡೋ ಹಾಗಿಲ್ಲ, ಆ ಟೈಮ್ನಲ್ಲಿ ಕೊಡಲೇಬೇಕು ಅಂತಿದೆ ತಾನೇ. ನಾವು ಸರ್ಕಾರಕ್ಕೆ ಕೊಡೋ ಬದ್ಧತೆ ನಮಗಿರಬೇಕಾದ್ರೆ ದೇವರಿಗೆ ಕೊಡೋ ಬದ್ಧತೆ ಹೇಗಿರಬೇಕು? ಇವತ್ತು ಸರ್ಕಾರ ಕೊಡೋದು ದುಡಿಮೆಯ ಲೆಕ್ಕ ಮಾತ್ರ, ಆದರೆ ನಮ್ಮ ಜನ್ಮ ಜನ್ಮಗಳ ಅಕೌಂಟ್ ದೇವ್ರಿಗೆ ಒಪ್ಪಿಸ್ಬೇಕು. ನಾವು ನಮ್ಮ ದೇಹದ ಪ್ರತಿಯೊಂದು ಇಂದ್ರಿಂದ ಏನೇನು ಕೆಲಸ ಮಾಡ್ತೇವೆ ಅದಿದ್ದು ಭಗವಂತನಿಗೆ ಅರ್ಪಿತವಾಗಬೇಕು ಅಂದರೆ ನಮ್ಮ ಜೀವ ದೊಡ್ಡ ಕಮಿಟ್ಮೆಂಟ್. ಅದು ಇಂಥ ಜೀವನ ಇರಬೇಕಾದ್ರೆ ಅವನು ಮಾಡಿದ ತದ್ವಿರುದ್ಧವಾದ ಜೀವನ ಅವನು ಮಾಡ್ತಾನೆ. ನಾವು ಅರ್ಪಿಸ್ತಿರೋಕ್ಕೊಂದು ಕಾರಣ ಇದೆ, ಅರ್ಪಿಸೋದೆ ಕೆಲಸ ಮಾಡೇ ಇರೋದಿಲ್ಲ ಆದರೆ ಅರ್ಪಿಸೋದಿಲ್ಲ, ಹಾಗಾಗಿರುತ್ತೆ ಅಷ್ಟೇ. ದೇವ್ರಿಗೆ ಒಪ್ಪಿಸ್ಬೇಕಾದ್ರೆ ಒಳ್ಳೆ ಕ್ವಾಲಿಟಿ ಇರಬೇಕಲ್ಲ, ನಾವು ಕ್ವಾಲಿಟಿ ಏನು ಮಾಡಿದ್ದೇವೆ ಈಗ ಅರ್ಪಿಸ್ಲಿಕ್ಕೆ ಆಗೋದಿಲ್ಲ. ಆದರೆ ಹಾಗಲ್ಲ, ಇದ್ದಿದ್ದೇ ಅರ್ಪಣೆ ಮಾಡದೆ ಹೋದರೆ ಭಗವಂತ ಅದಕ್ಕೆ ಹೇಳ್ತಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಮಸ್ಯಾಮಿ ಪ್ರಯತಾತ್ಮನಃ. ನಾವೇನು ಮಾಡ್ತೇವೆ ಒಳ್ಳೆ ಮನಸ್ಸಿನಿಂದ ಮಾಡೋದು ಮೊದಲು ಕಲಿಬೇಕು. ಮೊದಲು ಒಳ್ಳೆ ಮನಸ್ಸಿರಬೇಕು, ಶ್ರದ್ಧೆಯ ಭಗವಂತ ಹೇಳ್ತಾನೆ. ಶ್ರದ್ಧೆಯಿಂದ ಮಾಡಿದರೆ ಶ್ರದ್ಧಾ ಹಿ ಪರಮಾಗತಿ ಫಸ್ಟ್. ಅದು ಶ್ರದ್ಧೆ ಅಂದರೆ ಭಕ್ತಿ ಅಂತ ಅರ್ಥ, ಇನ್ನೇನೂ ಅಲ್ಲ. ಶ್ರದ್ಧೆಯ ನಿಜವಾದ ಅರ್ಥ ಭಕ್ತಿ. ಭಕ್ತಿಯಿಂದ ಮಾಡಿದರೆ ಸಣ್ಣ ಕೆಲಸನೂ ದೊಡ್ಡದು ಕಾಣಿಸ್ತದೆ, ಭಕ್ತಿ ಇಲ್ಲದೆ ಮಾಡಿದರೆ ದೊಡ್ಡ ಕೆಲಸನೂ ಭಾರಿ ಚಿಕ್ಕದಾಗಿ ಕಾಣಿಸುತ್ತೆ. ಶಾಸ್ತ್ರ ಹೇಳ್ತಾರೆ, ಆಧಾರವಿಲ್ಲದ ಅಮೃತಾನ್ನ ಬೇಕೆ, ಬೇಕಾಷ್ಟು ಬಡಿಸಿದ್ದಾರೆ ತಿಂದ್ಕೊಂಡು ಹೋಗಿ ಅಂತಾನೆ. ಎಷ್ಟು ಹಸಿವಾಗಿದ್ದರೂ ಊಟ ಬೇಡ ಅನಿಸ್ಬಿಡ್ತದೆ, ಅವಮಾನ ಅದು ಒಂದು. ಇನ್ನೊಬ್ರು ಬರೀ ಗಂಜಿನೇ ಅಷ್ಟೇ ಹಾಕ್ತಿರ್ತಾರೆ ತಿನ್ನಿ ಅಂತ, ಪ್ರೀತಿಯಿಂದ ಹಾಕ್ತಾರೆ ಎಷ್ಟು ಖುಷಿ ಆಗ್ತದಾಗ. ಅಂದಮೇಲೆ ವಸ್ತುವಿಗಿಂತ ಮನೋಭಾವ ಭಾರಿ ದೊಡ್ಡ. ಅದಕ್ಕೆ ದೇವರಲ್ಲಿ ನಾವು ಸದಾಕಾಲವೂ ಕೂಡ ಕಾಯೇನ ವಾಚ ಮನಸ ಇಂದ್ರಿಯ ಇರುವ ಪ್ರತಿಯೊಂದು. ನಮ್ಮ ಮನೆಯಲ್ಲಿ ಬಂಗಾರದ ಪಾತ್ರೆ ಇಲ್ಲ, ದೇವರಲ್ಲಿ ಬಂಗಾರದ ಪಾತ್ರೆ ಅಂದ್ಕೊಳ್ಳಿ, ಮನಸ್ಸಿನಲ್ಲಿ ದೇವರು ಸ್ವೀಕಾರ ಮಾಡ್ತಾನೆ. ಮನೆಯಲ್ಲಿ ಪಂಚಭಕ್ಷ ಪರಮಾನ ಮಾಡಿಲ್ಲ, ಮನಸ್ಸಲ್ಲಿ ಅಂದ್ಕೊಳ್ಳಿ, ಸೋವರ್ಣೇ ಸ್ಥಾಲಿವರ್ಯ ಈ ಮಣಿಗಳ ಖಚಿತ ಈ ಶ್ಲೋಕ ಹೇಳ್ತಾ ಇರಿ, ಅರ್ಥ ಮಾಡ್ಕೊಳ್ಳಿ, ತೊಗೊಂಡ್ಬಿಡ್ತಾನೆ ಪರಮಾತ್ಮ. ಮನುಷ್ಯರು ತೊಗೊಳೋದಿಲ್ಲ, ನೆನಪಿಲ್ಲ, ಮನುಷ್ಯರು ತೊಗೊಳೋದಿಲ್ಲ. ಎಂದು ಯಾರು ಕೊಟ್ಟರೆ ತೊಗೊಳೋದು ಕಷ್ಟ. ಮನೆ ಬಂದಿರ್ತಾರೆ, ಯಾರು ಕಾಫಿ ಕೊಟ್ಟೆ ಅಂತ ಮನಸ್ಸಲ್ಲಿ ಅನ್ಕೊಂಬಿಡಿ, ಷಷ್ಟಿಟ್ಟು ಬರುತ್ತೆ ಅವ್ರಿಗೆ. ಊಟ ಹಾಕಿದ ಮನಸ್ಸಲ್ಲಿ ಅನ್ಕೊಂಬಿಡಿ, ಶಾಪ ಹಾಕಿ ಹೋಗ್ತಾರೆ. ಆಮೇಲೆ ನಾವು ಮನಸ್ಸನ್ನು ಕೊಟ್ಟರೆ ಬಾಯಲ್ಲಿ ಶಾಪ ಹಾಕ್ತಾರೆ, ಬಿಡೋದಿಲ್ಲ. ದೇವ್ರು ಹಾಗಲ್ಲ, ಮನದೊಳಗೆ ಸುಂದರ ಪದಾರ್ಥವನ್ನು ನೆನೆದು ಕೊಡೆ, ತಕ್ಷಣ ತಗೋತಾನೆ ಅಂತ ದೇವರು. ಏನು ಕರುಣಾ ನಿಧಿ ಹರಿ, ಮತ್ತೇನು ಭಕ್ತಾಧೀನನೋ ಇನ್ನೇನು ಈತನ ಲೀಲೆ. ಇದೆಲ್ಲ ಯಾತಕ್ಕೆ ಹೇಳ್ತಾರೆ? ಇಷ್ಟೆಲ್ಲ ಸುಲಭವಾಗಿ ದೇವ್ರನ್ನ ಆರಾಧನೆ ಮಾಡಿ ಬರ್ತಿರ್ಲಿಕ್ಕೆ ಅವನು ಮಾಡಿದ್ದೇನು? ವೇಶ್ಯಾಲೋಲ್ಪನಾಗ್ತಾನೆ, ತಂದೆಯನ್ನೇ ಕೊಲ್ತಾನೆ. ಅದೆಲ್ಲ ತಪ್ಪು ಯಾವಾಗ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದರೆ ಇದು ಭಾಗವತ ಅದರಲ್ಲಿ ಕೇಳಿದಾಗ ಆ ತಪ್ಪನ್ನು ಮಾಡೋ ಬುದ್ಧಿ ನಮಗೆ ಹೋಗಿಬಿಡುತ್ತೆ. ಅದಕ್ಕೆ ಅದನ್ನು ಕೇಳಬೇಕು ಅಲ್ಲ, ಕೇಳಲೇಬೇಕು ಅಂತ ಸಿದ್ಧಾಂತವನ್ನು ಹೇಳ್ತಾರೆ ಭಗವಂತ. ಅಷ್ಟನ್ನು ಹೇಳಿ ಅದರ ಫಲಶ್ರುತಿಯನ್ನು ಹಾಗೆ ಕೊನೆಗೆ ಒಂದು ಉದ್ಧಾರದ ಕಥೆ ಹೇಳ್ತಾರೆ. ವಿಕಾಸಗಂಧದ ಕೊನೆಯ ಭಾಗ ಒಂದು ಉದ್ಧಾರದ ಕಥೆ. ಜರಾನಾಮಕ ಬೇಡ ಕೃಷ್ಣನ ಕಾಲಿಗೆ ಬಾಣ ಹೊಡಿತಾನೆ. ಯಾದವರನ್ನೆಲ್ಲ ಕೃಷ್ಣ ಕಳಿಸಿಬಿಡ್ತಾನೆ, ಪರಸ್ಪರ ಹೊಡೆದಾಡ್ಕೊಂಡು ಹೋಗ ಮಾಡ್ತಾ ತಾನೇ ಹೊಡೆದ್ಬಿಡ್ತಾನೆ ಕೆಲವರನ್ನೆಲ್ಲ ಕೂಡ. ಬಲರಾಮದೇವರು ಧ್ಯಾನ ಮಾಡ್ತಾ ಮಾಡ್ತಾ ಆದಿಶೇಷನಾಗಿ ಮೇಲೆ ಕಾರಿದ್ರಂತಾಗೆ. ಇವತ್ತು ಪ್ರಭಾಸಕ್ಕೆ ಹೋದರೆ ಬಲರಾಮದೇವರು ದೇಹತ್ಯಾಗ ಮಾಡಿದ ಸ್ಥಳ ಅಂತ ತೋರಿಸ್ತಾರೆ. ದೇಹತ್ಯಾಗ ಮಾಡ್ತಾರೋ, ಕೃಷ್ಣ ದೇಹತ್ಯಾಗ ಮಾಡೋದಿಲ್ಲ ಭಗವಂತ. ಅವ್ರ ಪ್ರಾಕೃತ ದೇಹನೇ ಇಲ್ಲಾದ್ರಿಂದಾಗೇ ದೇಹತ್ಯಾಗದ ಪ್ರಶ್ನೆ ಇಲ್ಲ ದೇವರಿಗೆ. ಅಸುರಮೋಹನವನ್ನು ಮಾಡ್ತಾನಷ್ಟೇ. ಜರಾನಾಮಕ ಬೇಡ ಬಾಣ ಹೊಡಿತಾನೆ. ಆದರೆ ಜರಾನಾಮಿಕ ಬೇಡ ಯಾರು ಅಂತ ಭಾಳ ಜನ ಗೊತ್ತಿರೋದಿಲ್ಲ. ಯಾರು ಗೊತ್ತೇನೋ, ಅವನು ಒಬ್ಬ ಕೃಷ್ಣನ ತಮ್ಮ, ಅವನು ಯಾರೋ ಅಲ್ಲ. ಅವನು ಕೃಷ್ಣ ವಸುದೇವನ ಮಗನೇ ಅವನು ಕೂಡ. ಒಬ್ಬ ವ್ಯಾಧ ಸ್ತ್ರೀಯಲ್ಲಿ ಹುಟ್ಟಿರ್ತಾನೆ ಬೇಡತೆಯಲ್ಲಿ, ಕೃಷ್ಣನ ತಮ್ಮನೇ ಅವನು. ಕೃಷ್ಣನೇ ಭಾರಿ ಭಕ್ತಿ ಅವನಿಗೆ. ಆ ಕೃಷ್ಣ ಅಂತ ಗೊತ್ತಿಲ್ಲ ಆಗಿನ ಕಾಲಕ್ಕೆ, ಯಾವುದೋ ಒಂದು ಜಿಂಕೆ ಅಂತ ತಿಳ್ಕೊಂಡ್ಬಿಟ್ಟು ಅಲ್ಲಿಂದ ಹೊಡಿತಾನೆ ಕೃಷ್ಣನ ಹೊಡಿತಾನೆ. ಅಷ್ಟು ಕರೆಕ್ಟು. ಕೃಷ್ಣನ ಪಾದಕ್ಕೆ ಏಟು ಬಿತ್ತು, ಗಾಯ ಆಯಿತು, ಪ್ರಾಣನೇ ಹೋಯಿತು ಅಂಬುದೆಲ್ಲ ಸುಳ್ಳು ಅಷ್ಟೇ. ಕೃಷ್ಣನಿಗೆ ಏನೂ ಆಗಲಿಲ್ಲ, ಬ್ರಾಹ್ಮಣ ಶಾಪ ಮಾನ ಮಾಡೋದಕ್ಕೋಸ್ಕರ ಹೊಡೆದಂತೆ ನಡೆಯಿತು, ಕೃಷ್ಣನಿಗೆ ಏನೂ ಆಗಲಿಲ್ಲ. ಆಮೇಲೆ ಹೋಗಿ ನೋಡ್ತಾನೆ, ಎಷ್ಟು ದುಃಖ ಪಡ್ತಾನೆ ಗೊತ್ತಾ ಅವನು. ದೇವರೇ ಎಂಥ ಕೆಲಸ ಮಾಡಿದೆ ನಾನು, ಒಂದು ಕಡೆಗೆ ಅಣ್ಣ ಮತ್ತೊಂದು ಕಡೆಗೆ ಭಗವಂತ ಅಂತ. ಮತ್ತು ಸಾಕ್ಷಾತ್ ಶ್ರೀಹರಿಯರು ಒಂದು ದೋಷ ಇಲ್ಲ, ತಪ್ಪಿದ್ದವನು ಹೊಡೆದ್ರೆ ತಪ್ಪಾಗ್ತದೆ, ನೀವು ಯಾಕೆ ಹೊಡೆದ್ರೆ ನಮ್ಗೆ ಹೇಳಬೇಕಾಗಿದ್ದಾರೆ. ನಿರ್ದೋಷನಾದ ಪರಮಾತ್ಮನಿಗೆ ಹೊಡೆಯೋದೊಂದು ಎಂಥ ಅಪರಾಧ, ಎಷ್ಟು ಗೋಳಾಡ್ತಾನೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅತಿ ಬರೀ ಯಾವುದೋ ವ್ಯಕ್ತಿ ಅಲ್ಲ, ಪಾದಪ್ರಹಾರ ದೋಷೇಣ ಭೃಗುಂತಂ ವ್ಯಾಧತಾಂಗತಂ. ಭೃಗುಮುನಿಗಳಾತ ಹುಟ್ಟಿ ಬಂದಿರೋದು. ವೆಂಕಟೇಶ್ವರನ ಕೇಳಿರ್ತೇವಲ್ಲ, ಪರಮಾತ್ಮನನ್ನು ತನ್ನ ಕಾಲಿಂದ ಎದೆ ಒದಿತಾನೆ ಭೃಗುಮುನಿಗಳು, ಅದರ ಫಲ ಹುಟ್ಟಿ ಬಂದಿರ್ತಾರೆ. ಹೀಗೆ ಬೇಡನಾಗಿ ಹುಟ್ಟಕ್ಕೆ ಅದು ಕಾರಣ. ಅಂಥ ವ್ಯಕ್ತಿ ಈಗ ಅಷ್ಟು ಗೋಳಾಡ್ತಾನೆ, ಆದರೆ ಭಗವಂತ ಸಮಾಧಾನ ಮಾಡಿದ್ರು. ಎಷ್ಟು ಸಮಾಧಾನ ಮಾಡಿದ್ರು ಅದು ಸಮಾಧಾನ ಆಗ್ತಾ ಇಲ್ಲ. ನಿಜವಾದ ಪಶ್ಚಾತ್ತಾಪ ಅಂದರೆ ಅದು. ಕೆಲವು ಸಾರಿ ಅಂತಷ್ಟು ಹೋದ್ರು ನಿಡ್ಕೊಂಡ್ಬಿಡ್ತಾರೆ ನಮ್ಮ ಬದಿ, ಅಷ್ಟೇ ಮಾಡಬಾರ್ದ್ರೆ ಸಾರಿ ಅಂದ್ಬಿಡೋದು, ಮುಗಿದೋಗುತ್ತೆ. ಹಾಗೆಲ್ಲ ಸಾಧ್ಯ ಇಲ್ಲ. ನಿಜವಾಗಲೂ ಎಷ್ಟು ತಪ್ಪಿಗೆ ಶಿಕ್ಷೆ ಅನುಭವಿಸಲೇಬೇಕು ಅಂತ ಹಠ ಪಡ್ತಾನೆ ಕೃಷ್ಣ. ಹೇಳ್ತಾನೆ, ಯೋಚನೆ ಮಾಡಬೇಡ ನೀವು, ಇಲ್ಲ ಅದನ್ನು ಪಾಪ ಬಂದಿದೆ, ಉದ್ಧಾರ ಮಾಡಬೇಕು ಅಂತ ತಕ್ಷಣ ಕೃಷ್ಣ ಹೇಳ್ತಾನೆ. ನಿಮಗೆ ಪಾಪ ಬಂದಿಲ್ಲ, ತೋರಿಸ್ತೇನೆ ನೋಡಿ. ಪಾಪ ಬಂದರೆ ಸ್ವರ್ಗಕ್ಕೆ ಹೋಗೋದಿಲ್ಲ. ನರಕ ಪಾಪ ಇದ್ದಾಗ ನರಕಕ್ಕೆ ಹೋಗಲೇಬೇಕು, ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಸ್ವರ್ಗ ಕಳಿಸ್ತೇನೆ ನಿಮ್ಮನ್ನೀಗ ಅಂತೇಳಿ ಪರಮಾತ್ಮ ತಕ್ಷಣ ಇಂದ್ರದೇವರು ಕರೀತಾರೆ, ವಿಮಾನ ಕಳಿಸಿ ಅಂತಾರೆ. ವಿಮಾನ ಬರುತ್ತೆ, ಕೂಡಿಸಿ ಕಳಿಸಿಬಿಟ್ಟೆ ಅಂತ ಕೃಷ್ಣ. ಹಾಗೇನೆ ಆ ಬೇಡನನ್ನು ಸಶರೀರ ಸ್ವರ್ಗ ಕಳಿಸ್ತಾನೆ ಕೃಷ್ಣ. ಇದು ಅರ್ಥ ಮಾಡಿಕೊಂಡ್ರೆ ಸಶರೀರ ಸ್ವರ್ಗ ಗಮನ, ಇದು ಯಾತಕ್ಕೆ ಗೊತ್ತಾ, ಅದು ಪಾಪ ಇಲ್ಲ ಅಂತ ಪ್ರೂವ್ ಮಾಡೋಕ್ಕೋಸ್ಕರ ಕೃಷ್ಣ ಹಾಗೆ ಮಾಡ್ತಾನೆ. ದೇವರು ಅಂದರೆ ಪಾಪ ಬರೋದಿಲ್ಲವೋ ಅಂತ ಕೇಳಿದರೆ ಖಂಡಿತ ಬರುತ್ತೆ, ಆದರೆ ಅವನಿಗೆ ಪಶ್ಚಾತ್ತಾಪ ಇದೆ, ತಿಳುವಳಿಕೆ ಇದೆ, ಆದ್ದರಿಂದ ಪಾಪ ನಾಶವಾಯಿತು. ಅದನ್ನೆಲ್ಲ ಮಧ್ವಯುದಲ್ಲೂ ಬರೀತಾರೆ. ಮಾಡಿದ ಪಶ್ಚಾತ್ತಾಪದಿಂದಾಗಿ, ಅಜ್ಞಾನದಿಂದಾಗಿ, ಭಾರಿ ದುಃಖಪಟ್ಟಿದ್ದರಿಂದಾಗಿ, ಕೃಷ್ಣನ ಅನುಗ್ರಹ ಸಂಪಾದನೆ ಮಾಡಿದ್ರೆ ಕೃಷ್ಣನಿಂದ ಸದ್ಗತಿ ಹೊರಟು. ಅಂದರೆ ಒಳ್ಳೆಯವರು ಪಾಪ ಮಾಡ್ತಾರೆ, ಜ್ಞಾನಿಗಳು ಮಾಡಿದರೆ ಪ್ರಾರಬ್ಧವಶಾತ್ ಮಾಡ್ತಾರೆ, ಯೋಗ್ಯರು ಯಾವುದೋ ಕಾರಣಕ್ಕೆ ಮಾಡಿರ್ತಾರೆ. ಅದನ್ನು ಕಳ್ಕೊಳ್ಳೋ ಒಂದು ಪದ್ಧತಿ ಭಗವಂತ ಇಟ್ಟಿದ್ದಾನೆ. ಭೂಮಿಗಳು ಕಳ್ಕೊಂಡು ಮತ್ತೆ ಪರಮಾತ್ಮ ಇನ್ನೊಂದನ್ನು ತೋರಿಸ್ತಾನೆ. ಅವನನ್ನು ಸಶರೀರ ಸ್ವರ್ಗ ಕಳಿಸೋ ಕೃಷ್ಣ ತಾನು ದೇಹ ಬಿಟ್ಟು ಹೋಗ್ತಾನೆ. ಯೋಚನೆ ಮಾಡಿ, ಬಡದವನ್ನ ಸಶರೀರ ಕಳಿಸ್ಬೇಕಾದ್ರೆ ತಾನು ದೇಹ ಬಿಟ್ಟು ಹೋಗ್ತಾನೆ, ಲಾಜಿಕ್ ಆಯ್ದು ಒಂದು ಸಾಧ್ಯನೇ ಇಲ್ಲ. ಅದು ಕನ್ಫರ್ಮ್ ಮಾಡ್ತಾನೆ, ನನ್ನ ಭಕ್ತನನ್ನೇ ನಾನು ಸಶರೀರ ಸ್ವರ್ಗ ಕಳಿಸಿದ ಮೇಲೆ ನಾನು ಪರಂಧಾಮಕ್ಕೆ ಹೀಗೆ ಹೋಗ್ತೇನೆ, ಹೋಗಿ ದೇಹ ಬಿಟ್ಟು ಹೋಗೋದಿಲ್ಲ ಅಂತ ಕೃಷ್ಣ ತೋರಿಸ್ತಾನೆ. ಕೃತಕ ದೇಹವನ್ನಲ್ಲಿ ಬಿಡು ಹಾಕ್ತಾನೆ, ಅದನ್ನು ಅರ್ಜುನವನ್ನು ದಹನ ಮಾಡ್ತಾನೆ. ಇವತ್ತು ಜಾಗ ತೋರಿಸ್ತಾನೆ, ದೇಹೋತ್ಸರ್ಗ ತೀರ್ಥ ಅಂತ ಅದಕ್ಕೆ ಹೆಸರು ಪ್ರಭಾಸದಲ್ಲಿ. ಇದು ಕೃತಕ ದೇಹವನ್ನು ದಹನ ಮಾಡಿದ ಸ್ಥಳ. ಕೃಷ್ಣ ನಿಜವಾದ ದೇಹ ಅಂದರೆ ನಿಜವಾದ ದೇಹಕ್ಕೂ ದೇವರಿಗೂ ಭೇದನೇ ಇಲ್ಲ. ನಿರ್ದೋಷ ಪೂರ್ಣ ಗುಣವಿಗ್ರಹ ಆತ್ಮತಂತ್ರ ನಿಶ್ಚೇತನಾತ್ಮಕ ಶರೀರ ಗುಣೈಶ್ಚ ಹೀನ ಆನಂದ ಮಾತ್ರ ಕರಪಾತ ಮುಖೋದರಾದಿ ಸರ್ವತ್ರ ಚ ಸ್ವಗತ ಭೇದ ವಿವರ್ಜಿತಾತ್ಮ. ದೇವರಿಗೆ ನಮ್ಮಂಥ ದೇಹನೇ ಇಲ್ಲಾದ್ರಿಂದಾಗಿನೇ ಆತ ಆನಂದಾದಿ ಅನಂತಾನಂತ ಕಲ್ಯಾಣ ಗುಣಗಣಮಯ ದೇಹನಾದವನು. ಅದನ್ನು ತೋರಿಸ್ತಾನೆ ಕೃಷ್ಣ, ಹೊರಟು ಬಿಡ್ತಾನೆ. ಈ ರೀತಿ ಭಗವಂತನಿಗೂ ಭಕ್ತನಿಗೂ ವ್ಯತ್ಯಾಸವನ್ನು ಅಲ್ಲಿ ತಿಳಿಸ್ತಾರೆ. ಕೊನೆಗೆ ಒಂದು ಮಾತು, ಎಲ್ಲ ಏನೋ ಹೇಳ್ತೀರಿ ಕೃಷ್ಣನಿಗೆ ಬಾಣ ಹೊಡೆದ್ರೂ ಏನೂ ಆಗಲಿಲ್ಲ ಅಂತ ಹೇಳ್ತೀರಿ, ನಾವು ಒಪ್ಪೋದಿಲ್ಲ. ಸೊ ರಕ್ತ ಬಂತಾದ್ರೂ ಹೇಳಿ ಕೊನೆ ಪಕ್ಷ, ದೇಹ ಬಿಡಿದ್ರು ಮುಚ್ಚಾದರೂ ಬಂತು ಅಂತ ಅಂತ ಕೇಳಿದರೆ ಇಲ್ಲ, ಕೃಷ್ಣನಿಗೆ ಏನೇನೂ ಆಗಲಿಲ್ಲ. ಏನೇನೋ ಅಂದರೆ ಜೀರೋ, ಏನೂ ಆಗಲೇ ಇಲ್ಲ. ಅದನ್ನ ಹೇಗೆ ನಂಬಬೇಕು ಅಂತ ಪ್ರಶ್ನೆ. ಇವತ್ತು ನಮ್ಮ ಮಕ್ಕಳಿಂದ ಪ್ರಶ್ನೆ ಕೇಳೇ ಕೇಳ್ತಾರೆ. ಸ್ವಲ್ಪ ಆದರೂ ಆಗಬಹುದಲ್ಲ, ಅಡುಗೆ ಮಾಡಿದರೆ ಕೈಯಲ್ಲಿ ಮಸಿಯಾಗಿರುತ್ತೆ, ಊಟ ಮಾಡಿದರೆ ಕೈ ಕೊಳೆಯಾಗಿರುತ್ತೆ, ಅದು ಭೋಗ ಅಂತ ಹೊತ್ತಲ್ಲಿ ನಮಗೆ ಕೊಳೆಯಾಗಿರುತ್ತೆ, ದೇವರಿಗೇನಾಗಿಲ್ವಾ ಅಂತ ಕೇಳಿದರೆ ಹೌದು, ಕೃಷ್ಣ ಯಾರು ಗೊತ್ತಾ? ಸಾಕ್ಷಾತ್ ನಾರಾಯಣ. ಆಕಾಶಕ್ಕೆ ಏನಂತಾರೆ ಗೊತ್ತಾ? ವಿಷ್ಣುಪಾದ ಅಂತ. ವಿಷ್ಣುಪಾದ ಹೊಡೆದಿದ್ದು ಕೃಷ್ಣನ ಪಾದಕ್ಕೆ, ಕೃಷ್ಣನ ಪಾದ ವಿಷ್ಣುಪಾದ ಆಕಾಶ. ಆಕಾಶಕ್ಕೆ ಹೊಡೆದು ನೋಡಿ ಏನಾರು ಆಗುತ್ತೆ ಆಕಾಶಕ್ಕೆ? ಕೃಷ್ಣನಿಗೇನಾಗೋದಿಲ್ಲ ಅಂತ ಸ್ಪಷ್ಟ ಅಲ್ಲಿ, ಕೃಷ್ಣನ ಪಾದಕ್ಕೆ ಹೊಡೆದ್ರೆ ಏನಾಗೋದೇ ಇಲ್ಲ. ಇನ್ನೊಂದು ಭಾರಿ ಅಂಶ ಹೇಳ್ತಾರೆ, ಒಳ್ಳೆ ತತ್ವ ಹೇಳ್ತಾರೆ. ದೇವರನ್ನು ಆ ಭೃಗುಮುನಿಗಳು ಎದೆ ಹೊಡೆದ್ರು, ಬೇಡನಾಗಿ ಹುಟ್ಟು ಬಂದರು. ಕಾಲಿಗೆ ಹೊಡೆದ್ರು ವೈಕುಂಠಕ್ಕೆ ಹೊರಟರು. ನಮಗೆ ಖುಷಿ, ಅಂತೂ ದೇವರು ಎದೆ ಹೊಡಿಬಾರ್ದು, ಕಾಲಿಗೆ ಹೊಡೆದ್ರೆ ಪರವಾಗಿಲ್ಲ ಅಂತ. ಕಾಲಿಗೆ ಹೊಡೆದ್ರೆ ಓಕೆ, ಎದೆ ಮಾತ್ರ ಹೊಡಿಬಾರ್ದು, ಭಾಳ ಡೇಂಜರಸ್ ಅಂತ ಹೇಳ್ತಾರೆ. ಹಾಗಲ್ಲ ಅರ್ಥ, ಅದಕ್ಕೆ ಅಲ್ಲಿ ಹೊಡೆದಿದ್ದು ಇಷ್ಟು ಸರ್ವೋತ್ತಮ ಪ್ರತಿಪಾದನೆ ಹೊಡೆದ್ರು, ಆದರೆ ದೋಷ ಆಯಿತು. ಯಾಕೆಂದರೆ ಕೃಷ್ಣ ಅಂತ ಗೊತ್ತಿತ್ತು ಅವರಿಗೆ, ಹೊಡೆದ್ರು. ಇಲ್ಲಿ ಕೃಷ್ಣ ಅಂತ ಗೊತ್ತಿಲ್ಲದೆ ಹೊಡೆದ್ರು, ನೆನಪಿರು, ವ್ಯತ್ಯಾಸ ಇರಬೇಕು. ಅಲ್ಲಿ ಜ್ಞಾನ ಇದೆ ದೇವರು ಅಂತ ಹೇಳಿದರೆ ಕಾಲಿ ಹೊಡಿತಾನೆ ಇರಲಿಲ್ಲ, ಜ್ಞಾನಪೂರ್ವಕ ಮಾಡಿದ ತಪ್ಪಾಯಿತು. ಅದರ ಉದ್ದೇಶ ಒಳ್ಳೆಯದಿತ್ತು, ಹರಿಸರ್ವೋತ್ವದ ಸಮರ್ಥನೆಗೋಸ್ಕರ. ಪುಣ್ಯ ಭಾರಿ ಬಂತು, ಪಾಪದ ಭಾಗ ಅನುಭವಿಸಬೇಕಾಯಿತು. ಇಲ್ಲಿ ಕಾಲಿ ಹೊಡೆದಾಗ ಅವರಿಗೆ ಜ್ಞಾನ ಇಲ್ಲ, ಅಜ್ಞಾನ ಇದೆ, ಆದ್ದರಿಂದ ದೋಷ ಇಲ್ಲ. ಚಿಕ್ಕ ಮಕ್ಕಳು ಅಂತ ಹೇಳಿಲ್ಲ, ಕಾಲಿನ ತಾಯಿನ ಕಾಲಿ ಹೊಡಿತಾರೆ, ತಾಯಿ ಬೇಸರ ಮಾಡ್ಕೊಳ್ಳೋದಿಲ್ಲ, ತಿಳುವಳಿಕೆ ಇಲ್ಲ ಅದಕ್ಕೆ ಅಂತ ಗೊತ್ತು. ಆ ದೃಷ್ಟಿಯಲ್ಲಿ ಏನೂ ಆಗಲಿಲ್ಲ. ಮತ್ತು ಕಾಲಿ ಹೊಡೆಯೋದು ಅಂದರೆ ಏನು? ಮಧ್ವಾಚಾರ್ಯ ಸ್ವರಮೂಲ ಬರೆದೇ ಹೋದ್ರೆ ನಮಗೆ ಏನೇನೂ ಅರ್ಥ ಆಗಲಿಲ್ಲ, ಅಪಾರ್ಥನೆ ಆಗ್ತಿತ್ತು, ಕಾಲಿ ಹೊಡಿಬೋದು ಅಂತ ಆಗಿಬಿಡ್ತಾ ಇತ್ತು. ಆಚಾರ್ಯ ಹೇಳ್ತಾರೆ, ಉಪನಿಷತ್ತಿನ ಮಾತದು, ದೇವರ ತಿಳಿಯರು ಕಾಲಿ ಹೊಡೆಯೋದು ಅಂದ್ರೆ ಏನು ಅಂತ ಹೇಳ್ತಾರೆ. ಉಪನಿಷತ್ ಹೇಳ್ತದೆ, ಪ್ರಣವೋಧನು ಶರೋಹಿ ಆತ್ಮ ಬ್ರಹ್ಮತಲ್ಲಕ್ಷ ಮುಚ್ಚತೆ. ಇವತ್ತು ಧನುಸ್ಸಿನಲ್ಲಿ ಬಾಣ ಇಟ್ಟು ಹೊಡೆದ್ರು ಕೃಷ್ಣನ ಪಾದಕ್ಕೆ, ಇಷ್ಟಾರ್ಥ. ಕೃಷ್ಣ ಅಂದರೆ ಪರಬ್ರಹ್ಮ, ಆತನ ಪಾದ ಅಂದರೆ ಸ್ವರೂಪ. ಉತ್ತಮಾನಾಂ ಸ್ವರೂಪಂತೂ ಪಾದಶಬ್ದೇನ ಭಣ್ಯತೆ. ಧನುಸ್ಸು ಅಂದರೆ ಮನಸ್ಸು, ಬಾಣ ಅಂದರೆ ಚಿಂತನೆ. ದೇವರ ಪಾದವನ್ನು ಏಕಾಗ್ರತೆಯಿಂದ ಚಿಂತನೆ ಮಾಡೋದು ಹೊಡೆಯೋದಂತಾರೆ ಹೊರತು ಬೇರೆ ಅಲ್ಲ. ನಮ್ಮಲ್ಲಿ ಕೆಲವು ಪದ್ಧತಿ, ಲಾಟ್ರಿ ಹೊಡೀತು ಅಂತಾರೆ, ತಲೆ ಬಂದು ಹೊಡೀತಾ ಲಾಟ್ರಿ ಹೊಡೆಯೋದಂದರೆ, ಲಾಟ್ರಿ ಹೊಡೆಯುತ್ತಾ ಬಂದು ಲಾಟ್ರಿ ಅವನಿಗೆ ಬಂತು ಅಂತ ಅಷ್ಟೇ ಅರ್ಥ. ಹೊಡೆಯೋದು ಅಂದರೆ ಹಾಗೆ ಹೊಡೆಯೋದು ಅಂತ ಹೇಳಿದರೆ ಕೃಷ್ಣನ ಪಾದಕ್ಕೆ ಹೊಡೆಯೋದು ಅಂದರೆ ಚಿಂತನೆ ಮಾಡೋದು, ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ. ಹೊಡೆಯೋದು ಅಂದರೆ ಏನು? ಆಳವಾದ ಚಿಂತನೆ ಮಾಡೋದು ಅಂತ ಅರ್ಥ. ಪ್ರವಣಂ ಕುರು ಮಾನಸ ಮೀಶ ಪದೇ ತದಲಂ ಬಹು ಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶ ಪದೇ. ಇದಕ್ಕೆ ಹೊಡೆಯೋದು ಅಂತಾರೆ ಹೊರತು ಏನೋ ಹೊಡೆಯೋದಲ್ಲ. ಅದನ್ನು ತಿಳ್ಕೊಂಡಾಗ ಭೃಗುಮುನಿಗಳು ಮಾಡಿದಂತೆ ಅವರು ಮಾಡಿದ್ದಲ್ಲ, ಎಲ್ಲರೂ ಹಾಗೆ ಎಂದು ಮಾಡ್ತಾರೋ ಅವತ್ತಿನವರೆಗೂ ಮೋಕ್ಷ ಆಗೋದಿಲ್ಲ ಅಂತ ಅರ್ಥ. ದೇವರ ಪಾದವನ್ನು ಎಚ್ಚೆತ್ತು ಇರುಕಂಡ್ಯ ಮನವೇ ನಮ್ಮ ಅಚ್ಯುತನ ಅಂಗ್ರಿಯ ನೆನೆಕಂಡ್ಯ ಮನವೇ, ನೆನೆಯೋದು ಅಂತ ಅರ್ಥ. ಅಚ್ಯುತನ ಅಂಗ್ರಿ ಕೃಷ್ಣನ ಪಾದ, ಅದನ್ನು ಮನಸ್ಸು ಧನಸ್ಸು ನೆನೆದಾಗ ಸದ್ಗತಿ ಅಂತ. ಸದಾಕಾಲ ನಾರಾಯಣನ ನೆನೆ ಈ ಮಾತಿನ ಅರ್ಥನ ಹೇಳ್ತಾರೆ. ಅಲ್ಲಿಗೆ ಸದ್ಗತಿಯಾಯಿತು, ಕೃಷ್ಣತಾನ ಹೊರಡ್ತಾ ಇದ್ದಾನೆ. ಇದೆಲ್ಲ ಅರ್ಥ ಮಾಡಿಕೊಂಡಾಗ ನಮಗೆ ಯಾವ ಪಾಪವೂ ಉಳಿಯೋದಿಲ್ಲ. ಸಿಂಪಲ್ ಅದು. ಕೃಷ್ಣನಿಗೆ ದೋಷ ಇಲ್ಲ ಅಂತ ತಿಳ್ಕೊತೇವೋ ನಮ್ಮ ದೋಷ ಹೋಯಿತು. ಕೃಷ್ಣನಿಗೆ ಗುಣಪೂರ್ಣ ಚಿಂತನೆ ಮಾಡ್ತಾ ನಮಗೆ ಗುಣ ಬಂತು. ತದ್ವಿರುದ್ಧ ತಿಳ್ಕೊಂಡ್ರೆ ನಮಗೆ ನಿರ್ಗುಣ ಅಂತ ತಿಳ್ಕೊಂಡ್ರೆ ಗುಣ ಹೋಯಿತು. ಅವನು ದೋಷಿ ಅಂತ ನಮಗೆ ದೋಷ ಬಂತು ಅಷ್ಟೇ ಅರ್ಥ. ಅಂದರೆ ಏಕಾಸ್ಕಂದದಲ್ಲಿ ಏನು ದೊಡ್ಡ ಸಾರಾಂಶ ಅಂದರೆ ಪರಮಾತ್ಮ ನಿರ್ದೋಷತ್ವ ಚಿಂತನೆ ನಮ್ಮ ಪಾಪಗಳ ಪರಿಹಾರದ ರಾಜಮಾರ್ಗ ಅಂತ ಹೇಳೋದು ಅದರ ಸಂದೇಶವಾದ್ದರಿಂದ ಕಥೆಗೆ ಅದಕ್ಕೂ ನೇರ ಸಂಬಂಧ ಇದೆ. ಇನ್ನು ಕೊನೆಯ ಸ್ಕಂದ, ದ್ವಾದಶ ಸ್ಕಂದದ ಕಥೆ. ಒಬ್ಬ ರಾಜ ಸೂರ್ಯರಶ್ಮಿ ಅಂತ ಅವನ ಹೆಸರು. ಸೂರ್ಯರಶ್ಮಿ ಮುಂದೆ ಹೇಳ್ತಾರೆ, ಅವನ ರಾಜ್ಯ ಸೂರ್ಯ ಅರ್ಧಗಾಳ ತಿಂದಂತೆ ಪಾಪ. ಅಂದರೆ ಸೂರ್ಯ ಬೆಳಕು ಕೊಡ್ತಾನಲ್ಲ ತನ್ನ ಕಿರಣಗಳಿಂದ. ಒಳ್ಳೆ ಪ್ರಜಾವತ್ಸಲನ ರಾಜ, ಭಾಳ ಒಳ್ಳೆಯ ರಾಜ ಅವನು. ಒಳ್ಳೆಯ ರಾಜ ಅಂಬೋದಕ್ಕೆ ತುಂಬ ಕಾರಣ ಕೊಡ್ತಾರೆ. ಬಹಳ ಮುಖ್ಯವಾದ ಒಂದು ಕಾರಣ ಅಂದರೆ ಪ್ರತಿನಿತ್ಯ ಅವನು ಪುರಾಣ ಶ್ರವಣ ಮಾಡ್ತಿದ್ದ, ಪಾಠ ಪ್ರವಚನ ಕೇಳ್ತಿದ್ದ. ಅಂದಮೇಲೆ ಎಷ್ಟು ಒಳ್ಳೆಯ ರಾಜನೇ ಇರಬೇಕು ಯೋಚನೆ ಮಾಡಿ. ಇವತ್ತು ರಾಜರು ಅಂದರೆ ಜ್ಞಾನ ಇಲ್ಲದೆ ಹೋದ ರಾಜರಾಗೋ ಕಾಲ ಇದು. ಒಳ್ಳೆ ಜ್ಞಾನ, ಮಹಾಜ್ಞಾನಿಯಾದವನು ಪಾಪ. ಪ್ರತಿನಿತ್ಯ ಪುರಾಣ ಕೇಳ್ತಿದ್ದ. ದೇವದತ್ತ ಅಂತ ಒಬ್ಬ ಬ್ರಾಹ್ಮಣ ಆಚಾರ್ಯರು, ಅವರ ಕೈಯಲ್ಲಿ ಪುರಾಣ ಶ್ರವಣ ಮಾಡ್ತಾ ಇದ್ದ. ಪ್ರತಿನಿತ್ಯದಲ್ಲೂ ಪುರಾಣ ಶ್ರವಣ, ಬಹಳ ಭಕ್ತಿಯಿಂದ ಶ್ರವಣ ಮಾಡ್ತಾ ಇದ್ದ. ಒಂದು ದಿವಸ ಒಂದು ಪ್ರಸಂಗ ನಡೀತು. ಪುರಾಣ ಹೇಳ್ತಾ ಇದ್ದಾರೆ ಆಚಾರ್ಯರು. ಹೇಳ್ತಾ ಕೆಲವು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಪುರಾಣ ಯಾರ ಬಾಯಿಂದ ಕೇಳಬೇಕು ಅಂದರೆ ವೈಷ್ಣವರ ಬಾಯಿಂದನೇ ಕೇಳಬೇಕು. ಅವೈಷ್ಣವರ ಬಾಯಿಂದ ಪುರಾಣ ಕೇಳಬಾರದು. ಇದು ಬಹಳಷ್ಟು ಜನ ತಿಳ್ಕೊಬೇಕಾದ ಮೊದಲ ಅಂಶ ಇದು. ಹೇಳ್ತಾ ಈ ಕಥೆಯಲ್ಲೇ ಹೇಳ್ತಾರೆ, ಪುರಾಣದಾಚಾರ್ಯ ಮಾತನ್ನು ಹೇಳ್ತಾರೆ, ಅವೈಷ್ಣವರಿಂದ ಪುರಾಣ ಕೇಳಬಾರದು. ಪದ್ಮಪುರಾಣ ಹೇಳ್ತದೆ, ಅವೈಷ್ಣವೋಪದಿಷ್ಟೇನ ಮಂತ್ರೇಣ ನ ಪರಾಗತಿ. ಅವೈಷ್ಣವರಿಂದ ವೇದಾಧ್ಯಯನ ಮಾಡಬಾರದು, ಅವೈಷ್ಣವರಿಂದ ಮಂತ್ರೋಪದೇಶ ಪಡೆಯಬಾರದು, ಅವೈಷ್ಣವರ ಬಾಯಲ್ಲಿ ಕೇಳಬಾರದು. ಹೇಗೆ ಅಂದರೆ, ನಾವು ಇವತ್ತು ಸಬ್ರಿಜಿಸ್ಟಾರ್ ಆಫೀಸ್ಗೆ ಹೋಗಿದ್ರೆ ಯಾರೋ ಕೈಲೋ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ರೆ ಹಾಗೋ ಹಾಗಾಗುತ್ತೆ ಅಷ್ಟೇ. ಗೌರ್ಮೆಂಟಿಂದ ಆದರೆ ಅದು ಬೆಲೆ ಬರುತ್ತೆ ಹೊರತು ಯಾರೋ ಮಾಡಿಕೊಂಡ್ರೆ ಮೋಸ ಅಂತ ಅರ್ಥದೆ. ಕಂಡವ್ರು ಮಾಡೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಅಥೆಂಟಿಕ್ ಆಗಿರೋರು ಮಾಡಬೇಕು. ಸರ್ಕಾರಿ ಸರ್ಕಾರದ ಅಪಾಯಿಂಟ್ ಆದವನು ಮಾಡಿದಾಗ ಮಾತ್ರ ಬೆಲೆ ಹೇಗೆ ಬರುತ್ತೋ, ವಿಷ್ಣು ಭಕ್ತರಿಗೆ ಮಾತ್ರ ಪಾಠ ಪ್ರವಚನಕ್ಕೆ ಅಧಿಕಾರ ಹೊರತು ಬೇರೆಯವರಿಗಿಲ್ಲ. ಇದು ಹೇಳ್ತಾ ಇದ್ದಾರೆ. ಬೇರೆಯವ್ರು ಮಾಡಿದ್ರೆ ಏನಾಗುತ್ತೆ ಅಂದರೆ, ಗಂಗಾವಾರಿ ಸುರಾಘಟೆ ಅಂತ ದೃಷ್ಟಾಂತ ಕೊಡ್ತಾರೆ. ಗಂಗಾವಾರಿ ಸುರಾಘಟೆ, ಸುರಾಘಟ ಹೆಂಡದ ಒಂದು ಕೊಡ, ಅದರಲ್ಲಿ ಗಂಗಾ ನೀರು ಹಾಕ್ಕೊಂಬಂದಿದ್ದಾನೆ. ತೊಗಲಕ್ಕೆ ಬರುತ್ತೆ ಅದನ್ನು? ಹೆಂಡದ ಪಾತ್ರೆಯಲ್ಲಿ ಗಂಗಾ ನೀರು ಬಂದರೆ ತೊಗೊಳೋದಕ್ಕಾಗತ್ತಾ? ಅವೈಷ್ಟವ ಅಂದರೆ ಹೆಂಡದ ಪಾತ್ರೆ ಇದ್ದ ಹಾಗೆ, ಶಾಸ್ತ್ರ ಅಂದರೆ ಗಂಗಾ ನೀರಿದ್ದ ಹಾಗೆ. ಆ ಪಾತ್ರೆಯಲ್ಲಿ ಹಾಕಿದ ತಕ್ಷಣ ಕೆಟ್ಟೋಗುತ್ತೆ, ಆದ್ದರಿಂದ ಅದು ಹೆಂಡ ಅನಿಸುತ್ತೆ ಹೊರತು ಅದು ಗಂಗಾ ಅನಿಸೋದಿಲ್ಲ. ಇದನ್ನು ಜಗನ್ನಾಥದಾಸರು ಬರೀತಾರೆ. ಪತಿತನ ಕಪಾಲದೊಳು ಭಾಗೀರಥಿಯ ಜನವಿರೆ ಪೇಯವೆನಿಪುದೆ. ಪತಿತನ ಕಪಾಲದೊಳು ಭಾಗೀರಥಿಯ ಜಲವಿರೆ ಪೇಯವೆನಿಪುದೆ. ಒಂದು ಕಪಾಲ ಅದರಲ್ಲಿ ತಂದಿದ್ದಾನೆ ಗಂಗಾ ನೀರನ್ನು. ತಲೆಬುರುಡೆ ಯಾರ್ದು ಗೊತ್ತಾ? ಪತಿತನ ತಲೆಬುರುಡೆ. ಅದು ಕೂಡ ಯಾರು ಯಾದವಾರ್ಯಂಥ ಮಹಾನುಭಾವರದಲ್ಲ, ಪತಿತನ ತಲೆಬುರುಡೆ ತಂದಾಗ ಏನಾಯಿತು? ಪರಮ ಮೈಲಿಗೆ ಹೆಸರು ಗಂಗಾ ಇರಬಹುದು, ಆ ಪಾತ್ರೆ ಯಾವುದು ನೋಡಿದ್ರೆ ಅಂತ ಹೇಳ್ತಾರೆ. ಅದಕ್ಕೇನೆ ಅಯೋಗ್ಯರ ಬಾಯಿಂದ ಕೇಳಿದರೆ ಸಿದ್ಧಿ ಬರೋದಿಲ್ಲ, ನೆನಪಿರಬೇಕು. ಅದೆಲ್ಲ ಹೇಳ್ತಾ ಹೋಗ್ತಾರೆ. ಮತ್ತು ಯೋಗ್ಯರು ಅಂತ ಹೇಗೆ ತಿಳಿಬೇಕು ನಾವು? ವಿಷ್ಣು ಭಕ್ತಿರ್ಹಿ ಸರ್ವೇಷಾಂ ಸದ್ಗುಣಾನಾಂ ಸ್ವಲಕ್ಷಣ. ಕಥಾಲಕ್ಷಣದಲ್ಲಿ ಆಚಾರ್ಯರ ಮಾತು. ಮೊದಲು ವಿಷ್ಣು ಭಕ್ತಿ ಎಂಬುದು ಬೇಸಿಕ್ ಕ್ವಾಲಿಟಿ, ಅದೊಂದು ಇಲ್ಲದೆ ಹೋದರೆ ಇನ್ಯಾವುದು ಕೌಂಟ್ ಆಗೋದಿಲ್ಲ. ಅವನ ವೇಷ ಭೂಷಣ, ಅವನ ಪಾಂಡಿತ್ಯ, ಅವನ ತಂದೆ ತಾಯಿ ಊರು ಯಾವುದು ಕೌಂಟ್ ಆಗೋದಿಲ್ಲ. ವಿಷ್ಣು ಭಕ್ತಿ ಒಂದಿಲ್ಲದೆ ಹೋದರೆ ಅವನು ದುಷ್ಟ ಅಂತಲೇ ಅರ್ಥ. ವಿಷ್ಣು ಭಕ್ತಿ ಒಂದಿದ್ದರೆ ಉದ್ಧಾರವಾಗೇ ಆಗ್ತಾನೆ. ಇವತ್ತಲ್ಲ ನಾಳೆ ಬಂದೇ ಬರುತ್ತೆ ಜ್ಞಾನ, ಉದ್ಧಾರವಾಗ್ತಾನೆ. ಇದು ಆಚಾರ್ಯ ಹೇಳಿದ ಅತ್ಯಂತ ಹೇಳ್ತಾ ಟೀಕಾರ ಬರೀತಾರೆ ಅಲ್ಲಿ. ವಿಷ್ಣು ಭಕ್ತಿರ್ಹಿ ಸರ್ವೇಷಾಂ ಸದ್ಗುಣಾನಾಂ ಸ್ವಲಕ್ಷಣಂ. ಸ್ವಲಕ್ಷಣಂ ಅಂದ್ರೇನು? ಅವ್ಯಭಿಚರಿತ ಲಕ್ಷಣಂ ಅಂತ ಬರೀತಾರೆ. ಅಂದರೆ ಶ್ಯೂರ್ ಟೆಸ್ಟ್ ಅದು. ವಿಷ್ಣು ಭಕ್ತಿ ಇತ್ತು ಅಂದರೆ ಅವನು ಗ್ಯಾರಂಟಿ ಭಗವದ್ಭಕ್ತ, ವೈಷ್ಣವ ಆಗಿರಲೇಬೇಕು, ಬೇರೆ ದಾರಿನೇ ಇಲ್ಲ. ಬೇರೆ ಏನಿದ್ರೂ ವೈಷ್ಣವ ಅಂತ ಕನ್ಫರ್ಮ್ ಆಗೋದಿಲ್ಲ ಅಂತ ಹೇಳ್ತಾರೆ. ಲಿಂಗಂ ಸುರಾಣಾಂ ಪರಾವೈ ಭಕ್ತಿ ವಿಷ್ಣು ಅಂತ ಆಚಾರ್ಯ ಇನ್ನೊಂದು ಕಡೆ ಹೇಳ್ತಾರೆ. ಪರಾಭಕ್ತಿ, ದೊಡ್ಡ ಭಕ್ತಿ ಜಾಸ್ತಿ ಆಗ್ತಾ ಹೋದಂತೆ ಅವನ ಕ್ವಾಲಿಟಿ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತಂತೆ. ಅದು ಅರ್ಥ ಮಾಡಿಕೊಂಡು ವಿಷ್ಣು ಭಕ್ತರಿಂದ ಮಾತ್ರ ಪುರಾಣ ಕೇಳಬೇಕು, ಬೇರೆಯವರಿಂದ ಕೇಳಬಾರದು. ಇದು ಮೊದಲನೇ ಮಾತು. ಇನ್ನು ಆಚಾರ್ಯ ತುಂಬ ವಿಷಯಗಳನ್ನು ಹೇಳ್ತಾರೆ. ಭಾಗವತ ಪುರಾಣದಲ್ಲಿ ಮಾತು ಬರುತ್ತೆ. ಬ್ರಹ್ಮದೇವರು ನಾರದ ಮುನಿಗಳಿಗೆ ಉಪದೇಶ ಮಾಡ್ತಾ, ದೇವರ ಮೇಲೆ ಎಷ್ಟೊಂದು ಹೇಳಿದ್ದೇನೆ ನಾರದರೆ, ಒಂದು ಕೆಲಸ ಮಾಡಬೇಕು ನೀವು, ಇದು ಬೇರೆ ಉಪದೇಶ ಮಾಡಬೇಕು ಅಂತ ಹೇಳ್ತಾರೆ. ಉಪದೇಶ ಮಾಡಬೇಕು, ಅರೆ ಹೇಗೆ ಮಾಡಬೇಕು ಗೊತ್ತಾ ಅಂತ ಹೇಳ್ತಾರೆ. ಅದು ಗೈಡ್ಲೈನ್ಸ್. ಅದು ವೈಷ್ಣವನಾಗಿರಬೇಕು, ಹೇಗೆ ಪ್ರವಚನ ಮಾಡಬೇಕು ಅಂತ ಭಾಗವತ ಹೇಳ್ತದೆ. ಹೇಳ್ತಾರೆ ಭಾಗವತ ಹೇಗೆ ಬಿಡಬೇಕಂದರೆ ಪ್ರವಚನಗಳನ್ನು, ಯಥಾಹರೌ ಭಗವತಿ ಭಕ್ತಿರ್ ನೃಣಾಂ ಗರೀಯಸಿ ಭಾಳ ಭಕ್ತಿ ಬರಬೇಕು ದೇವರಲ್ಲಿ. ಆ ರೀತಿ ಕಥೆ ಹೇಳಬೇಕು. ಸರ್ವಾತ್ಮನ್ ಅಖಿಲಾಧಾರೆ ಇತಿ ಸಂಚಿತ್ಯ ವರ್ಣಯ. ಇದು ನಾರದರಿಗೆ ಬ್ರಹ್ಮದೇವರು ಹೇಳಿದ ಉಪದೇಶ ಇದು. ಇನ್ನೊಬ್ಬರಿಗೆ ಪ್ರವಚನ ಮಾಡಬೇಕು, ಕೇಳಿದವರಿಗೆ ಭಕ್ತಿ ಬರಬೇಕು, ಆ ರೀತಿ ಪ್ರವಚನ ಮಾಡಬೇಕು ಹೊರತು ಇರೋ ಭಕ್ತಿನೂ ಹೋಗಾಗಬಾರದು ಅಂತ ಹೇಳ್ತಾರೆ. ಇವತ್ತು ಊಟ ಮಾಡಿದ್ರೆ ಹೊಟ್ಟೆ ತುಂಬಬೇಕು ಬೇಡ, ಊಟ ಮಾಡಿ ಇನ್ನೂ ಹಸಿವು ಜಾಸ್ತಿ ಆಗೋದ್ರೆ ಊಟ ವೇಸ್ಟು ಅಂತ ಅರ್ಥ. ಭಕ್ತಿ ಭಕ್ತಿ ಭಕ್ತಿಗೋಸ್ಕರ ಅನ್ನ, ಭಕ್ತಿಗೋಸ್ಕರ ಜ್ಞಾನ, ಎರಡು ನೆನಪಿರಬೇಕು. ಇವತ್ತು ಅನ್ನ ಎಲ್ಲ ಬಡಿಸ್ತೀಯ ಸ್ವಾಮಿ, ಇದು ಫಾರ್ ಯುವರ್ ಇನ್ಫಾರ್ಮೇಷನ್, ತಿನ್ನಕ್ಕಲ್ಲ ಅಂದ. ದಾಚಿ ಪಾರ್ಣಿ ಬೇರೆ, ಎಷ್ಟು ಸಿಟ್ಟು ಬರುತ್ತೆ ಅಕ್ಕ ಇಟ್ಕೊಳ್ಳಿ. ಎರಡೇ ಕಾಸಿ ಮಾಡಿದ್ರೆ ದಾಚಿ ಪಾರ್ಣಿ ಜಿಸ್ ಅನ್ನ ಹಾಕಿ ತಿನ್ನಕ್ಕಲ್ಲ ಅಂದ್ರೆ ಹೊಡೆದು ಬಿಡ್ತಾರಲ್ಲಿ ತಿರುಗಿ ಬಂದು. ತಿನ್ನಕ್ಕೆ ಹಾಕಿದರೆ ಮಾತ್ರ ಅನ್ನ. ಸೊ ಜ್ಞಾನ ಯಾವುದಕ್ಕೆ ಗೊತ್ತ? ಭಕ್ತಿ ಬಂದರೆ ಮಾತ್ರ ಜ್ಞಾನ, ಇಲ್ಲದೆ ಹೋದರೆ ಭಕ್ತಿ ಜ್ಞಾನಕ್ಕೆ ಬೆಲೆನೇ ಇಲ್ಲ. ಮಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕಃ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತಃ ತಯಾ ಮುಕ್ತಿ ನ ಚಾನ್ಯಥ. ನಾವು ಊಟ ಡೈರೆಕ್ಟ್ ಕೊಡೋಕ್ಕೆ ಬರೋದಿಲ್ಲ, ಅನ್ನದ ಮೂಲಕನೇ ಹೋಗಬೇಕು. ಭಕ್ತಿ ಜ್ಞಾನದ ಮೂಲಕನೇ ಬರಬೇಕು. ಆ ರೀತಿ ಭಕ್ತಿ ಬರಹ ಹೇಳಬೇಕೆ ಹೊರತು ಇಲ್ಲದೆ ಹೋದರೆ ಪ್ರಯೋಜನ ಇಲ್ಲ. ಇದೆಲ್ಲ ಹೇಳ್ತಿದ್ದಾರೆ, ಅದೆಲ್ಲ ಕೇಳ್ತಾ ಇದ್ದಾನೆ. ಆ ರಾಜನಿಗೆ ಕೇಳಿ ಕೇಳಿ ಸಿಟ್ಟು ಬಂದುಬಿಡ್ತಂತೆ. ಕೇಳ್ತಾ ಕೇಳ್ತಾ ಹೋದ ತಕ್ಷಣ ಅವ್ರು ಏನು ತಿಳ್ಕೊಂಡೋಗ ಗೊತ್ತಾ, ಒತ್ತು ಹೇಳ್ತಿದ್ದಾರೆ ಪಾಪ, ಸರಿಯಾಗಿ ಹೇಳಬೇಕು. ಒಳ್ಳೆಯವ್ರ ಬಾಯಲ್ಲಿ ಕೇಳಿ ಹೇಳ್ತಿ ಹೇಳ್ತಾ ಹೇಳ್ತಾ ಕೇಳ್ದ ರಾಜ ಬೇರೆ ರೀತಿ ಅರ್ಥ ಮಾಡ್ಕೋತಾನೆ ಅದನ್ನು. ಓಹೋ, ನನಗೆ ಗೊತ್ತಾಯಿತು, ನಿಮಗೆ ಭಾರಿ ಅಹಂಕಾರ ಅಂತ ಕಾಣಿಸ್ತದೆ, ಉಳಿದವ್ರ ಅವಮಾನ ಮಾಡ್ತಿದ್ದೀರಿ ನೀವು. ನಮ್ಮಲ್ಲಿ ಹಾಗೆ ಇದು ಎಷ್ಟೋ ಜನಗಳು ಬರ್ತಾರೆ, ಯಾರ್ದೋ ಉಪನ್ಯಾಸಕ್ಕೆ ಹೋಗಿದ್ದು ಅವ್ರು ಹೇಳಿ ಏನು ಮಾಡೋಣ ಅಂತ ಕೇಳಿದರೆ ಅಲ್ಲಿ ಹೋಗಿದ್ದೆ ಯಾಕೆ ಬಂದ ಅದನ್ನು ಕೇಳಿದ್ವಿ ಫಸ್ಟ್. ನಾವು ಎಲ್ಲ ಹೋದ್ರೆ ಏನೋ ಹೇಳಿರ್ತಾರೆ ಪಾಪ ಅವರು, ಅದನ್ನು ನೀನು ಕೇಳಿದ ನಿನ್ನ ತಪ್ಪಲ್ವಾ ಇದು? ಇವತ್ತು ಕೇಳಿ ಬಂದು ಇದಿರ್ತ ಸಾಮಾನ್ಯವಾಗಿ ಸ್ಕೂ ಬಂದು ನೀವು ಕೇಳಿರ್ತೀರಿ, ವರ್ಷದ ಪ್ರಾರಂಭದಲ್ಲಿ ಗೌರ್ಮೆಂಟ್ ಅನೌನ್ಸ್ ಮಾಡ್ತದೆ ಈ ಕೆಳಗಿನ ಕಾಲೇಜುಗಳಿಗೆ ಸ್ಕೂಲ್ಗಳಿಗೆ ನಾವು ಮಾನ್ಯತೆ ಕೊಟ್ಟಿಲ್ಲ, ಸೇರಿಸಬೇಡಿ, ಸೇರಿಸಿ ಒಂದು ವರ್ಷ ಹಾಳಾಗುತ್ತೆ ಅಂತ ಹೇಳಿರ್ತಾರೆ. ರೆಕಗ್ನಿಷನ್ ಇಲ್ಲ ಅದಕ್ಕೆ, ಅವಷ್ಟವರಿ ರೆಕಗ್ನಿಷನ್ ಇಲ್ಲ. ಅಂದಮೇಲೆ ಯಾಕೆ ಹೋದ್ರಿ ನೀವೀಗ? ತಪ್ಪಲ್ವಾ? ಈಗ ಅವನು ತಪ್ಪು ಹೇಳಿದ ಅಲ್ಲ, ನೀವು ತಪ್ಪು ಹೋಗಿದ್ದೆ ತಪ್ಪು ಫಸ್ಟ್. ನೀನು ಅರ್ಥ ಮಾಡಿಕೊಂಡ್ರೆ ನಮ್ಮ ಜ್ಞಾನಕ್ಕೆ ಲೋಪ ಆಗಬಾರ್ದು, ನಮ್ಮ ಜ್ಞಾನ ಶೇಕ್ ಆಗಬಾರ್ದು. ಹರಿ ಸರ್ವೋತ್ತಮ ಅಂತ ತಿಳ್ಕೊಂಡಿರ್ತೇವೆ, ಅದೆಲ್ಲೋ ರಾಮಾಯಣ ಕೇಳೋಕ್ಕೆ ಅಂತ ಹೋದ. ಇವತ್ತು ರಾಮಾಯಣ ಕೇಳೋ ಕಾಲ ಮುಗಿತು, ಟಿ ವಿಯಲ್ಲಿ ನೋಡೋ ಕಾಲ ಬಂದುಬಿಟ್ಟದೆ. ಈಗಾಗಲೇ ನೋಡ್ತಾ ನೋಡ್ತಾ ರಾಮದೇವರು ನೋಡ್ತಾ ಇರ್ತಾರೆ ಸೀತೆಯನ್ನು ಕಳ್ಕೊಂಡು, ಇವರು ಕಣ್ಣೀರು ಹೊಸ್ಕೋತ ಕೇಳ್ತಾ ನೋಡ್ತಾ ಇರ್ತಾರೆ. ಪಾಪ ಪಾಪ ರಾಮ, ಎಂಥ ರಾಮನಗತಿ ನಮಗೆ ಬರಬಾರ್ದು, ನಮ್ಮ ಪುಣ್ಯ ಕೊಟ್ಟು ರಾಮನ ಬದುಕಿಸ್ಬೇಕು, ಏನೇನೋ ಯೋಚನೆಗಳು. ಪಾಪ ರಾಮ ಎಷ್ಟು ಒದ್ದಾಡ್ತಿದ್ದಾನೆ, ನೋಡ್ಲಿಕ್ಕೆ ಆಗೋದಿಲ್ಲ ರಾಮನ ಕಥೆಯನ್ನು. ಪಾಪ ಅಯ್ಯೋ, ಸೀತಾಮಾತೆ ಅಂದರೆ ಗೋಳೋ ಗೋಳು, ಸಿನಿಮಾ ಹಾಡುಗಳು ಸೀತಾದೇವಿ ಮೇಲೆ, ಗೋಳಿನ ಕಥೆ ಅದು. ಈ ರೀತಿ ಹೇಳಿದ ರಾಮಾಯಣನ ಅದು ಒಂದು. ನಾವು ಕೇಳಕ್ಕೆ ಕೊಟ್ಟರು ದೇವರು ಸರ್ವೋತ್ತಮ ಅಂತೇಳಿ, ನಾನು ಕೇಳ್ತಿರೋದೇನು ಹೇಳ್ತಿರೋದೇನು, ದೇವರು ನಮ್ಮಂತೆ ದುಃಖಿ, ನಮಗಿಂತ ಹೋಪ್ಲೆಸ್ಸು ಅಂತೇಳಿ ಎಷ್ಟೊತ್ತು ಅಂತ ಹೇಳಿದ್ದೇನೆ. ನಾವು ಯಾರು ಬಸ್ದಿಂದ ಬರ್ತಾ, ಕಾರಿಂದ ಬರ್ತಾ, ಟ್ರೈನಿಂದ ಬರ್ತಾ, ಪ್ಲೇನಲ್ಲಿ ಬರ್ತಾ, ಸೂಟ್ ಕೇಸೋ ಬ್ರೀಫ್ ಕೇಸೋ ಕಳ್ಕೊಂಬರ್ತೇವೆ ಹೊರತು ಹೆಂಡ್ತಿನ ಕಳ್ಕೊಂಬರೋರು ಇನ್ನೂ ಸಿಕ್ಕಿಲ್ಲ ಭಾಳ ಜನ. ಆ ರಾಮದೇವ್ರು ನಮಗಿಂತ ಹೋಪ್ಲೆಸ್ ಆದಾಗಾಯ್ತಲ್ಲ ಅಂತ ಏನು ಉತ್ತರ ಕೊಡ್ತಾರೆ ಅದಕ್ಕೆ? ಇದು ಪುರಾಣ ಆಗ್ತದೆ ಅದೆಲ್ಲ ಕೂಡ. ಆಚಾರ್ಯ ಹೇಳ್ತಾರೆ, ಸಬ್ರಹ್ಮ ವಂದ್ಯಚರಣೋ ಜನಮೋಹನಾಯ. ಪರಮಾತ್ಮ ಏನು ಮಾಡಿದ್ದು? ಜನಮೋಹನ ಮಾಡೋದಕ್ಕೋಸ್ಕರ ಸ್ತ್ರೀ ಸಂಗೀನಾ ಮಿತಿರತಿಂ ಪ್ರಥಯಂ ಸ್ಚಚಾರ. ಸ್ತ್ರೀ ಸಂಗೀಗಳ ಒಂದು ನಡತೆಯನ್ನು ಮೋಹನ ಮಾಡಿದ್ದೇ ಹೊರತು, ಅನುಕರಣೆ ಮಾಡಿ ತೋರಿಸಿದ್ದೇ ಹೊರತು ಭಗವಂತನಿಗೆ ದೋಷ ಇಲ್ಲ. ನಿನ್ನ ಆಚಾರ್ಯ ಹೇಳಬೇಕು ಅಂದರೆ ಆಚಾರ್ಯರೇನೆ, ಶ್ರೀ ಆಚಾರ್ಯ ಶ್ರೀಮದಾಚಾರ್ಯ ಸಂತುಮೇ ಜನ್ಮ ಜನ್ಮನಿ. ಒಂದು ಕ್ಷಣ ಕ್ಷಣದ ಬ್ರಹ್ಮಸೂತ್ರ ಭಾಷ್ಯ ಅಂದರೆ ಅವರ ಮಾತೆಲ್ಲ ಬ್ರಹ್ಮಸೂತ್ರ ಭಾಷ್ಯನೇ. ಮಾತೆತ್ತಿದರೆ ದೇವರ ದೋಷ ನಿರ್ದೋಷ, ಮಾತೆತ್ತಿದರೆ ದೇವರ ಗುಣಪೂರ್ಣ. ಈ ಮಾತು ಬಿಟ್ಟು ಆಚಾರ್ಯ ಬರೆಯೋದೇ ಇಲ್ಲ. ಅದಕ್ಕೆ ಅವರನ್ನು ಆಚಾರ್ಯ ಶ್ರೀಮದ್ ಆಚಾರ್ಯ ಅಂತ ಕರಿಬೇಕಾದ್ರೆ ತ್ರೈಲೋಕ್ಯಾಚಾರ್ಯರು ಮಧ್ವಾಚಾರ್ಯರು ಆ ರೀತಿ ಕೇಳಬೇಕು. ಅದು ಬಿಟ್ಟು ನಾನೇ ಬ್ರಹ್ಮ ಅಂತ ಹೇಳ್ಕೊಂಡ್ರೆ ಏನರ್ಥ? ಎಲ್ಲರೂ ಒಂದೇ ಅಂತ ಕೇಳಿದರೆ ಅಂದರೆ ಪಾಪ ಪುಣ್ಯ ಎಲ್ಲ ಒಂದೇನ ಹಾಗಿದ್ರೆ? ತಂದೆ ಮಗಳು ಒಂದೇನಾ? ತಾಯಿ ಮಗಳು ಒಂದೇನಾ? ತಂದೆ ಅಣ್ಣ ತಮ್ಮಂದರು ಒಂದೇನಾ? ಶತ್ರು ಮಿತ್ರರು ಒಂದೇನಾ? ಎಲ್ಲಿ ಅಭಾಸಮಯ ಅದನ್ನು ಹೇಳ್ತಾರಲ್ಲ, ಎಷ್ಟು ದುಃಖ ಆಗುತ್ತೆ. ಅದೆಲ್ಲ ಹೇಳ್ತಿದ್ದ ಅರ್ಥ ಮಾಡ್ಕೊಳ್ಳಿಲ್ಲ ಆಯ್ತಾ? ಓಹೋ, ಬೈತಾರೆ ಅಂತ ತಿಳ್ಕೊಂಡ. ಆಚಾರ್ಯ ಭಾರಿ ಅಹಂಕಾರ ಅಂತ ಕಾಣುತ್ತೆ ನಿಮಗೆ, ನಿಮ್ಮ ಪುರಾಣ ಬೇಡಿಂದ ಬೇಡ ಅಂತ ಹೇಳಿಬಿಟ್ಟ, ಪುರಾಣ ಕ್ಯಾನ್ಸಲ್, ಪುರಾಣ ಹೇಳಬೇಡಿ ಅಂತ ಹೇಳಿದ. ಪಾಪ ಅವ್ರು ಸರಿಯಾಗಿ ಹೇಳ್ತಿದ್ದಾರೆ, ಅವ್ರನ್ನು ಬೈದ, ಇದೊಂದು ಪ್ರಶ್ನೆ. ಹಾಗೆ ಪುರಾಣ ತಪ್ಪು ಹೇಳಿದರೆ ಬೈಬಾರದ ಅಂತ ಇನ್ನೊಂದು ಪ್ರಶ್ನೆ. ಪುರಾಣ ತಪ್ಪು ಹೇಳಿದರೆ ಬೈಬಾರದ, ಆಚಾರ್ಯ ಹೇಳ್ತಾರೆ ಬೈಬೇಕು ಅಂತ ಹೇಳ್ತಾರೆ. ಆಚಾರ್ಯರೇ ಮೂರು ವರ್ಷದ ಕೂಸು ಆಚಾರ್ಯರು, ವೇದವತಿ ದೇವಿ ತಾಯಿ ಅವರು ಕರ್ಕೊಂಡು ಒಂದು ಊರಿಗೆ ಮದುವೆ ಮನೆಗೆ ಎಂತ ಹೋಗಿರ್ತಾರೆ. ಸಾಯಂಕಾಲ ಪ್ರವಚನ, ಶಿವಭಟ್ಟ ಅಂತ ಪ್ರವಚನ ಮಾಡ್ತಾ ಇದ್ದ. ಆಚಾರ್ಯ ತಾಯಿ ಅಂದರೆ ಆಚಾರ್ಯ ತಾಯಿನೇ, ಹೋಗಿರೋದು ಮದುವೆ ಮನೆಗೆ, ಅಲ್ಲೂ ಪ್ರವಚನ ಕೇಳೋದು ಬಿಟ್ಟಿಲ್ಲ. ಎಂಥ ಮಧ್ವಾಚಾರ ತಾಯಿ ಇರಬೇಕಾಗಿ, ನಾವು ಮದುವೆ ಒಂದು ಆರು ತಿಂಗಳಂದ್ರೆ ಮದುವೆ ಉಪನ್ಯಾಸ ಕ್ಯಾನ್ಸಲ್ ಆಗಿಬಿಟ್ಟಿರ್ತಾರೆ ನಮ್ದಾಗಲೇ. ಅದು ಯಾರದೋ ಮನೆಯಲ್ಲಿ ಬಂದರೆ ನಮ್ಮ ಉಪನ್ಯಾಸ ಕ್ಯಾನ್ಸಲ್, ಅದು ತಮಾಷೆ. ಆದರೆ ಮದುವೆ ದಿವಸ ಕೂಡ ಬಿಟ್ಟಿಲ್ಲ ಪುಣ್ಯಾತಿಗಿತ್ತಿ ಅಂದರೆ ಮಧ್ವಾಚಾರ ತಾಯಿ ಅಂದರೆ ಮಧ್ವಾಚಾರ ತಾಯಿನೇ. ಹೆಂಗಸರಿ ಬೇರೆ ದಾರಿ ಇಲ್ಲ. ಶ್ರೀ ಶೂದ್ರ ಬ್ರಹ್ಮ ಬಂಧೂನಾಂ ತ್ರಯೀನ ಶ್ರುತಿ ಗೋಚರ ಕರ್ಮ ಶ್ರೇಯಸಿ ಮೂಢಾನಾಂ ಶ್ರೇಯ ಏವಂ ಭವೇತಿಹ ಇತಿ ಭಾರತ ಮಾಖ್ಯಾನಂ ಕೃಪಯಾ ಮುನಿನಾ ಕೃತಂ. ಪ್ರತಿನಿತ್ಯ ಕೇಳಿ 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 ಜ್ಞಾನ ಬರಬೇಕು ಅವರಿಗೆ. ಒಂದಿವಸೂ ಮಿಸ್ ಆಗಬಾರ್ದು. ಒಂದಿವಸ ಬಿಟ್ಟರೆ ಏನಾಗುತ್ತೆ? ಒಂದು ಊಟ ಬಿಟ್ಟು ನೋಡಿ ಗೊತ್ತಾಗುತ್ತೆ ಏನಾಗುತ್ತೆ. ಆಗಿದ್ರೆ ಒಂದಿವಸ ಏಕಾದಶಿ ಬಿಡಿ ಅಂದರೆ 14 ದಿವಸದಿಂದ ಒಂದಿವಸ ಬಿಡಿ ಅಂದರೆ ಬೈತಿರಲ್ಲ, ಶಾಸ್ತ್ರ ದಿವಸ ಬಿಟ್ಟಿರ್ತಾರಲ್ಲ, ಏನು ಆಶ್ಚರ್ಯ ಅಂತ ಹೇಳ್ತಾರೆ. ನಿತ್ಯೋಪವಾಸ ಇದ್ದಾಗ ಆಗಲಿಲ್ಲ ಅಂತ ಗಲಾಟೆಯಲ್ಲೂ ಬಿಟ್ಟಿಲ್ಲ. ತೊಡೆ ಮೇಲೆ ಮಗನ ಆಚರಣೆ ಮರೆಸ್ಕೊಂಡಿದ್ದಾಳೆ, ಏನು ಪುಣ್ಯಾತ್ಮಳು, ಏನು ಸುಕೃತವ ಮಾಡಿದಳು ಯಶೋಧ ಅಂತ ಕೇಳ್ತೇವೆ. ಎಷ್ಟು ಪುಣ್ಯಾತಿ ಇದ್ದು ಮೋಕ್ಷ ಕೊಡಿಸೋ ಮಗ ತೊಡೆ ಮೇಲೆ ಕೂತಿದ್ದಾನೆ ಅಂದರೆ ಎಷ್ಟು ಭಾಗ್ಯ ಇರಬೇಕು ಅವರಿಗೆ. ಪುರಾಣ ಹೇಳ್ತಾ ಇದ್ದಾನೆ, ಭಾಳ ಪಾಪ್ಯುಲರ್ ಪುರಾಣಿಕಾತ, ಪರಿಷದ ನಿತರಾಂ ಪರಿವಾರಿತ ಅಂತೇಳಿ ದೊಡ್ಡ ಸಭೆ ಹೇಳ್ತಾ ಹೇಳ್ದು ತಪ್ಪು ಹೇಳಿಬಿಟ್ಟ. ತಕ್ಷಣ ಆಚಾರ್ಯ ಮೂರ್ತಿ ಮಾತಾಡ್ತಿದ್ದಾರೆ ಆಚಾರ್ಯರು, ಎಲ್ಲೋ ತಪ್ಪು ಹೇಳ್ತಿದ್ದಿ ಅಂತ ಹೇಳ್ತಾರೆ, ತಪ್ಪೇ ಹೇಳಬಾರ್ದು ಅಂತ ಹೇಳಿದ್ರೆ ಜನಕ್ಕೆ ಆಶ್ಚರ್ಯ. ಎಲ್ಲಿಂದ ಬಂತು ವಾಯ್ಸ್ ಅಂತ ಕೇಳಿ ಸಣ್ಣ ಕೂಸಿನ ಬಾಯಲ್ಲಿ ಮಾತು ಬರ್ತಾ ಇದೆ. ಎಲ್ಲ ಈ ಕಡೆ ತಿರುಗಿದ್ರಂತೆ, ಪರಮಾಶ್ಚರ್ಯ. ಕೂಸು ಮಾತಾಡಿದ್ದೇ ಆಶ್ಚರ್ಯ, ದೊಡ್ಡ ಪುರಾಣಿಕರನ್ನು ತಪ್ಪು ಅಂತ ಹೇಳಿದ್ದು ಪರಮಾಶ್ಚರ್ಯ. ಅದಕ್ಕಿಂತ ಆಶ್ಚರ್ಯ ಆ ಪುರಾಣಿಕ ದಿಗ್ಭ್ರಮೆ ಆಯಿತು ಅವನಿಗೆ, ಏನೋ ಹೊಡ್ಕೊಂಡು ಹೋಗ್ತಿದ್ದ ಅಳತೆ ನಿಂತೋಯ್ತು. ನೀ ತಪ್ಪು ಹೇಳ್ತಿದ್ದೆ ಅಂತ ಅಷ್ಟು ಉತ್ತರ ಕೊಡ್ಲಿಕ್ಕೆ ಬರಲಿಲ್ಲ. ಜನ ಕೇಳಿದ್ರಂತೆ, ಮಗು ನೀನೇ ಹೇಳಿಬಿಡು ಅಂತ ಕೇಳಿದ ಆಚಾರ್ಯ. ತಷ್ಟ ಹೇಳಿಬಿಡ್ತಾರೆ ಆಚಾರ್ಯ. ಮೊಟ್ಟ ಮೊದಲ ಪ್ರವಚನ ಅದು, 3 ವರ್ಷದ ಕೂಸಿದ್ದಾಗ ಮೊಟ್ಟ ಮೊದಲ ಪ್ರವಚನ. ಆ ಕಾಲಕ್ಕೆ ಪರಮಾಶ್ಚರ್ಯವಾಯಿತು ಜನಗಳಿಗೆ. ಹೇಗಿತ್ತು ಗೊತ್ತಾ? ನರಿ ಕೂಗು ಕೇಳಿದವರಿಗೆ ಸಿಂಹಧ್ವನಿ ಕೇಳಿದಾಗಾಯಿತು ಅಂತ ಹೇಳಿದ್ದಾರೆ. ಪ್ರಕೃತ ಹುಂಕೃತ ಸಿಂಹ ಶಿಶೌ ಸತಿ ಮುಖರಮಿಚ್ಛತಿ ಕೋ ಮೃಗಧೂರ್ತಕಂ. ಪ್ರಕೃತ ಹುಂಕೃತ ಸಿಂಹ ಶಿಶೌ ಸತಿ, ಸಿಂಹದ ಗರ್ಜನೆ ಕೇಳಿದವರಿಗೆ ನರಿ ಕೂಗು ಏನು ಹಿಡಿಸ್ತದೆ? ಇವತ್ತು ಆಚಾರ್ಯರ ಮೊದಲ ಮಧ್ವ ವಿಜಯದ ಅಂಕುರ ಅದು. ಇದರರ್ಥ ಹೇಳಬೇಕು, ತಪ್ಪು ಹೇಳಿದ್ರೆ ವಿಮರ್ಶೆ ಮಾಡಬೇಕು, ಏನೂ ತಪ್ಪಲ್ಲ. ಆದರೆ ಸರಿ ಇದ್ದಾಗ ಮಾಡಿದ್ರೆ ತಪ್ಪಾಗುತ್ತೆ. ಸರಿ ಇದ್ದಾಗ ಬೈದರೆ ಭಾರಿ ತಪ್ಪು. ಇದು ಮಾಡಿದ್ದ ಆ ತಪ್ಪು ಮಾಡ್ತಾರೆ ಪಾಪ. ಸರಿಯಾಗಿ ಹೇಳಿದ್ದಾರೆ. ಕೆಲವು ನಿಯಮಗಳುಂಟು ಪುರಾಣ ಹೇಳೋರಿಗೆ. ಪುರಾಣ ಹೇಳ್ತು ವ್ಯಾಸಪೀಠದ ಮೇಲೆ ಕೂತಿರ್ತಾರೆ ಅಂತ ತಿಳ್ಕೊಂಬಾರ್ದು. ಯಾರೋ ದೊಡ್ಡ ವಿದ್ವಾಂಸರು ಬರ್ತಾರೆ, ಆ ಎದ್ದು ಇಳಿದ್ಬಾರ್ದು ಅಂತ, ಇದ್ದು ಇಳಿದು ನಮಸ್ಕಾರ ಮಾಡಬಾರ್ದು ಅವರಿಗೆ. ಯಾರೇ ಬಂದು ಇದು ನಮಸ್ಕಾರ ಮಾಡಾಗಿಲ್ಲ. ಆದರೆ ಯಾರು ಬಂದರೆ ಮಾಡಬೇಕು ಅಂತ, ತಂದೆ ಬಂದರೆ, ತಾಯಿ ಬಂದರೆ, ಪಾಠ ಹೇಳಿದ ಗುರುಗಳು ಬಂದರೆ, ಯತಿಗಳು ಪೀಠಾಧೀಶರು ಬಂದರೆ ಖಂಡಿತವಾಗಿ ಎದ್ದು ಮಾಡಲೇಬೇಕು, ಅದು ವಿಧಿ ಅದು. ಆದರೆ ಬರೀ ಸಾಮಾನ್ಯರಾದವರು ಬಂದರೆ ಹೇಳಾಗಿಲ್ಲ, ಸಾಮಾನ್ಯ ವಿದ್ವಾಂಸರು ಬಂದರೂ ಹೇಳಾಗಿಲ್ಲ, ಅದು ನಿಯಮ. ಆದರೆ ಮಾತಾಡಿಸ್ಬೇಕು, ಕೂಡಿಸ್ಬೇಕು, ಒಳ್ಳೆ ಅದೆಲ್ಲ ಮಾಡಬಹುದು. ಪ್ಯಾಸ ಬಿಡ ಹಿಡಿದು ನಮಸ್ಕಾರ ಮಾಡುವ, ಇದು ವಿಶೇಷ. ಮಾತಾಡಿಸೋದು ವಿಹಿತ, ನಮಸ್ಕಾರ ಮಾಡಿ ಮಾತಾಡಿಸೋಗಿಲ್ಲ. ವ್ಯಾಸಪೀಠ ಬಿಟ್ಟು ಬಿಡಿಬಾರದು, ಇವೆಲ್ಲ ನಿಯಮಗಳೇನೆ. ಇದು ಅಹಂಕಾರದ ಮಾತಲ್ಲ, ವೇದ ವ್ಯಾಸಪೀಠದ ಗೌರವ ಅಂತ ಕರೀತಾರೆ. ವೇದವ್ಯಾಸರ ಪೀಠದ ಗೌರವ ಆದ್ದರಿಂದಾಗಿಯೇ ಆ ನಿಯಮಗಳನ್ನು ಹೇಳ್ತಾರೆ. ಇವರು ಏನು ತಿಳ್ಕೊಂಡ್ರು? ಅಹಂಕಾರ ಅಂತ ತಿಳ್ಕೊಂಡು ಹೇಳಿದ್ದಕ್ಕೆ. ಆಗ ಸತ್ಯಾಭಿನವ ತೀರ್ಥರು ರಾಮಾಮೃತ ಮಹಾರಣವ ಅಂತ ಒಂದು ಗ್ರಂಥ ಬರೆದ, ಒಳ್ಳೆ ಗ್ರಂಥ ಅದು. ಕೃಷ್ಣಾಮೃತ ಮಹಾರಣವ ಶ್ರೀಮದ್ ಆಚಾರ್ಯ ಬರೆದಿರತಕ್ಕ ಗ್ರಂಥ. ಅದರ ಆಧರಿಸಿಬಿಟ್ಟು ಅನೇಕ ಧರ್ಮಶಾಸ್ತ್ರ ವಾಕ್ಯಗಳನ್ನು ಸತ್ಯಾಭಿನವ ತೀರ್ಥರು ಕಲೆಕ್ಟ್ ಮಾಡಿ ರಾಮಾಮೃತ ಮಹಾರಣವ ಅಂತ ಅದು. ಇಂಥ ವಾಕ್ಯಗಳನ್ನೆಲ್ಲ ಬರೀ ಪುರಾಣದವರು ಹೇಳೋರು ಹೇಗಿರಬೇಕು, ಹೇಗೆ ಹೇಳಬೇಕು, ಅವ್ರು ಹೇಗೆ ನೋಡ್ಕೋಬೇಕು ಅವ್ರನ್ನ, ಅದನ್ನೆಲ್ಲ ಅನೇಕ ಬ್ರಹ್ಮಪುರಾಣದ ವಾಕ್ಯಗಳನ್ನು ಕೋಟ್ ಮಾಡಿ ಬರೀತಾರೆ. ಅದೆಲ್ಲ ಓದೋರಿಗೆ ಕಥೆ ಅರ್ಥ ಆಗ್ತದೆ. ಅಷ್ಟೆಲ್ಲ ಮಾಡಿ ನಿಜವಾಗಲೂ ಒಡೆಯಾಗಿ ಹೇಳಿದ್ರೆ ಅವಮಾನ ಮಾಡಿದ, ಪಾಪ ಬೇಸರ ಆಯಿತು ಅವ್ರಿಗೆ. ಸರಿಯಾಗಿ ಹೇಳಿದ್ರೆ ಹೀಗೆ ಮಾಡಿಲ್ಲಲ್ಲ ಅಂತ ಹೇಳಿದರು, ಎದ್ದು ಹೋದರು. ರಾಜ ಆಮೇಲೆ ಯೋಚನೆ ಮಾಡಬೇಕೋ, ಯೋಚನೆ ಮಾಡಲೇ ಇಲ್ಲ, ಇನ್ನೂ ಪುರಾಣಿನ ಕರೆಸಿದ, ಅವ್ರ ಕೈ ಶುರು ಮಾಡಿಸಿಬಿಟ್ಟ, ಇವ್ರನ್ನ ಕ್ಯಾರಿ ಅಂತ ಕೇಳಲೇ ಇಲ್ಲ. ಪಾಪ ಭಾಳ ಬೇಜಾರಾಯಿತು ಅವರಿಗೆ, ಹೋಗಿಬಿಟ್ರೆ ಆ ಕಡೆ. ಎಷ್ಟು ದಿವಸ ಆದರೂ ಅವ್ರು ವಾಪಸ್ಸು ಕರೀಲಿಲ್ಲ, ಮಾತಾಡಿಸಲಿಲ್ಲ. ಹಾಗೆ ಊರಿನ ವಿದ್ವಾಂಸರಿಗೆ ಭಾರಿ ಸಿಟ್ಟು ಬಂತು. ಅವ್ರು ಹೇಳ್ತಾರೆ, ರಾಜ ತಪ್ಪು ಮಾಡಿದ್ದಿ ನೀನು, ಅವ್ರು ಸರಿಯಾಗಿ ಹೇಳಿದ್ದಾರೆ, ಯಾಕೆ ತಪ್ಪು ತಿಳ್ಕೊಂಡು ಇನ್ನಾದರೂ ಹೋಗಿ ಕ್ಷಮೆ ಕೇಳು ಅಂತ ಹೇಳಿದ್ರೆ ಕೇಳಲಿಲ್ಲ. ಅವ್ರು ಸಿಟ್ಟು ಬಂದು ಊರು ಜನ ಪಂಡಿತರೆಲ್ಲ ಬಿಟ್ಟು ಹೋಗಿಬಿಡ್ತಾರೆ. ಅಂಥ ಕಾಲ ಇತ್ತು. ಇವತ್ತು ಪಂಡಿತರು ಖುಷಿ ಪಡ್ತಾರೆ ಆ ರೀತಿ ಆದರೆ, ಹಿಂದಿನ ಕಾಲ ಹಾಗಲ್ಲ. ವಿದ್ವಾಂಸರಿಗೆ ಅವಮಾನವಾದಾಗ ಇವತ್ತು ಕಂಡಕ್ಟ್ರಿಗೆ ಅವಮಾನವಾದರೆ ಕಂಡಕ್ಟರ್ ಗಲಾಟೆ ಬಿಡ್ತಾರೆ, ಎಲ್ಲ ಸ್ಟ್ರೈಕ್ ಮಾಡಿಬಿಡ್ತಾರೆ. ಡ್ರೈವರಿಗೆ ಅವಮಾನ, ಡ್ರೈವರ್ಸ್ ಎಲ್ಲ ಸ್ಟ್ರೈಕ್ ಮಾಡ್ತಾರೆ. ಪಂಡಿತರಿಗೆ ಅವಮಾನ ಯಾರು ಸ್ಟ್ರೈಕ್, ಅವರೊಬ್ಬರೇ ಸ್ಟ್ರೈಕ್ ಮಾಡಬೇಕು, ಯಾರು ಮಾಡೋದೇ ಇಲ್ಲ. ಯಾಕೆಂದರೆ ಅದೊಂಥರ ಇದೆಲ್ಲ ಮಾತ್ಸರ್ಯ ಅಂತ ಒಂದು ಕೇಳಿದೆ. ಹಾಗಾಗಿದ್ದ ಕಾಲ ಅಲ್ಲ ಅದು. ಫಲಿತಾಂಶ ಏನಾಯಿತು ಗೊತ್ತಾ? ಆ ಕ್ಷಣಕ್ಕೆ ಎಲ್ಲ ಊರು ಬಿಟ್ಟು ಹೋದರು. ಅವ್ರ ರಾಜನಿಗೆ ಇನ್ನೂ ಅರ್ಥ ಆಗಲಿಲ್ಲ, ವಯಸ್ಸಾಯಿತು, ಕೊನೆ ಸತ್ಯ ಹೋದ. ಅವನು ಎಂಥ ಪಾಪ ಬಂತು ಗೊತ್ತ? ಕೊನೆಯ ಹೇಳು, ದ್ವಾದಶ ಸ್ಕಂದ ಇದು. ಹಿಂದಿನ ಎಲ್ಲ ಪಾಪಕ್ಕಿಂತ ದೊಡ್ಡ ಪಾಪ ಅವನಿಗೆ ಬಂತಂತ. ಹಿಂದೆಯವ್ರು ಮಾಡಿದ್ರಲ್ಲ, ಯಾಕೆ ಇದು ಜ್ಞಾನಿಗಳಿಗೆ ಮಾಡಿದ ಅಪಚಾರ, ಸೋತ್ತಮರಿಗೆ ಮಾಡಿದ ದ್ರೋಹ. ಆಚಾರ್ಯ ಮೊನ್ನೆ ಹೇಳಿದ್ದೇನೆ ಆ ಮಾತನ್ನು, ಶ್ರೇಷ್ಠಾಪರಾಧಾತ್ ನಾಣ್ಯ ದೋಷಸ್ಯ ಲೇಪ ತೇಜೀಯಸಾಂ ನಿರ್ಣಯೋಯಂ ಹಿ ಶಾಸ್ತ್ರೇ. ಎಂದೂ ಕೂಡ ಜ್ಞಾನಿಗಳಿಗೆ ಅವಮಾನ ಮಾಡಿದರೆ, ಸೋತ್ತಮರಿಗೆ ಅವಮಾನ ಮಾಡಿದರೆ ಆ ಪಾಪ ಹೋಗೋದೇ ಇಲ್ಲ ಅಂತ ಹೇಳಿಬಿಡ್ತಾರೆ. ಸತ್ತವ ಸತ್ತು ಭಯಂಕರವಾದ ನರಕಕ್ಕೆ ಹೋದ, ಚಿತ್ರವಿಚಿತ್ರವಾದ ನರಕ ಅನುಭವಿಸ್ತಾನೆ. ಎಷ್ಟು ನರಕ ಅಂದರೆ ವೇದವ್ಯಾಸರು ಹೇಳ್ತಾರೆ, 84 ಲಕ್ಷ ನರಕಕ್ಕೆ ಹೋದ್ರಂತೆ. ಇರೋದೇ ಅಷ್ಟು ನರಕ, ಎಲ್ಲ ನರಕಕ್ಕೆ ಹೋಗಿಬಿಟ್ಟ ಅಂತ ಅರ್ಥ. ಎಲ್ಲ ಪಾಪವೂ ಒಂದೇ, ಇದೊಂದು ಪಾಪ ಒಂದೇ ಅಂತ ಅರ್ಥ. ಅದಕ್ಕೆ ಬೇಡವೋ ಬ್ರಹ್ಮದ್ರೋಹ ಬೇಡವೋ. ಭರತರಾಜನ ಮುಂದೆ ರಘುಗಣ ರಾಜ ಹೇಳ್ತಾನೆ, ನಾಹಂ ವಿಶಂಕೆ ಸುರರಾಜ ವಜ್ರಾತ್ ನ ತ್ರಕ್ಷ ಶೂಲಾತ್ ನ ಯಮಸ್ಯ ದಂಡಾತ್ ನಾರ್ಗರ್ಕ ಸೋಮಾನಿಲ ವಿತ್ತ ಪಾಸ್ತ್ರಾತ್ ಶಂಕೆ ಭೃಶಂ ಬ್ರಹ್ಮಕುಲಾವಮಾನ. ಭಾಗವತದ ಶ್ಲೋಕ ಅದು. ಚಿತ್ರಹಿಂಸೆ ಆಗ್ತಾ ಇದೆ. 84 ಲಕ್ಷ ನರಕ ಮುಗಿಸಿ ಒಂದು ಜಿಂಕಿಯಾಗಿ ಹುಟ್ಟುತ್ತಾನೆ. ಆಮೇಲೆ ಒಂದು ಜಿಂಕಿ ಭರತರಾಜ ಹುಟ್ಟುತ್ತಾರೆ ಜಿಂಕಿಯಾಗಿ. ಆ ಥರ ಹೀಗೆಲ್ಲ ಮಾಡಿ ಹುಟ್ಟಿದ್ದಲ್ಲ, ಒಂದೇ ಜನ್ಮ ಅಷ್ಟೇ ಹುಟ್ಟುತ್ತಾನೆ. ಭಯಂಕರ ಆಗ ಆತ ಮೊದಲು ಪುರಾಣ ಕೇಳಿದ ಪುಣ್ಯ ಇತ್ತಲ್ಲ, ಆ ಪುಣ್ಯದಿಂದಾಗಿ ಜಾತಿ ಸ್ಮೃತಿ ಇತ್ತು ಆತನಿಗೆ. ಭರತರಾಜನೇ ಜಿಂಕೆಯಾದ ಜ್ಞಾನ ಇದ್ದಾಗೆ ಆಗಿತ್ತಲ್ಲ ಹಾಗಿತ್ತು. ಆದರೆ ಜಿಂಕೆ ಬರಿಯಾಗಿದ್ದಾನೆ, ಏನು ಒದ್ದಾಡ್ತಿದ್ದಾನೆ. ಜ್ಞಾನ ಇದ್ದ ಶಿಕ್ಷೆ ಕೊಟ್ಟ ಇನ್ನೂ ದುಃಖ ಜಾಸ್ತಿ ಆಗ್ತದೆ. ನೆನಪಿರಲಿ, ಬಡದಂಡ ಮಿಸಿರ್ತಾರಲ್ಲ ಗಲ್ಲಿಗೆ, ಗಲ್ಲಿಗೆ ಅವನು ಹಾಕಬೇಕಾದ್ರೆ ಅವನು ಆರೋಗ್ಯ ಸರಿ ಇರಬೇಕು ಫಸ್ಟು. ಆರೋಗ್ಯ ಸರಿ ಇರಬೇಕು, ಎಚ್ಚರ ಇರಬೇಕು, ಅವಾಗ ಗಲ್ಲಿಗೆ ಹಾಕ್ತಾರೆ ಹೊರತು ಎಚ್ಚರ ತಪ್ಪಿಸಿ ಗಲ್ಲಿಗೆ ಹಾಕಲ್ಲ ಅವನ್ನ. ಯಾತಕ್ಕೆ ಗೊತ್ತಾ, ಪಾಪದ ಅನುಭವ ಆಗಬೇಕು ತಿಳ್ಕೊಬೇಕು ಅವನು. ಇಲ್ಲದೆ ಹೋದ್ರೆ ಶಿಕ್ಷೆ ಕೊಟ್ಟು ಅರ್ಥ ಇಲ್ಲ. ಶಿಕ್ಷೆ ಕೊಡೋ ಉದ್ದೇಶ ಏನು ಅವನಿಗೆ? ಶಿಕ್ಷೆ ತಿಳುವೇ ತಿಳಿಲಿ ಅಂತೇಳಿ. ಎಚ್ಚರ ಕೊಟ್ಟು ತಪ್ಪು ಶಿಕ್ಷೆ ಕೊಟ್ಟರೆ ಶಿಕ್ಷೆನೇ ಆಗೋದಿಲ್ಲ. ಅದಕ್ಕೋಸ್ಕರ ಜಾತಿ ಸ್ಮೃತಿ ಬಂದಿದ್ದರಿಂದ ಇನ್ನೂ ದುಃಖ ಆಗ್ತಿದೆ ಅವನು. ಬರೀ ಜಿಂಕೆ ಜಿಂಕೆ ಆಗೋದು ಬೇರೆ, ಜಿಂಕೆ ಆಗಿದ್ದಾಗ ಜ್ಞಾನ ಇರೋದು ಬೇರೆ. ಭಾರಿ ದುಃಖ. ಕೋಮಾದಲ್ಲಿ ಹಾಸ್ಪಿಟಲ್ ಇರ್ತಾನೆ, ಯೋಚನೆ ಇಲ್ಲ. ಎಚ್ಚರದ ಹಾಸ್ಪಿಟಲ್ ಇರ್ತಾನೆ, ಒದ್ದಾಡ್ತಿರ್ತಾನೆ, ಅಯ್ಯೋ ಇಲ್ಲಿ ಸೇರ್ಕೊಬಿಟ್ಟೆ ಅಂತ ಅಂತಿರ್ತಾನೆ. ಕೋಮಾದಲ್ಲಿ ಮನೆಯೇನು ಆಸ್ಪತ್ರೆ ಏನು ಗೊತ್ತಾಗೋದಿಲ್ಲ ಅವನಿಗೆ. ಆ ಎಚ್ಚರ ಇದೆ, ತುಂಬ ದುಃಖ ಪಡ್ತಿದ್ದಾನೆ. ಕೊನೆ ಒಂದು ದಿವಸ ಒಬ್ಬ ಜ್ಞಾನಿಗಳು ಕಣ್ಣಿಗೆ ಬಿದ್ದರು. ವಿಶ್ವೇಶ್ವರ ಅಂತ ಒಬ್ಬ ಆಚಾರ್ಯ ಸಿಕ್ಕರು, ವಿಶ್ವೇಶ್ವರ ಅಂತ ಅವ್ರ ಹೆಸರು. ನೋಡಿದ, ಮಾತಾಡಲಿಕ್ಕೆ ಅಂತ ಹೋದ, ಮಾತು ಬರ್ತಾ ಇಲ್ಲ. ಅವ್ರು ನೋಡಿದರು, ನೋಡಿ ಜ್ಞಾನಿಗಳು ನೋಡಿದರೆ ಸಾಕಂತೆ ಪಾಪ ಪರಿಹಾರ ಆಗುತ್ತಂತೆ. ಅಗಾದ್ರಿ ಸಂಭೇದನ ದೃಷ್ಟಿ ವಜ್ರಹ ಕ್ಷಮಾ ಸುರೇಂದ್ರವು ಅವತು ಮಾಂ ಸದಾಯಂ. ರಾಘವನ್ ಸೂತ್ರ ಕೇಳ್ತೇವೆ. ಅವ್ರು ನೋಡಿದರೆ ನಮ್ಮ ಪಾಪ ಸುಟ್ಟೋಗುತ್ತಂತೆ. ಅವ್ರ ಕಣ್ಣಿ ಬಿದ್ದನೋ ಇಲ್ಲೋ, ಒಂದು ಕ್ಷಣ ಪಾಪದ ಒಂದು ಕಣ್ಣ ಮೇಲೆ ಶುರುವಾಯ್ತು. ಆಗ್ಲೇ ಆಚಾರ್ಯ ಹೇಳ್ತಾರೆ, ಜ್ಞಾನಿಗಳ ಕಣ್ಣಿಗೆ ಬಿದ್ದರೆ ಹೀಗಾಗತ್ತಲ್ಲ, ಇನ್ನು ಭಗವಂತನ ಕಣ್ಣಿಗೆ ಬಿದ್ದರೆ ಹೇಳ್ತಾರೆ. ನಿಖಿಲಾಘೌಘ ವಿನಾಶನ ಪರಸೌಖ್ಯಪ್ರದ ದೃಷ್ಟಿ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ್ಯ ಮೇತೆ. ದ್ವಾದಶ ಸ್ತೋತ್ರದ ಮಾತು. ನಿಖಿಲ ಅಘೌಘ ವಿನಾಶನ ಪರಸೌಖ್ಯಪ್ರದ ದೃಷ್ಟಿ, ಎಲ್ಲ ಪಾಪಗಳು ಒಂದು ಕ್ಷಣಕ್ಕೆ ಸುಟ್ಟು ಪೂಜೆ ಮಾಡ್ತಕ್ಕಂಥ ಕಣ್ಣು ಪರಮಾತ್ಮನದು. ಪಾತಾಳಕ್ಕೆ ಹೋಗ್ತಾನೆ, ಮಾತು ಬರ್ತಾ ಇಲ್ಲ. ಋಷಿಗಳು ನೋಡ್ತಾರೆ, ಬಾಯಿ ಅಂತ ಕರೀತಾರೆ. ಹೋಗುತ್ತೆ ಜಿಂಕೆ, ನೀನು ಮಾತಾಡೋ ಶಕ್ತಿ ಕೊಡ್ತೇನೆ ಮಾತಾಡು ಅಂತ ಹೇಳ್ತಾರೆ. ಮಾತಾಡೋ ಶಕ್ತಿಯೇ ಮಾತಾಡು, ಈ ನಮ್ಮ ಅಂಧೋಪಿ ದಿವ್ಯ ದೃಷ್ಟಿ ಸ್ಯಾತ್ ಎಡ ಮುಖೋಪಿ ವಾಕ್ಪತಿ ಇದ್ದಾಗೆ ಮಾತಾಡು. ಆಗ ಮಾತಾಡೋ ಬಾಯಿ ಬಂತಂತ ಅವನಿಗೆ. ಮಾತಾ ಮನುಷ್ಯನಂತೆ ಮಾತಾಡ್ತಾನೆ. ಆ ಗುರುಗಳ ಸಿಗೊಟ್ಟ ಶಕ್ತಿ, ವಿಶ್ವೇಶ್ವರರು ಕೊಟ್ಟ ಶಕ್ತಿ. ಏನು ನಿನ್ನ ಕಥೆ ಅಂದರೆ ಎಲ್ಲ ಹೇಳ್ತಾನೆ. ಹೀಗಾಯಿತು, ನಾನು ಜ್ಞಾನಿಗಳ ದ್ರೋಹ ಮಾಡಿದೆ, ಪಶ್ಚಾತ್ತಾಪ ಪಡಲಿಲ್ಲ, ಎಷ್ಟು ನರಕ ಅನುಭವಿಸಿದ್ದೇನೆ, ದಯವಿಟ್ಟು ಉದ್ಧಾರದ ಮಾರ್ಗ ತೋರಿಸಿ ಅಂತ ಕೇಳಿಕೊಂಡಂತೆ. ಆಗ ಹೇಳ್ತಾರೆ, ಯೋಚನೆ ಮಾಡಬೇಡವ, ಕೂತ್ಕೊಂತ ಕೂಡಿಸ್ಕೊಂಡ್ಬಿಟ್ಟು ದ್ವಾದಶಗಂಧ ಭಾಗವತ ಹೇಳಕ್ಕೆ ಶುರು ಮಾಡಿದ್ರಂತೆ. ದ್ವಾದಶಗಂಧ ಭಾಗವತ ಹೇಳ್ತಾ ಇದ್ದಾರೆ. ಅದು ಹೇಳ್ತಾ 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 ಹೋದಂತೆ ಅವರ ಜಿಂಕೆಯ ರೂಪದಲ್ಲಿದ್ದಾರೆ. ಬಾಯಿ ಮನುಷ್ಯನ ಬಾಯಿ ಮಾತಾಡ್ತಾನೆ, ರೂಪ ಜಿಂಕೆದೆ. ಅವರ ದೇಹದಿಂದ ಪಾಪಗಳೆಲ್ಲ ಹೊರಗೋಗ್ಲಿಕ್ಕೆ ಶುರುವಾದವಂತೆ. ಕೆಡ್ತಾ 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 ಅದು ಕೊಟ್ಟಾಗಿದೆ ಅವನು ವಾಂತಿ ಮಾಡಿಸಿ ಅವಳು ವಿಷ ತೆಗಿತಾರಲ್ಲ ಹಾಗೆ. ಆ ಪಾಪಗಳು ಹೇಗೆ ಹೋದವು ಅಂದರೆ ಕಾಗೆ ರೂಪದಲ್ಲಿ ಹೋದವಂತೆ. ಕಾಗೆ ಹಾರ್ತಾವೆ ಪಾಪಗಳೆಲ್ಲ ಖಾಲಿ ಆಗ್ತಾ ಇದೆ. ಅದಕ್ಕೆ ಹಾರಿ ಹೋಗುವ ಪಾಪ ಅಂತಾರಲ್ಲ ಹಾಗೆ, ಕಾಗೆಗಳು ಹಾರಿದ ಹಾರಿ ಹೋಗುವ ಪಾಪ. ಆ ಹೊತ್ತಿನಲ್ಲಿ ಎಲ್ಲ ಪಾಪನೂ ಕೂಡ ಹಾರಿದು. ಹನುಮನ ನೆನೆದರೆ ಹಾರಿ ಹೋಗದೆ ಪಾಪ, ಅಂಜಿಕಿನ್ಯಾತ ಕಯ್ಯ, ಸಜ್ಜನರಿಗೆ ಭಯವು ಇನ್ಯಾತ ಕಯ್ಯ. ಆಚಾರ ಸ್ಮರಣೆ ಮಾಡಿದರೆ ಪಾಪ ಹೋಗಬೇಕಾದರೆ ದ್ವಾದಶಕಂದ ಕೃಷ್ಣನ ಕಥೆ ಹೇಳ್ತಾ ಹೇಳ್ತಾ ಪಾಪಗಳೆಲ್ಲ ಹಾರಿ ಶುದ್ಧನಾಗ್ತಾನೆ. ಅದು ಮುಗಿಯೋ ಹೊತ್ತಿಗೆ ಹೇಳ್ತಾರೆ, ಯೋಚನೆ ಮಾಡಬೇಡ, ಮತ್ತೆ ಬ್ರಾಹ್ಮಣನಾಗಿ ಹುಟ್ಟುತ್ತೀನಿ ನೀನೀಗ, ಮುಂದೆ ಭಾಗವತ ಕೇಳಿ ಸದ್ಗತಿ ಹೋಗು ಅಂತ ಹೇಳಿಬಿಟ್ಟು ಅವ್ರು ಹೊರಟ್ರಂತೆ. ಆ ದೇಹ ಬಿಟ್ಟು ಬ್ರಾಹ್ಮಣನಾಗಿ ಹುಟ್ಟಿ ಇಡೀ ಭಾಗವತ ಕೇಳಿ ಸದ್ಗತಿ ಹೊರಟೋಗ್ತಾನೆ. ಹೀಗಿದ್ದ ದೊಡ್ಡ ಪಾಪವನ್ನು ಕೂಡ ಭಾಗವತ ಪರಿಹಾರ ಮಾಡಿರೋದ್ರಿಂದ ಒಟ್ಟು ಭಾಗವತ ಕೇಳಿದರೆ ಪರಿವಾರ ಆಗದಿರೋ ಪಾಪಗಳೇ ಇಲ್ಲ. ಭಾಗವತ ಕೇಳಿದರೆ ಪರಿಹಾರ ಆಗದಿರೋ ಪಾಪಗಳೇ ಇಲ್ಲ. ನಮಗೆ ಭಾಗವತ ಕೇಳೋದೇ ಪಾಪ, ಅದು ಪರಿಸ್ಥಿತಿ ಆಗುತ್ತೆ. ಭಾಗವತ ಅಲ್ಲಿಗೆ ಉಪನ್ಯಾಸಕ್ಕೆ ಹೋಗಿದ್ದರೆ ಪಾಪ, ಕತೆ ಮುಗಿತಲ್ಲ. ಸಿನಿಮಾಕ್ಕೆ ಹೋಗಿದ್ರೆ ಓ ಭಾರಿ ಗುಡ್ಡ ಅಂತ ಹೇಳಿದ. ಉಪನ್ಯಾಸಕ್ಕೆ ಹೋಗ್ತೀವಿ ಅಂತ ಬಾಗಿಲಲ್ಲಿ ನಿಂತಿರ್ತಾರೆ, ಯಾರೋ ಬಂದು ಬಿಡ್ತಾರೆ ಮಾತಾಡಿಸ್ಲಿಕ್ಕೆ, ಒಳಗೆ ಕೂತ್ಕೊಂಡು ಹರಟಿ ಒಂದು ಉಪನ್ಯಾಸ ಕ್ಯಾನ್ಸಲ್. ಆದರೆ ಸಿನಿಮಾಕ್ಕೆ ಹೋಗಿರ್ತಾನಲ್ಲ, ನಿಂತ್ಕೊಂಡು ಯಾರೋ ಬರ್ತಾರೆ, ಟಿಕೆಟ್ ತೊಗೊಂಡಿದ್ದು ರಿಸರ್ವೇಷನ್ ಹೋಗಿ ಹೋಗಿದ್ದವ್ರು ಕಳಿಸಿಬಿಡ್ತಾರೆ, ನಾವು ಹೋಗಿಬಿಡ್ತಾರೆ ಬೇಕಾದ್ರೆ ಜೊತೆಗೆ ಡಿಸ್ಟರ್ಬ್ ಮಾಡೋದಿಲ್ಲ ಅದಕ್ಕೆ. ಅಂದರೆ ಕಲಿಯುಗದ ರೀತಿಯೇ, ಭಾಗವತ ಕೇಳಿದ್ರೇ ದುಃಖ ಅಂತ ತಿಳ್ಕೊಂಡ್ರೆ ಹೇಗೆ ಪರಿಹಾರ ಆಗ್ತದೆ? ಔಷಧಿ ತೊಗೊಂಡ್ರೆ ವಾಸಿ ಆಗ್ತದೆ, ಔಷಧಿನೇ ತೊಗೊಳ್ದೆ ಹೋದರೆ. ಅದಕ್ಕೆ ಶೋಧಿಸಿದ ಚಿನ್ನಕ್ಕೆ ಸಮರಾದ ವೈಷ್ಣವರ ಪಾದಕ್ಕೆ ಬೀಳಲಿಲ್ಲ, ಬಾದರಾಯಣ ಕೃತ ಭಾಗವತ ಕೇಳುವಲ್ಲಿ ಆದರವೇ ಹುಟ್ಟಲಿಲ್ಲ, ವಾದಿಗಳ ಮತವಡಿದು ಮಧ್ವ ಸಿದ್ಧಾಂತದ ಹಾದಿಗೆ ಹೋಗಲಿಲ್ಲ. ಹೇಳ್ತಾರೆ, ವೇದ ಬಾಹ್ಯರಿಗೆರಗಿ ಅಪಸವ್ಯ ಮನನಾಗಿ ಓದಿಕೊಂಡೆನೋ ಇದೆಲ್ಲ ಸಲ್ಲ, ಶ್ರೀರಮಣ ತವಚರಣ ದೊರಕುವುದು ಹೇಗಿನ್ನೂ ಪರಮ ಪಾಪಿಷ್ಟ ನಾನು, ಈ ಮಾತಿನಲ್ಲಿ ನಮ್ಮ ಪಾಪಗಳ ಬಗ್ಗೆ ವಿಮರ್ಶೆ ಮಾಡಿಕೊಳ್ತಕ್ಕಂಥ ಒಂದು ದೃಷ್ಟಿಕೋನ ದಾಸರು ಕೊಟ್ಟಿದ್ದಾರೆ. ಇದೆಲ್ಲ ಕೇಳಿದ್ರೆ ಗೊತ್ತಾಗುತ್ತೆ ಸದ್ಗತಿ ಹೊರಟವು. ದಾಸ್ಕಂದ ಪೂರ್ತಿ ಪರಿಷದ್ರಾಜ ಸದ್ಗತಿ ಹೋದ ಕಥೆ ಹೇಳ್ತಾ ಇದ್ದಾರೆ. ಡೈರೆಕ್ಟ್ ಲಿಂಕ್ ಅದು. ಪರಿಷದ್ರಾಜ ದೊಡ್ಡ ಪಾಪ ಮಾಡಿದ್ದ, ಸದ್ಗತಿ ಹೊರಟ. ಇವನು ಪಾಪ ಮಾಡಿದ, ಸದ್ಗತಿ ಹೊರಟ. ಈತ ಬ್ರಾಹ್ಮಣರಿಗೆ ಅವಮಾನ ಮಾಡಿದ್ದ, ಪರಿಷದ್ರಾಜ ಬ್ರಾಹ್ಮಣರಿಗೆ ಅವಮಾನ ಮಾಡಿದ್ದ. ಕೊಳ್ಳಲ್ಲಿ ಹಾವು ಹಾಕಿದ್ದ, ಕೊಳ್ಳಲ್ಲಿ ಹಾವು ಹಾಕಿ ಸಮೀಕರ ಕೊಳ್ಳಲ್ಲಿ ಹಾವು ಹಾಕಿದ. ಅವ್ರು ದಿವ್ಯ ಜ್ಞಾನಿ ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಯಲ್ಲಿ ಕೂತಿದ್ದಾರೆ ಪಾಪ. ಅವರು ಪರೀಕ್ಷೆ ಮಾಡಲಿಕ್ಕಂತ ಹೊರಟ, ಪರೀಕ್ಷೆ ಮಾಡಲಿಕ್ಕಿಂತ ಹೊರಟು ಕೊರಳಲ್ಲಿ ಹಾರ ಹಾಕಿದನಲ್ಲ, ಹಾವನ್ನು ಹಾರದಂತೆ ಹಾಕಿದನಲ್ಲ, ಜ್ಞಾನಿಗಳ ದ್ರೋಹ ಆಯಿತು. ಅದರ ಫಲಿತಾಂಶ ಆತನಿಗೆ ದೊಡ್ಡ ವಿಶಿಷ್ಟವಾದಂಥ ಅಪವೃತ್ತಿಯು ಯೋಗನೇ ಬಂತು. ಪ್ರಾರಬ್ಧ ಇತ್ತು, ಇತೋ ಲಂಘಿತ ಮರ್ಯಾದಂ ತಕ್ಷಕ ಸಪ್ತಮೇಹೇನಿ. ಏಳನೇ ದಿವಸಕ್ಕೆ ತಕ್ಷಕ ಬಂದು ಕಚ್ಚಿ ಕೊಂದು ಬಿಡಲಿ ಅಂತ ಶಾಪವನ್ನು ಶೃಂಗಿ ಮುನಿಗಳು ಕೊಟ್ಟಿದ್ದರು. ಪರೀಕ್ಷಿತ ರಾಜ ಅದೇ ತಪ್ಪು ಮಾಡಿದ, ಭಾಗವತ ಕೇಳಿದ, ಸದ್ಗತಿ ಹೊರಟ. ಆತ 11 ಸ್ಕಂದ ಭಾಗವತ ಕೇಳಿದ್ದ, ಸದ್ಗತಿ ಹೋಗಲಿಲ್ಲ. 12 ಕೇಳಿದ ಸದ್ಗತಿ ಹೊರಟ. ಫೈನಲ್ ಇದ್ದಾಗೆ ಒಂದು ಕೋರ್ಸ್ ಲಾಸ್ಟ್ ಇಯರ್ ಇದ್ದಾಗೆ ಫೈನಲ್ ಇಯರ್ ಪಾಸ್ ಮಾಡಿದಾಗಾಯಿತು. 7 ದಿನದ ಕಥೆ ಕೇಳಿ ಹೇಳಿರೋ ವೈಕುಂಠಕ್ಕೆ. ಆದ್ದರಿಂದ ದೊಡ್ಡವರ ದ್ರೋಹ ಮಾಡಿದ, ಮುನಿಗಳ ದ್ರೋಹ ಮಾಡಿದ ಪಾಪವನ್ನು ಕಳ್ಕೊಳ್ಳೋಕ್ಕಿರ್ತಕ್ಕಂಥ ಒಂದು ಮಾರ್ಗ ಅಂದರೆ ಭಾಗವತ ಪುರಾಣ. ನಮಗೆ ಎರಡು ಮಧ್ಯೆ ಹೇಳಿದ್ದೇನೆ. ಅಂಥ ಪಾಪ ಮಾಡೇ ಇಲ್ಲ ಯಾತಕ್ಕೆ ಕೇಳಬೇಕು ಅಂತ ಒಂದು, ಅದಕ್ಕೆ ಹೇಳ್ತಾರೆ ಜ್ಞಾತ ಅಜ್ಞಾತ ಪಾಪಗಳೆರಡಾದ್ರಿಂದ ನಮಗೆ ಗೊತ್ತಿಲ್ಲದೆ ತಪ್ಪಾಗಿರಬಹುದು, ಅದಕ್ಕೊಂದು. ಮತ್ತು ಮುಂದೆ ಮಾಡೋದಿಲ್ಲ ಅಂತ ಗ್ಯಾರಂಟಿ ಇಲ್ಲ, ಆದ್ದರಿಂದ ಇದನ್ನು ಕೇಳಿದೆ ಅಂತ ಅಪಚಾರ ಮಾಡೋ ಸ್ಥಿತಿ ಬರೋದಿಲ್ಲ. ಕೇಳಿದಾಗ ತಪ್ಪು ಮಾಡಬೇಕು ಎಚ್ಚರ ಇರುತ್ತಲ್ಲ, ತಪ್ಪು ಮಾಡಬಾರ್ದು ಅನ್ನೋ ಎಚ್ಚರ ಬಂದಾಗ ನಮಗೆ ಬೆಂಕಿ ಸುಡುತ್ತೆ ಅಂತ ಗೊತ್ತಾದರೆ ಬೆಂಕಿನ ಮುಟ್ಟೋದಿಲ್ವಲ್ಲ. ಹಾಗೆ ಒಂದು ಸತ್ತು ಸುಟ್ಕೊಂಡವನು ಬೆಂಕಿಯಿಂದ ಮತ್ತೆ ಮುಟ್ಟೋದಕ್ಕೆ ಹೋಗೋದಿಲ್ಲ. ಒಂದು ಸತ್ತು ಶಾಖ ಹೊಡಿಸ್ಕೊಂಡು ಕಂಡ್ರೆ ಭಾರಿ ಹುಷಾರಾಗಿರ್ತಾರೆ. ಈ ಕಥೆ ಕೇಳಿದಾಗ ನಮಗೆ ಎಚ್ಚರ ಬರೋದರಿಂದ ದ್ವಾದಶ ಸ್ಕಂದ ಭಾಗವತದ ಶ್ರವಣ ಭಯಾನಕವಾದಂಥ ಸೋತ್ತಮ ದ್ರೋಹದಂತಹ ಪಾಪವನ್ನೂ ಪರಿಹಾರ ಮಾಡ್ತಕ್ಕಂಥ ಶಕ್ತಿ ಕೊಟ್ಟಿದೆ. ಅದು ಅದರಲ್ಲಿ ಇನ್ನೂ ಹೆಚ್ಚರ್ಥ ಅಂದರೆ ಶಾಸ್ತ್ರ ಓದಿ ಅರ್ಥ ಮಾಡ್ಕೋಬೇಕು. ಅಷ್ಟು ಕಥೆ ಮುಗಿದಿದೆ. ಇದಿಷ್ಟು ಕೂಡ ಪದ್ಮಪುರಾಣದಲ್ಲಿ 12 ಸ್ಕಂದಗಳ ಕಥೆಗಳು. ಇವತ್ತಿಗೆ ಪದ್ಮಪುರಾಣದ ಈ ಕಥೆ ಮುಖ್ಯ ಕಥೆ ಮುಂದುವರಿಸ್ತಾ ಇದ್ದಾರೆ. ನಾರದ ಸಂಚಾರ ಮಾಡ್ತಿದ್ರು, ಒಬ್ಬ ಹುಡುಗಿನ ಕಂಡ್ರು, ಇಬ್ಬರು ಮುದುಕನ ಕಂಡ್ರು, ನೋಡಿದ್ದೇವೆ ಈಗಾಗಲೇ. ಆ ಹುಡುಗಿ ಆ ಮುದುಕರ ತಾಯಿ, ಗೊತ್ತಾಯ್ತಾ? ಹುಡುಗಿ ಮುದುಕರ ತಾಯಿ ಅಂದರೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಭಾಗವತ ಹಾಗೆ ಹೇಳ್ತಾ ಇತ್ತು, ಭಕ್ತಿ ಅನ್ನೋದು ತರುಣಿ, ಜ್ಞಾನ ವೈರಾಗ್ಯಗಳು ಮಕ್ಕಳು ಹಣ್ಣನ್ನು ಮುದುಕರು ಅಂದರೆ ಅವಕ್ಕೆ ಏನು ಎಚ್ಚರತ್ತ, ಅದು ಕೋಮಾಷ್ಟಯದಲ್ಲಿದ್ದ ಮುದುಕರು ಅದು ಕೂಡ. ನಾರದರಾಗ ಯೋಚನೆ ಮಾಡಿ ಉದ್ಧಾರ ಹೇಗಾಗಬೇಕು ಅಂತ ಯೋಚನೆ ಮಾಡಿದರು. ಆಗ ಅವರು ಬದರಿಗೆ ಬಂದರು, ಸನಕಾದಿಗಳು ದರ್ಶನ ಕೊಟ್ಟರು, ಪರಿಹಾರ ಕೇಳಿದರು. ಸ್ವಾಮಿ ಏನು ಪರಿಹಾರ ಅಂದರೆ ಯೋಚನೆ ಮಾಡಬೇಡಿ, ಶ್ರೀಮದ್ ಭಾಗವತ ಅನ್ನು ಹೇಳಿ ನೀವು. ಅವರು ನಾತ್ಯ ಅವರು ಸರಿ ಹೋಗ್ತಾರೆ ಅಂತ ಹೇಳಿದ ತಕ್ಷಣ ನಾರದರು ಬಂದು ಹರಿದ್ವಾರದಲ್ಲಿ ಭಾಗವತ ಹೇಳಲು ಶುರು ಮಾಡಿದ್ದಾರೆ. ಹರಿದ್ವಾರದಲ್ಲಿ ಭಾಗವತ ಪ್ರವಚನ, ದೇವತೆಗಳು, ಋಷಿಗಳು, ಮುನಿಗಳು ಎಲ್ಲರೂ ಬರ್ತಿದ್ದಾರೆ. ಸಮಸ್ತ ಶಾಸ್ತ್ರಾಭಿಮಾನಿ ದೇವತೆಗಳು ಬಂದಿದ್ದಾರೆ. ಸ್ವತಃ ಆ ಭಕ್ತಿ ಜ್ಞಾನಗಳು ಬಂದಂತೆ, ವೈರಾಗ್ಯಗಳು ಬಂದುವಂತೆ. ಆದರೆ ಚೇಂಜ್ ಆಗೇ ಬಿಟ್ಟಿದ್ದಾರೆ ಆಗಲೇ. ಇವಳು ತಾಯಿ ಅವ್ರ ಮಕ್ಕಳೊಂಬ ಹಾಗೆ ಬಂದಿದ್ದಾರೆ ಅಲ್ಲಿಗೆ. ಭಾರಿ ಆನಂದದ ದೃಶ್ಯ. ಭಗವಂತ ಸಾಕ್ಷಾತ್ ಅಲ್ಲಿ ಹಿಡಿದು ಬರ್ತಾನೆ, ವರ್ಣನೆ ಮಾಡ್ತಾರೆ ದೇವರನ್ನ. ಶಂಖಚಕ್ರ ಗದಾ ಪದ್ಮಧರನಾಗಿ ಭಗವಂತ ಬಂದು ಕೂತನಂತೆ. ಭಾಗವತ ಅಂದರೆ ದೇವರ ಒಂದು ವಾಂಗ್ಮಯ ರೂಪ ಅದು. ದೇವರು ಸಾಕ್ಷಾತ್ತಾಗೆ ಬಂದ. ಭಾಗವತ ಮನೆಯಲ್ಲಿತ್ತು ಅಂದರೆ ದೇವರಿದ್ದಾನೆ ಅಂತಲೇ ಅರ್ಥ, ದೇವರೊಂದು ಪ್ರತಿಮೆ ಇದೆ ಅಂತಲೇ ಅರ್ಥ. ದೇವರು ಬಂದು ಕೂತ್ಕೊಂಡ. ಆಗ ಸನಕಾದಿಗಳು ಹೇಳ್ತಿದ್ದಾರೆ, ಇನ್ನೊಂದು ಮಹಿಮೆ ಹೇಳ್ತೇನೆ ಕೇಳು, ಭಾಗವತ ಎಷ್ಟು ಶ್ರೇಷ್ಠ ಗ್ರಂಥ ಅಂಬುದಕ್ಕೆ ಇನ್ನೊಂದು ಕಥೆ ಹೇಳ್ತೇನೆ ಅಂತ ಕೇಳಿ ಇಷ್ಟು ಸ್ಕಂದ ವೈಸ್ಫತ ಫಲ ಕೇಳಿದ್ದರು. ಇಡೀ ಭಾಗವತದ ಫಲ ಒಟ್ಟಿಗೆ ಹೇಳ್ತಾರೆ. ಒಂದು ತುಂಗಭದ್ರಾ ನದಿ, ಅದರ ತೀರದ ಒಂದು ಒಳ್ಳೆಯ ಪಟ್ಟಣ, ಒಳ್ಳೆ ಜ್ಞಾನಿಗಳು ತುಂಬಿದ್ದಂಥ ನಗರ. ಅಲ್ಲಿ ಒಬ್ಬ ಬ್ರಾಹ್ಮಣ ಆತ್ಮದೇವ ಅಂತ ಅವನ ಹೆಸರು, ಆತ್ಮದೇವ ಅಂತ ಹೆಸರು. ಒಳ್ಳೆ ದಿವ್ಯ ಜ್ಞಾನಿಯಾದ ಬ್ರಾಹ್ಮಣ. ಬ್ರಾಹ್ಮಣ ಹೇಗಿರಬೇಕು ಹಾಗೇ ಇದ್ದ ಬ್ರಾಹ್ಮಣ. ಅವನ ಹೆಂಡತಿ ದುಂಧುಲಿ ಅಂತ ಅವಳ ಹೆಸರು, ದುಂಧುಲಿ ಅಂತ ಹೆಸರು. ಆದರೆ ಅವಳು ಗಂಡನ ತಕ್ಕಂತೆ ಹೆಂಡತಿ ಆಗಿರಲಿಲ್ಲ. ಅವಳು ಹೇಗಿದ್ಲು ಅಂತ ಕೇಳಿದರೆ ಅವಳ ಮಾತು ಹಠ ಅಂತ. ಅವಳಿಗೆ ವೇದವ್ಯಾಸ ಬರೀತಾರೆ ಸ್ವವಾಕ್ಯ ಸಾಧಿಕಾ ಅಂತ ಕರೀತಾರೆ. ತನ್ನ ಮಾತೇ ನಡಿಬೇಕು ಮನೆಯಲ್ಲಿ, ಎಷ್ಟು ಜನ ಇಲ್ಲ ಅಂತವ್ರು ಇವತ್ತು. ತನ್ನ ಮಾತೇ ನಡಿಬೇಕು ಹೊರತು ಇನ್ನೊಬ್ಬರ ಮಾತು ನಡಿಬಾರ್ದು. ವೇದವ್ಯಾಸರು ಉಪಯೋಗಿಸ್ತಾರೆ ತನ್ನ ಮಾತೇ ನಡಿಬೇಕು ಅಂತ. ಗಂಡನ ಮಾತು ನಡಿಬಾರ್ದು ಎರಡನೇದು. ಇನ್ನೊಂದು, ತನ್ನ ಮಾತು ನಡಿಬೇಕು, ಗಂಡ ಮಾತು ನಡಿಲೇಬಾರ್ದು. ಅಲ್ಲಿ ಪೂರ್ತಿ ಸಮಾಧಾನ ಅವರಿಗೆ ಒಂದು. ಎರಡನೇದಾಗಿ ಸುಂದರಿ, ಅದು ಬೇರೆ ಜೊತೆಗೆ. ಆದರೆ ಲೋಕವಾರ್ತಾರತ ನಿತ್ಯಂ, ಬರೀ ಲೋಕವಾರ್ತೆ. ಅಲ್ಲೇನಾಯ್ತು, ಇವ್ರ ಮನೆ ಏನಾಯ್ತು, ಅವ್ರ ಮನೆ ಏನಾಯಿತು, ತನ್ನ ಮನಸ್ಸಲ್ಲಿ ಏನೂ ಯೋಚನೆ ಇಲ್ಲ. ಕಂಡವ್ರ ಮನೆ ಏನಾಯ್ತು ಯೋಚನೆ ಮಾಡ್ತಾ ಇದ್ಲಂತೆ. ಕಲಹಪ್ರಿಯ, ಜಗಳಗಂಟಿ, ಹೋಗೋದು ಜಗಳ ಹಚ್ಚೋದು. ಅವ್ರ ಮನೆ ಇವರು ನೀವನ್ನು ಹಾಗಂದ್ರು ಇವ್ರು ಹೇಗೊಂದು, ಇಬ್ಬರು ಏನೂ ಅಂದೇ ಇರೋದಿಲ್ಲ. ಇವಳೇ ಅಂದು ಎರಡು ಜಗಳ ಹುಟ್ಟಿಸಿ ಸಂತೋಷ ಪಡ್ತಕ್ಕಂಥ ಒಂದು ವಿಚಿತ್ರ ಪ್ರವೃತ್ತಿಯ ರಾಕ್ಷಸಿ ಹೆಂಗಸು. ನೋಡೋದಕ್ಕೆ ನೋಡಿ ಒಳ್ಳೆ ಮನೆತನ, ಆದರೆ ಯೋಗ್ಯತೆ ಇಲ್ಲ. ಹೀಗಾಗಿ ದುರ್ಗುಣಗಳ ಹೆಂಡತಿ, ಸುಗುಣನಾದ ಗಂಡ, ತುಂಬ ದಿವಸ ನಡೀತು ಹಾಗೆ. ಪಾಪ ಹೊಂದ್ಕೊಂಡು ಹೋದ ಆತ. ಒಂದು ಕಾಲ ಬಂತು, ಇದರಿಂದ ಒಂದು ಪಾಠ ಕೂಡ ಹೌದು. ಆ ಬ್ರಾಹ್ಮಣ ಅಂಥ ಹೊತ್ತಲ್ಲೂ ಹೊಂದ್ಕೊಂಡು ಹೋದ ಅಂದಮೇಲೆ ಮಾತೆತ್ತಿದ್ರೆ ಡೈವರ್ಸ್ ಅಂತ ಹಠ ಹಿಡಿಬೇಡ್ರಿ ಅಂತ ಹೇಳ್ತಾರೆ. ಮಾತೆತ್ತಿದ್ರೆ ವಿಚ್ಛೇದನ ಅನ್ನೋ ಮಾತಿಲ್ಲ. ಪಾಪ ಸಾರಿ ಸುಧಾರಿಸ್ಕೊಂಡ ಮನುಷ್ಯ. ಸ್ವಲ್ಪ ದಿವಸ ಆಗ್ತಾ ಬಂತು, ಒಂದು ಕೊರಗು ಇಬ್ಬರಿಗೂ ಬಂತು. ಮಕ್ಕಳಿಲ್ಲ ಅನ್ನೋ ಕೊರಗು ಬಂತು. ತನಗೆ ಸಂತತಿ ಇಲ್ಲ ಅಂತ ಅವನಿಗೆ ಇವಡಿಗೂ ಅದೊಂದು ಯೋಚನೆ ಬಂತು. ಹೌದಲ್ಲ, ಸಂತತಿ ಇಲ್ಲ ಅಂತ ಯೋಚನೆ ಮಾಡಿ ಹೇಗಾದರೂ ಸಂತತಿ ಪಡಿಬೇಕು ಅಂತ ಹೇಳಿ ದಾನ ಧರ್ಮ ಶುರು ಮಾಡಿದರು. ಮೊನ್ನೆ ಹೇಳಿದೆ, ಯಜ್ಞೋದಾನಂ ತಪಶ್ಚೈವ ಪಾವನಾರಿ ಮನೀಷಿಣ. ಯಜ್ಞ, ದಾನ, ತಪಸ್ಸು, ಮೂರು ದಾರಿ. ಅವರು ಒಳ್ಳೆ ಬ್ರಾಹ್ಮಣ, ಸಾಕಷ್ಟು ಸಂಪತ್ತಿತ್ತು, ಎಲ್ಲ ದಾನ ಮಾಡೋಕ್ಕೆ ಶುರು ಮಾಡಿದ. ಅವಳು ಆ ಮಟ್ಟಿಗೆ ಸಹಕಾರ ಕೊಟ್ಟಳು. ದಾನ ಮಾಡಿದ್ದು ಮಾಡಿ ಎಷ್ಟು ದಾನ ಮಾಡಿದ್ರು ಮಗು ಆಗಲಿಲ್ಲ, ಅವರಿಗೆ ಸಂತತಿ ಆಗಲಿಲ್ಲ. ತುಂಬ ದುಃಖ ಆಯಿತು ಬ್ರಾಹ್ಮಣನಿಗೆ. ಒಂದು ಸಂತತಿ ಇಲ್ಲದೆ ಹೋದರೆ ಹೇಗೆ? ಭಾರಿ ಯೋಚನೆ ಮಾಡಿಬಿಟ್ಟು ಬೇಸರದಿಂದ ಕಾಡಿಗೆ ಅಂತ ಹೋದ. ವನದಲ್ಲಿ ಸಂಚಾರ ಮಾಡ್ತಾ ಇದ್ದ. ತುಂಬ ಆಯಾಸವಾಯಿತು, ಬಾಯಾರಿಕೆ ಆಯಿತು. ನೀರು ಕುಡಿಲಿಕ್ಕೆ ಒಂದು ತೀರ್ಥ ಕಾಣಿಸ್ತು. ಒಂದು ತೀರ್ಥಕ್ಕೆ ಹೋದ, ಶುದ್ಧನಾಗಿ ನೀರನ್ನು ಕುಡಿದ. ದಾಹ ಹೋಯ್ತೆ ಹೊರತು ದುಃಖ ಹೋಗಲಿಲ್ಲ. ಆಗ ಅವನು ಪುಣ್ಯ, ಯತಿಗಳು ಬರ್ತಾರೆ ಒಬ್ಬರಲ್ಲಿ, ಯತಿಗಳು ಸನ್ಯಾಸಿಗಳು ಬರ್ತಾರೆ, ನೋಡ್ತಾರೆ. ತಕ್ಷಣ ಎದ್ದು ನಮಸ್ಕಾರ ಮಾಡಿ ಗೌರವವನ್ನು ತೋರಿಸ್ತಾನೆ. ಆಗ ಅವ್ರು ಹೇಳ್ತಾರೆ, ಏನು ಸಮಸ್ಯೆ ಅಂತ ಕೇಳಿದರೆ, ನಿನ್ನೆ ಹೇಳಿದ್ದೇನೆ, ಜ್ಞಾನಿಗಳು ಯಾವಾಗಲೂ ಹಾಗೇನೆ, ನಿಮ್ಮ ಸಮಸ್ಯೆ ಏನು ಅಂತ ಕೇಳಿದರೆ ಅವ್ರ ಜ್ಞಾನಿಗಳು, ತಮ್ಮ ಸಮಸ್ಯೆ ಹೇಳಿಕೊಂಡ್ರೆ ಜ್ಞಾನಿಗಳಲ್ಲ. ನಿಮ್ಮ ಸಮಸ್ಯೆ ಏನು ಅಂತ ಡಾಕ್ಟ್ರ್ ಹತ್ರ, ಡಾಕ್ಟ್ರ ಪೇಷಂಟ್ ಬಂದೆ ತನ್ನ ರೋಗ ಹೇಳ್ಕೊಂಡ್ರೆ ಗತಿಯೇನಾಗಬೇಕು. ಮತ್ತೆ ಇವತ್ತು ನಮ್ಮ ಸಮಸ್ಯೆ ಏನಾಗಿದೆ ಅಂತ ತಕ್ಷಣ ಹೇಗೆ ಕೇಳ್ತಾನಲ್ಲ ಡಾಕ್ಟ್ರು, ಹಾಗೆ ಜ್ಞಾನಿಗಳು ಅಂದರೆ ಭವರೋಗ ವೈದ್ಯರವರೆಲ್ಲ ಕೂಡ. ಏನಾಗಿದೆ ಸಮಸ್ಯೆ ಅಂತ ಕೇಳಿದ್ರಂತೆ. ತಕ್ಷಣ, ಸ್ವಾಮಿ ಹೀಗಾಗಿದೆ, ನನ್ನ ಸಂತತಿ ಇಲ್ಲ, ಎಷ್ಟು ಪ್ರಯತ್ನ ಪಟ್ಟರು ಮಕ್ಕಳಾಗ್ತಾ ಇಲ್ಲ, ನನ್ನ ಕೈ ಎಂಥದ್ದೋ ಏನೋ, ನಾ ಏನು ಪಾಪ ಮಾಡಿದ್ನೋ ಏನೋ, ನಾನು ಗಿಡ ಹಾಕಿದರೆ ಬಾಡಿ ಹೋಗುತ್ತೆ, ಬಿಡ ಹೂವೇ ಬಿಡೋದಿಲ್ಲ, ನಾನೇನಾದರೂ ಎತ್ತು ಹಸು ತಂದರೆ ಕರುಣೆ ಹಾಕೋದಿಲ್ಲ, ನಾನು ಹೂಡಿ ಹಣ್ಣು ತಂದರೆ ಅದು ಫಲ ಹಣ್ಣಿನ ಮರ ಫಲ ಕೊಡೋದಿಲ್ಲ, ನಾನು ಬಾವಿ ತೋರಿಸಿದ್ರೆ ಒಣಗೋಗ್ಬಿಡುತ್ತೆ. ನೋಡಿ ಎಂಥ ನನ್ನ ಕೈ ಭಾಗ್ಯ, ನನ್ನದಿಗೆ ಭಾರಿ ದುಃಖ ಆಗಿದೆ, ನನಗೆ ಸಂತತಿ ಇಲ್ಲಿಂದ ಆಗಬೇಕು, ನನಗೆ ತುಂಬ ದುಃಖ ಆಗಿದೆ, ಅನುಗ್ರಹ ಮಾಡಿ ಅಂತ ಕೇಳಿ. ಅವರು ಯೋಚನೆ ಮಾಡೋದು, ಬಾ ಕೂಡು ಅಂತ ಕೂಡಿಸ್ಕೊಂಡು. ಭಾಗವತ ಹೇಳಿದರೆ ನಿಜವಾಗಲೂ ಭಾಗವತ ಭಾಗವತನೇ. ಅವ್ರು ಹಣೆ ಬರ ಓದಿದ್ರಂಥವ್ರು, ಎಂಥ ಜ್ಞಾನಿಗಳಿರು, ಹಣೆ ಬರ ಓದ್ತಾರೆ. ಇದು ಹಣೆ ಬರ ಎಲ್ಲ ಮೇಲೆ ಇರುತ್ತೆ, ನಮಗೆ ಓದಕ್ಕೆ ಬರೋದಿಲ್ಲ ಅಷ್ಟೇ, ನಮಗೆ ಹಣೆನೇ ಕಾಣಿಸೋದಿಲ್ಲ, ಬರ ಏನು ಕಾಣಿಸುತ್ತೆ. ಮತ್ತೆ ಹಣೆ ಕಂಡಿರ್ತಾನೆ, ಕರ್ಣೆ ನೋಡಿಕೊಂಡ ನಾವು ಹಣೆ ಮರ್ತೇ ಬಿಡ್ತೇವೆ, ಏನೋ ನೋಡೋದಕ್ಕೆ ಓದ್ಬಿಡ್ತಾನೆ, ಹಣೆ ಮರ್ತಾ ಬಿಡ್ತಾನೆ. ಹಣೆ ಬರ ಅಂತ ಒಂದಿದೆ, ಹಣೆ ಬರ ಓದಬೇಕು, ಲೆಟ್ರ್ ಬಂದಿರುತ್ತೆ ಕೆಲವರಿಗೆ, ಓದಕ್ಕೆ ಬರೋದಿಲ್ವಲ್ಲ ಆ ಥರ. ಓದು ಬರ ಬರದೇ ಇದ್ದ ಲೆಟ್ರ್ ಬಂದರೆ ಹೇಗೋ ಹಾಗೆ. ನಮಗೆ ಬ್ರಹ್ಮದೇವರ ಬರಹ ಓದಬೇಕಾದ್ರೆ ಕಷ್ಟ, ನಮ್ಮಲ್ಲಿ ಪದ್ಧತಿ ಇದೆ. ಓದಕ್ಕೆ ಬರೋದು ಬರ ಬ್ರಹ್ಮ ಬರ ಅಂತ ಕರೆದು ಬಿಡ್ತಾರೆ, ಬ್ರಹ್ಮದೇವರು ಬರ ಅಂತ ಕೇಳೋ ಪದ್ಧತಿ ಉಂಟು. ನಮಗೆ ಓದಕ್ಕೆ ಬರೋದಿಲ್ಲ ಅಂತ ಅರ್ಥ ಅದಕ್ಕೆ. ಜ್ಞಾನಿಗಳಿಗೆ ಓದಕ್ಕೆ ಬರುತ್ತೆ ಅದನ್ನು. ವಾದಿರಾಜ ಸ್ವಾಮಿ ತೀರ್ಥ ಬ್ರಹ್ಮದಲ್ಲಿ ಬರೀತಾರೆ, ಹಣೆ ಎಲ್ಲರ ಹಣೆ ಮೇಲೂ ಬ್ರಹ್ಮದೇವರ ಬರಹ ಬರೆದಿರ್ತಾರಂತೆ. ಎಂಟೈರು ಜಾತಕ ಇಷ್ಟೊಂದು ಬರೆದಿರ್ತಾರೆ, ಈ ಜಾಗ ಸಾಕೋದು. ಸಿಮ್ ಕಾರ್ಡ್ನಲ್ಲಿ ಎಷ್ಟೊಂದು ಬರೆದಿರ್ತಾರೆ, ಅದಕ್ಕೆ ದೊಡ್ಡದರೆ ಹೇಳಿದ್ರು. ಸಿಮ್ ಕಾರ್ಡ್ಗಿಂತ ಭಾರಿ ದೊಡ್ಡದಾದ್ದರಿಂದ ಬ್ರಹ್ಮದೇವರು ಬರೀಬೇಕಾದ್ರೆ ರಿಲೀಸ್ ಮಾಡಿ ಬೇಕಾದಷ್ಟು ಕಾಣಿಸ್ತದೆ. ಒಳಗೆ ಜನ್ಮದಿನ ಇತಿಹಾಸ ಬರೆದಿರ್ತಾರೆ ಬ್ರಹ್ಮದೇವರು, ಗೊತ್ತಾಯ್ತಾ? ಓದ್ತಾರೆ, ಹೇಳ್ತಾರೆ, ನೋಡು ಬ್ರಾಹ್ಮಣ ಮಕ್ಕಳು ಯೋಚನೆ ಬಿಟ್ಟುಬಿಡು ಅಂತ ಹೇಳ್ತಾರೆ. ಯಾತಕ್ಕೆ? ನೀನು ಈ ಜನ್ಮದಲ್ಲಿ ಮಕ್ಕಳಿಲ್ಲ, ಇನ್ನು ಏಳೇಳು ಜನ್ಮಕ್ಕೂ ಮಕ್ಕಳಾಗಲ್ಲದು ಅಂತ ಹೇಳಿಬಿಡ್ತಾರೆ. ಅಷ್ಟು ಕ್ಲಿಯರೇ ಬ್ರಹ್ಮದೇವರು ಬರೆದಿದ್ದಾರೆ, ನೀನು ಈ ಜನ್ಮದಲ್ಲಿ ಮಕ್ಕಳಿಲ್ಲ, ಏಳು ಜನ್ಮದವರು ಮಕ್ಕಳಿಲ್ಲ, ಮಕ್ಕಳ ಆಸೆ ಬಿಟ್ಟುಬಿಡು ಅಂತ ಹೇಳಿದ್ರೆ. ಆಗ ತುಂಬ ದುಃಖ ಪಡ್ತಾನೆ, ಸ್ವಾಮಿ ನನ್ನ ಗತಿ ಏನು ಅಂತ ಹೇಳ್ತಾರೆ. ನೋಡಯ್ಯ, ಮಕ್ಕಳು ಮರಿ ಅಂತ ಕೊನೆಗೆ ಏನು ಪ್ರಯೋಜನ ಇಲ್ಲ, ಮಕ್ಕಳಿಂದನೇ ಸದ್ಗತಿಯಿಂದ ಶಾಸ್ತ್ರ ಹೇಳಿಲ್ಲ, ಜ್ಞಾನ ಸಂಪಾದನೆ ಮಾಡು, ಒಳ್ಳೆ ಮೋಕ್ಷ ಸಿಗ್ತದೆ ನಿನಗೆ, ಯಾಕೆ ಮಕ್ಕಳು ದೊಡ್ಡಾಡ್ತೀಯ? ಚಿತ್ರಕೇತು ರಾಜನ ಕತೆ ಭಾಗವತ ಅದನ್ನು ಹೇಳ್ತಾರೆ. ಚಿತ್ರಕೇತು ರಾಜ 10 ಕೋಟಿ ಹೆಂಡದ್ರಿದ್ದಂತೆ ಪುಣ್ಯಾತ್ಮನಿಗೆ, ಒಬ್ಬರಲ್ಲೂ ಒಂದು ಮಗು ಹುಟ್ಟಿರಲಿಲ್ಲ ಅದರಲ್ಲಿ. ಕೊನೆಗೆ ಒಂದು ಮಗು ಹುಟ್ಟಿತು, ಸತ್ತೋಯ್ತು. ಅವನ ಕತೆ ಕೇಳಿದ್ದೀಯಲ್ಲ ನೀನೀಗ, ಯಾಕೆ ಸುಮ್ಮನೆ ಮಕ್ಕಳು ಅಂತ ಹೇಳ್ತೀವಿ? ಬಿಟ್ಟುಬಿಡು, ಎಷ್ಟೋ ಸತಿ ಮಕ್ಕಳಿಂದನೇ ಸಮಸ್ಯೆ ಶುರುವಾಗೋದು, ಬಿಟ್ಟುಬಿಡು ಅಂತ ಎಲ್ಲ ಹೇಳ್ತಾರೆ. ಆತ ಹೇಳ್ತಾನೆ, ಸ್ವಾಮಿ ನನಗೆಲ್ಲ ತಲೆಗೆ ಹೋಗೋದಿಲ್ಲ ಅಂತ ಹೇಳ್ತಾರೆ. ನನಗೆ ತಲೆಗೆ ಹೋಗೋದಿಲ್ಲ, ನನಗೆ ಮಕ್ಕಳೇ ಬೇಕು, ನನ್ನ ಮಗು ಇಲ್ದವ್ರು ಆಗೋದಿಲ್ಲ. ನಿಮಗೆ ಜ್ಞಾನ ಆಗಿದೆ, ನಮಗೆ ಅರ್ಥ ಆಗೋದಿಲ್ಲ. ನೀವು ಸನ್ಯಾಸಿಗಳು, ನಿಮಗೆ ಅರ್ಥ ಆಗ್ಬೋದು, ನನಗೆ ಅರ್ಥ ಆಗೋದಿಲ್ಲ. ನನಗೆ ಸಂತತಿ ಆದ್ರೇ ಸಮಾಧಾನ, ದಯವಿಟ್ಟು ಅನುಗ್ರಹ ಮಾಡಿ, ನನಗೊಂದು ಮಗು ಕೊಡೋ ಏರ್ಪಾಟು ಮಾಡಿ ಅಂತ ಹೇಳ್ತಾರೆ. ಆಯಿತು, ಅವ್ರು ಜ್ಞಾನಿಗಳಿಲ್ಲ ಅಂತ ಹೇಳೋ ಪದ್ಧತಿ ಅವ್ರದ್ದಲ್ಲ. ಆಯಿತು ಅಂತ ಹೇಳಿ ಒಂದು ಹಣ್ಣು ತಗೋತಾರೆ, ಮಂತ್ರಿಸಿ ಕೊಡ್ತಾರೆ, ತಗೋ ನಿನ್ನ ಹೆಂಡತಿ ಕೊಡು, ಇದನ್ನು ಅವಳು ತಿನ್ನಲಿ, ಮಗು ಆಗುತ್ತೆ. ಆದರೆ ಒಂದು ಕರಾರು, ಒಂದು ವರ್ಷ ವ್ರತ ಮಾಡಬೇಕು, ಹಣ್ಣು ತಿನ್ನಬೇಕು, ಒಂದು ವರ್ಷ ಮಾಡಬೇಕು. ಏನು ಮಾಡಬೇಕು? ಸತ್ಯ ಹೇಳಬೇಕು, ಒಂದು ವರ್ಷ ಸತ್ಯ ಹೇಳಬೇಕು. ಅಲ್ಲೇ ಪ್ರಾಬ್ಲಮ್ ಶುರುವಾಗುತ್ತೆ. ಸತ್ಯ ಹೇಳಬೇಕು ಅಂದರೆ ಸುರುಳು ಸರದಿಸ ಹೇಳಿಬಿಡ್ಬೋದು, ಸತ್ಯ ಹೇಳಬೇಕು. ಮತ್ತು ಮಡಿ ಮೇಲಿಗೆ ಮಾಡಬೇಕು, ಅದು ಇಂಪಾರ್ಟೆಂಟ್. ಅದು ಶೌಚ ಇರಬೇಕು, ಶೌಚ ಅಂದರೆ ಮಡಿ ಮೇಲಿಗೆ ಅಂತ, ಶೌಚ ಇರಬೇಕು. ಮತ್ತು ಸದಾಕಾಲ ಭಗವಂತನ ಕಥೆ ಕೇಳಬೇಕು, ವ್ರತ ಉಪವಾಸಗಳು ತಪ್ಪದೇ ಮಾಡಬೇಕು. ಒಂದು ವರ್ಷದಲ್ಲಿ ತಪ್ಪಿಸಬಾರ್ದು, ತಪ್ಪಿಸಿದರೆ ಅಪಾಯ ಆಗ್ತದೆ. ಈ ರೀತಿ ಇದ್ದರೆ ಒಳ್ಳೆ ಮಗು ಹುಟ್ಟುತ್ತೆ, ತಗೊಂಡೋಗು ಅಂತೇಳಿ ಕೊಟ್ರಂತೆ. ಸ್ವಲ್ಪ ಸಮಾಧಾನ ಆಯಿತು. ತಗೊಂಡು ಮನೆಗೆ ಬರ್ತಾನೆ. ನಮಗೊಂದು ಯೋಚನೆ ಬರ್ತದಾಗ, ಹಾಗೆ ಮುನಿಗಳು ಬ್ರಹ್ಮದೇವರು ಬರ ಓದ್ದವ್ರು ಕೊಟ್ಟರೆ ತಪ್ಪಾಗಲಿಲ್ವ? ಹಾಗಿದ್ರೆ ಮಕ್ಕಳಿಲ್ಲ ಅಂತ ಕ್ಲಿಯರಾಗಿ ಬ್ರಹ್ಮದೇವರು ಬರೆದ ಮೇಲೆ ಕೊಟ್ಟರೆ ತಪ್ಪಾಗಲಿಲ್ವ ಅಂದರೆ, ಅವ್ರಿಗೆ ಗೊತ್ತು ಏನಾಗಬೇಕು ಅಂತ. ಗೊತ್ತಿದ್ದೇ ಕೊಟ್ಟಿರೋದು, ಮುಂದೆ ನೋಡಿದ್ರೆ ಗೊತ್ತಾಗುತ್ತೆ ಏನಾಗುತ್ತೆ ಅಂತ. ಜ್ಞಾನಿಗಳು ಕೊಟ್ಟರೆ ಫಲ ಇದ್ದೇ ಇರ್ತದೆ ಹೊರತು ಬೇರೆ ಇರೋದಿಲ್ಲ. ಅದು ಜ್ಞಾನಿಗಳಾಗಿದ್ದಕ್ಕೆ ಹಾಕಿ ಕೊಟ್ಟರು, ನಿಯಮ ಕೂಡ ಹಾಕಿದರು. ತೊಗೊಂಡೋದ ಹೆಂಡತಿ ಕೈಯಲ್ಲಿ ಕೊಟ್ಟ, ನೋಡು ಜ್ಞಾನಿಗಳು ಸಿಕ್ಕಿದ್ರು, ನಮ್ಮ ಪುಣ್ಯ, ಇದನ್ನು ತಿನ್ನು, ಒಂದು ವರ್ಷ ಸರಿಯಾಗಿ ವ್ರತ ಮಾಡು, ಹೀಗೆಲ್ಲ ನಡಕು, ಒಳ್ಳೆ ಮಗು ಹುಟ್ಟುತ್ತೆ ಅಂತ ಹೇಳಿದ್ದಾರೆ ಅಂತ ಹೇಳಿದ ತಕ್ಷಣ ಅವಳು ತೊಗೊಂಡ್ಳು. ಯೋಚನೆ ಮಾಡ್ತಾ ಗೊತ್ತಿಲ್ಲ, ಆಗ ಮನೆಗೆ ಹೋದ್ಲು ಒಳಗೆ ಹೋದ್ಲು ಯೋಚನೆ ಮಾಡ್ತಾ ಕೂತ್ಕೊಂಡ್ಬಿಟ್ಟು. ಮೊದಲು ಮಕ್ಕಳು ಬೇಕು ಅನಿಸಿತ್ತು, ಈಗ ಯೋಚನೆ ಮಾಡ್ತಾಳೆ. ಏ ಆ ಮಕ್ಕಳು ಸಹವಾಸನೆ ಬೇಡ ಅಂತ ಶುರುವಾಗಿದೆ ಅವಳಿಗೆ. ನೋಡಿ ಯೋಗ ಹೇಗಿಲ್ಲ ಅವಳಿಗೆ, ದೇವ್ರು ಹೇಗೆ ಬುದ್ಧಿ ಕೊಡ್ತಾನೆ ಗೊತ್ತಾಯ್ತು. ಮೊದಲು ಬೇಕು ಅಂತ ದಾನ ಧರ್ಮ ಮಾಡಿದೆ, ಅವಳಿಗೆ ಬೇಡ ಅನಿಸ್ಬಿಡ್ತಿದೆ. ಈ ತಿಂದರೆ ಅಕಸ್ಮಾತ್ ಗರ್ಭಿಣಿ ಆದರೆ, ನಮ್ಮ ಆಧುನಿಕರು ಥಿಂಕಿಂಗ್ ಎಲ್ಲ ತೋರಿಸ್ತಾರೆ, ಹೊಟ್ಟೆ ದೊಡ್ಡದಾಗುತ್ತದೆ, ರೂಪ ಕೆಟ್ಟು ಹೋಗುತ್ತೆ. ನೋಡಿದ್ರೆ ಇದೆಲ್ಲ ನಮ್ಮ ಜನ ಹೊಸ ಫ್ಯಾಷನ್, ಅದೆಲ್ಲ ಕೂಡ ಇವತ್ತಿನ ಕಾಲ ಮಕ್ಕಳಾಗಬಾರದು ಅನ್ನೋ ತೀರ್ಮಾನ ಜನ ಇದ್ದಾರೆ. ವಿಕಾರ ಹೋಗಿಬಿಡ್ತದೆ, ಆಯುಷ್ಯ ಹೋಗ್ತದೆ, ನಿಮ್ಮ ರೋಗ ಬರಬಹುದು. ಮತ್ತು 9 ತಿಂಗಳು ಹೇಗೆ ಹೊತ್ಕೊಂಡು ಓಡಾಡೋದು ಮತ್ತೆ, ಮತ್ತು ಊಟ ಕಡಿಮೆ ಆಗ್ತದೆ, ಅದೊಂದು ಬೇರೆ. ಭಾಳ ವ್ಯಾಸ ಹೇಳ್ತಾರೆ, ಅವರವ್ರಿಗೆ ಗೊತ್ತಿರಬೇಕು. ಅದೆಲ್ಲ ಕೂಡ ಊಟ ಕಡಿಮೆ ಆಗ್ತದೆ, ಕೂಸಿರೋದ್ರಿಂದ ಊಟ ಕಡಿಮೆ ಆಗ್ತದೆ, ಇಲ್ಲಕ್ಕಾಗೋದಿಲ್ಲ. ಮತ್ತು ನಡಿಲಕ್ಕೆ ಕೂಡ ಈ ಚಿಕ್ಕಲ್ಲಿ ಓಡಾಡಕ್ಕೆ ಬರೋದಿಲ್ಲ ಈ ಮಧ್ಯೆ. ನಮ್ಮ ಜನ ಸಿನಿಮಾಕ್ಕೆ ಹೋಗೋದು ಭಾರಿ ಪ್ರಾಬ್ಲಮ್ ಆಗುತ್ತೆ, ಸಿನಿಮಾ ಥಿಯೇಟ್ರಿಗೆ ಹೋಗೋದು ಕಷ್ಟ ಆಗಿಬಿಡ್ತದೆ, ಕ್ಲಬ್ಗೆ ಹೋಗೋದು ಕಷ್ಟ, ಇವರಿಗೆಲ್ಲ ಕೂಡ. ಇದೆಲ್ಲ ಯಾತಕ್ಕೆ? ಕೊನೆಗೆ ಮುಂದೆ ಹೆರಿಗೆ ಕಾಲಕ್ಕೆ ಏನಾಗುತ್ತೋ ಯಾರಿಗೂ ಗೊತ್ತು. ಸತ್ತು ಹೋಗಿಬಿಟ್ರೆ ಎಷ್ಟೊತ್ತು ಹೆರಿಗೆ ಆತ ಸಾಯ್ತಾರಲ್ಲ, ಇನ್ಫೆಕ್ಷನ್ ಸತ್ತು ಹೋಗಿಬಿಡ್ತಾರೆ. ಅದೆಲ್ಲ ಯಾತಕ್ಕೆ ಸುಮ್ಮನೆ ನೋಡಿ, ಪೂರ್ತಿ ಡೈವರ್ಟ್ ಆಗ್ತಾ ಇದೆ. ಬ್ರಹ್ಮದೇವರು ಬರಕ್ಕೆ ತಕ್ಕಂತೆ ಮೈಂಡ್ಸ್ ಓಡ್ತಾ ಇದೆ. ಆದ್ದರಿಂದ ನಾನು ಇದನ್ನು ತಿನ್ನಬಾರದು, ಯೋಚನೆ ಮಾಡಿಬಿಟ್ಟು. ನನ್ನ ಆರೋಗ್ಯ ಕೆಡಿಸ್ಕೋಬಾರ್ದು, ರೂಪ ಕೆಡಿಸ್ಕೋಬಾರ್ದು, ಮತ್ತು ಸಾಯೋ ರಿಸ್ಕ್ ಇರಬಾರ್ದು, ತಿನ್ನೋ ಯೋಚನೆ ಬೇಡ, ಗಂಡ ಮುಂದೆ ಸುಮ್ಮನೆ ತಿಂದೇನು ಸುಳ್ಳು ಹೇಳಿಬಿಟ್ರಾಯ್ತು ತೀರ್ಮಾನ ಮಾಡ್ತಾಳೆ. ಅಷ್ಟೊತ್ತಿ ಸರಿಯಾಗಿ ಅವಳು ವರ್ಷ ಸತ್ಯ ಮಾಡಬೇಕು ಅಂತ ಹೇಳಿದರೆ ಮೊದಲೇ ಸುಳ್ಳು ಗಂಡನ ಜೊತೆಗೇನೆ, ಮೊದಲು ಹೊಂಡತಿ ಸುಳ್ಳು ಹೇಳಿ ಅಲ್ಲಿಂದ ಶುರು ಮಾಡ್ತಾಳೆ ಸುಳ್ಳನ್ನು ಅವಳು. ಅಷ್ಟೊತ್ತಿ ಸರಿಯಾಗಿ ಅವಳ ತಂಗಿ ಬರ್ತಾಳೆ, ಅವಳು ತಂಗಿ ಇರ್ತಾಳೆ, ಬರ್ತಾಳೆ. ಯಾಕಕ್ಕ ಹೀಗಿದ್ದಿ ಅಂತ ಕೇಳ್ತಾಳೆ. ಎಲ್ಲ ತನ್ನ ದುಃಖ ಹೇಳ್ಕೊತಾಳೆ. ಅಷ್ಟೇನ ಒಂದು ಕೆಲಸ ಮಾಡು, ನಾನೀಗ ಗರ್ಭಿಣಿ ಅಂತ ಹೇಳಿದೆ, ನಾನೀಗ ಗರ್ಭಿಣಿ, ನನಗೊಂದು ಮಗು ಹುಟ್ಟುತ್ತೆ, ಒಂದು ಕೆಲಸ ಮಾಡೋಣ. ನಮ್ಮ ಯಜಮಾನರು ಭಾರಿ ದುಡ್ಡಿನ ಆಸೆ, ಅವರಿಗೆ ದುಡ್ಡು ಕೊಟ್ಟರೆ ಮಗುನ ಕೊಟ್ಬಿಡ್ತಾರೆ. ಬೇಕಾದರೆ ನಮ್ಮ ಯಜಮಾನರಿಗೆ ಹೇಳ್ತೇನೆ, ಸ್ವಲ್ಪ ದುಡ್ಡು ಕೊಟ್ಬಿಡೋದು ಮಗುನ ಕೊಡ್ತಾನೆ, ನಾನು ಹೆತ್ತು ಬಿಡ್ತೇನೆ, ಮಗು ನಿನ್ನ ಕೊಟ್ಬಿಡ್ತೇನೆ. ನೀನು ಗಂಡ ಮುಂದೆ ಸುಳ್ಳು ತಿಂದೇ ಹೇಗೋ ಹಿಡಿದಿಯಲ್ಲ, ಸುಳ್ಳು ತಿಂದೆ ಅಂತ ಹೇಳಿಬಿಟ್ಟಿದ್ದೀಯಲ್ಲ, ಅದೇ ರೀತಿ ಮಗು ಹುಟ್ಟಿದ್ರೆ ತಿಳ್ಕೊಂಡ್ಬಿಡ್ತಾನೆ. ನನ್ನ ಗಂಡನ ದುಡ್ಡು ಬೇಕು, ನಿನ್ನ ಮಗನೇ ಮಗು ಬೇಕು, ಸರಿ ಹೋಗ್ತದೆ ಅಲ್ಲಿಗೆ. ನಾನು ಇಲ್ಲೇ ಇರ್ತೇನೆ, ಅನುಕೂಲ ಮಾಡಿಕೊಡ್ತೇನೆ, ಯೋಚನೆ ಮಾಡಬೇಡ ಅಂತ ಹೇಳಿದ್ದಂತೆ ಅಲ್ಲಿ ಹೊಳಿತು. ಆಗಲಿ ಅಂತ ಒಪ್ಕೊಂಡ್ಬಿಟ್ಟು ಆ ರೀತಿನೇ ಮಾಡಲಿಕ್ಕೆ ತಿಂದೆ ಅಂತ ಗಂಡ ಸುಳ್ಳು ಹೇಳಿಬಿಟ್ಟಿದ್ದು. ಹೇಗಿದ್ದು ಕೂಡ ನಡೀತು. ಗರ್ಭಿಣಿ ಆದ ನಾಟಕ ಮಾಡಿದ್ಲು, ಹೊರಗೆ ಓಡಾಡಬೇಡ ಸ್ವಲ್ಪ ದಿವಸ ಅಂತ ಹೇಳಿಬಿಟ್ಟಿದ್ಲು. ಸಾಂಬನಿಗೆ ಹೆಣ್ಮೇಷ ಹಾಕಿ ಇವ್ರು ಮಾಡಿರಬೇಕಾದ್ರೆ ಪಾಪ ಹೇಳಿ ಕೇಳಿ ಹೆಣ್ಣಾದ್ರಿಂದ ಅಡ್ಜಸ್ಟ್ ಮಾಡಿಕೊಡ್ಲು ಪಾಪ, ಗರ್ಭಿಣಿ ಅಂತ ನಾಟಕ ಮಾಡಿದ್ಲು. ಆವತ್ತು ಏನಾಗಿದೆ, ಅವಳು ಗರ್ಭಿಣಿ ಹಾಗೆ ಬಿಟ್ಟಿದ್ದಾಳೆ. ದಿವಸಗಳು ಸರಿಯಾಗಿ ಅವಳು ದೇವ್ರು ಹೇಗೆ ಯೋಗ ಮಾಡಿದ್ದನ್ನು ನೋಡಬೇಕು. ಇವ್ರು ತಿಂದಿದ್ದಕ್ಕೂ ಅವ್ನು ಸರಿಯಾಗಿ ಎಲ್ಲ ಸರಿಯಾಗಿ ಮ್ಯಾಚ್ ಆಗಿಬಿಟ್ಟಿದೆ. ದುಡ್ಡು ಕೊಡ್ತಾರೆ, ಅವನು ಸರಿ ಹೋಗ್ಬಿಡ್ತಾನೆ, ಗಂಡ ಒಪ್ಕೊಂಡ್ಬಿಡ್ತಾನೆ. ಆಮೇಲೆ ಹೇಳ್ತಾಳೆ, ಒಂದು ಕೆಲಸ ಮಾಡೋಣ, ಆ ಋಷಿಗಳು ಕೊಟ್ಟ ಹಣ್ಣು ಎಷ್ಟು ಎಫೆಕ್ಟಿವ್ ಅಂತ ಗೊತ್ತಾಗಬೇಕಲ್ಲ, ನಿಜವಾಗ್ಲೂ ಮಗು ಹುಟ್ಟುತ್ತಲ್ಲಿ ಗೊತ್ತಾಗಬೇಕಲ್ಲ. ಒಂದು ಕೆಲಸ ಮಾಡು, ನಿಮ್ಮ ಮನೆಯಲ್ಲಿ ಹಸು ಇದೆಯಲ್ಲ, ತಿನ್ನಿಸ್ಬಿಡೋದಲ್ಲ. ಅಕಸ್ಮಾತ್ ಸತ್ಯ ಆದರೆ ಅದು ಒಳ್ಳೆ ಒಂದು ಮರಿ ಹುಟ್ಟುತ್ತೆ, ಮಗು ಕರು ಹಾಕುತ್ತೆ, ಇಲ್ಲ ಹೋದ್ರೆ ಇಲ್ಲ. ಪರೀಕ್ಷೆ ಮಾಡಿದಾಗೂ ಆಯಿತು, ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿದ ತಕ್ಷಣ ಹಣ್ಣು ಇಟ್ಕೊಂಡಿದ್ಲು ಪಾಪ. ಒಂದು ಹಸು ಕೊಟ್ಟಿಬಿಟ್ರು, ಕೊಟ್ಟರು ಅದು ತಿಂದು ಇಷ್ಟೊತ್ತಿಗೆ 3 ತಿಂಗಳಾಗಿತ್ತು ಅಂತ ಗ್ಯಾಪ್ ಬಂದಿತ್ತು. ಅಷ್ಟೊತ್ತಿಗೆ ಹಣ್ಣು ಹಾಗೆ ಇತ್ತು, ಅವ್ರು ಕೊಟ್ಟ ಹಣ್ಣು ಆದ್ದರಿಂದ ಹಾಗೆ ಇತ್ತು. ಫ್ರಿಡ್ಜಲ್ಲಿ ಇಟ್ಟರೆ ಇರ್ತದೆ ಪಾಪ, ಋಷಿಗಳು ಕೊಟ್ಟರೆ ಇರೋದಿಲ್ವಾ, ಸುಖವಾಗಿತ್ತು. ಕೊನೆಗೆ ಅವಳು ಹೆತ್ತಲು, ಹೆತ್ತಲು ಮಗು ಸತ್ತೋಯ್ತು, ಸುಳ್ಳು ಹಬ್ಬಿಸಿಬಿಟ್ಲು, ಬೇರೆ ಒಂದು ಸುದ್ದಿ ಹಬ್ಬಿಸಿಬಿಟ್ಲು, ಮಗುನ ಇವಳಿಗೆ ಕೊಟ್ಟುಬಿಡ್ಲು ತಂದು. ಇವಳಿಗೆ ಸಮಸ್ಯೆ ಬಂತು, ಆಮೇಲೆ ಇವಳಿಗೆ ಮಗು ಹಾಲು ಕುಡಿಸೋ ವ್ಯವಸ್ಥೆ ಇಲ್ವಲ್ಲ, ಗರ್ಭಿಣಿನೇ ಆಗಿಲ್ಲ, ಹಾಲೆಲ್ಲಿದೆ ಅವಳಿಗೆ. ಆಗ ಅವ್ಳು ಹೇಳ್ತಾ, ಅದನ್ನು ಹೇಳ್ಕೊಡ್ತಾಳೆ, ಯೋಚನೆ ಮಾಡಬೇಡ, ನಾನು ಬಂದು ಕೊಡ್ತೇನೆ, ಗಂಡ ಇನ್ನೊಂದು ಸುಳ್ಳು ಹೇಳು ಅಂತ ಹೇಳ್ತಾಳೆ. ಏನು ಸುಳ್ಳು ಶುರು ಮಾಡಿದ್ರೆ ಹಣೆ ಬರೋಣ ಎಷ್ಟು ಹೋಗ್ತಾ ಇರ್ತದೆ. ಇನ್ನೊಂದು ಸುಳ್ಳು ಹೇಳು, ನನ್ನ ಹೇಗೂ ಮಗು ಸತ್ತೋಗಿ ಸುದ್ದಿ ಹಬ್ಬಿಸಿದಾರಲ್ಲ ಅವಳಿಗೆ, ಮಗು ಸತ್ತೋಗಿದೆ, ಅವಳಿಗೆ ಕುಡಿಸ್ಲಿಕ್ಕೆ ಮಗು ಇಲ್ಲ, ನನಗೆ ಹಾಲಿಲ್ಲ, ಅದಕ್ಕೆ ನಾನು ಮನೇಲಿ ಇಟ್ಕೊಂಡ್ಬಿಡ್ತೇನೆ, ಹಾಲು ಕುಡಿಸಿ ಬೆಳೆಸ್ತಾಳೆ ಅಂತ ಹೇಳಿದ್ದಂತೆ. ಗಂಡ ತುಂಬ ಒಳ್ಳೆಯ ವ್ಯಕ್ತಿ ಪಾಪ, ತುಂಬ ಪರೀಕ್ಷೆ ಮಾಡಲಿಕ್ಕೆ ಹೋಗಲಿಲ್ಲ ಆತ, ಒಪ್ಕೊಂಡ್ಬಿಟ್ಟ. ಹೀಗಾಗಿ ಹಾಲು ಅದರದ್ದು, ಮಗು ಅವಳದೇನೆ, ಇವಳು ಮಗು ಅಂತ ಬೆಳೆಸಿ ಶುರು ಮಾಡಿಬಿಟ್ಟು. ದೇವರು ಎಷ್ಟು ಇದು ಮಾಡಿದ್ದಾನೆ, ಋಷಿಗಳು ಮಾತು ಸುಳ್ಳು ಆಗಲೇ ಇಲ್ಲ. ಮಗು ಆಗ ಯೋಗ ಇಲ್ಲ ಅಂತ ಹೇಳಿದ್ದಲ್ಲ, ಸರಿ ಹೋಯ್ತು, ಮಗು ಆಗ ಯೋಗ ಇಲ್ಲ ಅವರಿಗೆ, ಮಗು ಆಗಲೇ ಇಲ್ಲ. ಹಣ್ಣು ಕೊಟ್ಟರು, ಹೇಳಿದರೂ ಮಗು ಆಗಲೇ ಇಲ್ಲ. ಆ ಕಡೆಗೆ ಇನ್ನೊಂದು ಪ್ರಸಂಗ ಬಂತು. ಆ ಹಸು ತಿಂದಿತ್ತಲ್ಲ ಮರಿಯ ಕರು ಹಾಕಿತು, ಒಂದು ತಮಾಷೆ ಕರು ಅಲ್ಲ, ಮನುಷ್ಯ ಪ್ರಾಣಿ ಹುಟ್ಟಿದೆ, ಒಳ್ಳೆ ಸುಂದರವಾದ ಹುಡುಗ. ಮನುಷ್ಯ ಅಂದರೆ ಸಾಮಾನ್ಯ ಮನುಷ್ಯ, ಭಾರಿ ತೇಜಸ್ವಿಯಾದ ವ್ಯಕ್ತಿ, ಪೂರ್ತಿ ಮನುಷ್ಯ ಇದ್ದಾಗಿದ್ದಾನೆ. ಋಷಿಗಳ ಮಾತು ಪೂರ್ತಿ ಸತ್ಯ ಆಗಿದೆ. ಇದು ಕಥೆ ಕೇಳಿದಾಗ ನಮಗೆ ಬ್ರಹ್ಮಸೂತ್ರ ಭಾಷೆ ಅರ್ಥ ಆಗ್ತವೆ, ವೇದದ ಮೇಲೆ ನಂಬಿಕೆ ಜಾಸ್ತಿ ಆಗ್ತದೆ. ಋಷಿಗಳ ಮಾತು ಸುಳ್ಳು ಆಗೋದಿಲ್ಲ ಅನ್ನೋ ಕೆಟ್ಟೋದನ್ನ ಹೇಳಿ ಕೈಬಿಟ್ಟಿರ್ತಾರೆ ಡಾಕ್ಟ್ರು, ಸಾಧ್ಯನೇ ಇಲ್ಲ ಅಂತೇಳಿ. ಎಲ್ಲ ಮಂತ್ರಾಲಯಕ್ಕೂ ಎಲ್ಲ ಸೇವೆ ಮಾಡ್ತಾರೆ, ಮಡಕೆಡಕ್ಕೂ ಸೇವೆ ಮಾಡ್ತಾರೆ. ಹೇಗಾಗ್ತಾರೆ ಅಂದರೆ ಡಾಕ್ಟ್ರಿಗೆ ಆಶ್ಚರ್ಯ, ಬದುಕೇ ಇಲ್ಲ ಅಂತ ತಿಳ್ಕೊಂಡ್ರೆ ಗುಂಡ್ಕಲ್ ಓಡಾಡಿ ಓಡಾಡ್ತಿರ್ತಾನೆ. ಅಂದರೆ ಡಾಕ್ಟ್ರ ಕೈಯಲ್ಲಿ ಆಗದಿದ್ದೇ ಜ್ಞಾನಗಳು ಮಾಡಿ ತೋರಿಸ್ತಾರೆ. ಇಲ್ಲಿ ಹಾಗೇ ಆಗಿದ್ದು ವಿಚಿತ್ರವಾದ ಮಗು, ಒಂದೇ ಡಿಫ್ರೆನ್ಸು, ಕಿವಿ ಮಾತ್ರ ಗೋಕರ್ಣ ಇದ್ದಾಗಿದ್ದು, ಮತ್ತು ಗೋವಿನ ಕಿವಿ ಇದ್ದಾಗಿದ್ದು, ಅದು ಗೋಕರ್ಣ ಅಂತ ನಾಮಕರಣನೂ ಮಾಡಿಬಿಡ್ತಾರೆ. ಅವನ ಹೆಸರು ಗೋಕರ್ಣ ಅಂತ ಇಡ್ತಾರೆ. ತುಂಬ ಸಾತ್ವಿಕ, ತುಂಬ ಸಾತ್ವಿಕ. ಮುನಿ ಕೊಟ್ಟ ಹಣ್ಣಿನ ಪ್ರಕಾರ ಒಳ್ಳೆ ಭಾರಿ ಒಳ್ಳೆ ಯೋಗ್ಯ ಹುಟ್ಟುಬಿಟ್ಟಿದ್ದಾರೆ. ದಿವ್ಯ ಜ್ಞಾನಿಯವು, ಮುಖದಲ್ಲಿ ವರ್ಚಸ್ಸು, ಬಾಯಲ್ಲಿ ಅಂಥ ಅಮೃತದಂಥ ಮಾತು, ಅಪಾಸಾರಣವಾದ ಪಾಂಡಿತ್ಯ, ಸಜ್ಜನಿಗೆ ಮತ್ತೊಂದು ರೂಪ ಇದ್ದಾಗಿದ್ದ. ಪಾಪ ಬೆಳೀತಾ ಹೋಗ್ತಾ ಇದೆ, ಹಾಗೇನೆ ಸ್ವಲ್ಪ ದಿವಸ ಆಯಿತು, ಮಗ ಬೆಳೆದ, ಇವನು ಬೆಳೆದ, ಅವನು ಬೆಳೆದ, ಅವನು ಅವನಾಗಿ ಬೆಳೆದ, ಇವನಾಗಿ ಬೆಳೆದ, ಇವನು ಸಾತ್ವಿಕನಾಗಿ ಬೆಳೆದ, ಮೆಣಸಿನಕಾಯಿ ದೊಡ್ಡದಾದ ಖಾರವಾಗಿ ಬೆಳೆದು ಸಿಹಿ ಆಗಿಬಿಟ್ರೆ ಗತಿಯೇನು? ಎಷ್ಟು ಬೆಳೆಸಿದ ಮೆಣಸಿನಕಾಯಿ, ಮೆಣಸಿನಕಾಯಿನೇ ಕಬ್ಬಿನ ಕೋಲು, ಕಬ್ಬಿನ ಕೋಲನೇ. ಎಷ್ಟು ಬೆಳೆದ್ರೆ ಸಿಹಿ ಇರಲೇಬೇಕು, ಅದು ಕೈ ಖಾರ ಇರಲೇಬೇಕು. ಅವನು ಬೆಳೆದ, ಅವನ ಹೆಸರು ದುಂಧುಕಾರಿ ಅಂತ ಅವನ ಹೆಸರು, ಮಗನ ಹೆಸರು ಇವನು ಗೋಕರ್ಣ, ಅವನು ದುಂಧುಕಾರಿ. ಶುರು ಮಾಡಿದ, ಹಿಂದೆ ಕಥೆ ಕೇಳಿದ್ವಲ್ಲ, ಮಾಡಬಾರದೆಲ್ಲ ಮಾಡ್ತಾನೆ, ವೇಶ್ಯಾಗಮನ ಮಾಡ್ತಾನೆ, ಮನೆ ಹಾಳ ಅಂದರೆ ಮನೆ ಹಾಳ, ಕಂಡವ್ರ ಮನೆ ಹಾಳು ಮಾಡ್ತಾನೆ. ಎಷ್ಟು ದುಷ್ಟ ಅಂತ ಕೇಳಿದರೆ, ಊರಿನ ಮಕ್ಕಳು ಆಡ್ತಾ ಇದ್ದರೆ ಬಾವಿಯಲ್ಲಿ ಹಾಕಿ ಸಂತೋಷ ಪಡ್ತಿದ್ದ, ಕೊಂದು ಬಿಡ್ತಿದ್ದ ಬಾವಿಯಲ್ಲಿ ಹಾಕಿಬಿಟ್ಟು, ರಾಕ್ಷಸ. ಇವತ್ತೆಲ್ಲ ನಡೀತಾರೆ ಕೆಲಸ, ಹೋಗ್ತಾ ಹೋಗ್ತಾ ಹಿಟ್ ಅಂಡ್ ರನ್ ಕೇಸ್ ಇಂಥವೇ ತಾನೆ ಅವೆಲ್ಲ ಕೂಡ. ಕಂಡವ್ರ ಮಕ್ಕಳ ಮೇಲೆ ಕಾರು ಓಡಿಸಿ ಓಡೋಗ್ಬಿಡ್ತಾರಲ್ಲ ಅಂತ ಕೆಲಸ ಮಾಡ್ತಿದ್ದ. ಇದೇನು ಹೊಸ್ತಲ್ಲ, ಅದೆಲ್ಲ ಕೂಡ ತಂದೆ ತಾಯಿಗಳ ದ್ರೋಹಿ, ಮಾತೃದ್ರೋಹಿ, ಪಿತೃದ್ರೋಹಿ, ಗುರುದ್ರೋಹಿ, ಜನಗಳ ದ್ರೋಹಿ, ಎಲ್ಲವನ್ನು ಮಾಡ್ತಾ ವೇಶ್ಯಾಲೋಲುಪನಾಗಿ ಸಂಪತ್ತನ್ನೆಲ್ಲ ಕಳೀತಾನೆ. ಸಂಪತ್ತು ಆಗ್ತಾ ಬರುತ್ತಲ್ಲ, ತಂದೆ ತಾಯಿನ ಕೊಡಿ ಅಂತ ಕೇಳ್ತಾನೆ, ಕೊಡದೆ ಹೋದ ಹೊಡಿತಾನಂತೆ ತಮಾಷೆ. ತಂದೆ ತಾಯಿನ ಹೊಡಿತಾನೆ ರಾಕ್ಷಸ. ತುಂಬ ಜನ ಗೊತ್ತಿಲ್ಲ, ಯಾರೋ ಬರ್ತಿರ್ತಾರೆ ಆಚಾರ್ಯರೇ, ನಮ್ಮ ಮಕ್ಕಳು ನಮ್ಮನ್ನು ಹೊಡಿತಾರೆ ಅಂತ ಹೇಳ್ತಾರೆ. ಪಾಪ ಎಂಥ ಇಂಥದ್ದು, ಅದು ಕೆಟ್ಟವರಿದ್ದಾರೆ ಅಂತ ಆಯ್ತಲ್ಲ, ನಮ್ಮ ಮಕ್ಕಳು ನಮ್ಮನ್ನು ಹೊಡಿತಾರೆ ಅಂತ ಹೇಳಬೇಕಾದ್ರೆ ಎಷ್ಟು ದುಃಖಪಟ್ಟಿರ್ಬೇಕು ಜನಗಳು. ಪೂಜೆ ಮಾಡಬೇಕು ನ್ಯಾಯವಾಗಿ, ಅವ್ರಿಗೆ ಆರಾಧನೆ ಮಾಡಬೇಕು. ಪುಂಡರೀಕನ ಕಥೆ ಕೇಳಿದರೆ ಅವರಿಗೆ ಅಭಿಷೇಕ ಮಾಡಿಸ್ತಿದ್ದ ಮಹಾನುಭಾವ. ಅದು ಪಾಂಡುರಂಗ ಬಂದು ಇವತ್ತಿಗೂ ನಿಂತಿದ್ದಾನೆ ಆತನ ಭಕ್ತಿಗೆ ಮೆಚ್ಚಿಬಿಟ್ಟು. ತಂದೆ ತಾಯಿ ಹೊಡೆಯೋ ಮಕ್ಕಳಿದ್ದಾರೆ, ರಾಕ್ಷಸರನ್ನು ಬೇರೆ ಹುಟ್ಟಬೇಕಾಗಿಲ್ಲ ಅಂತ ಆಯ್ತಲ್ಲ. ದುರ್ಯೋಧನ ರುದ್ರಾಷ್ಟ್ರನ ಹೊಡೆದ ಅಂತ ಬಂದಿಲ್ಲ, ಅವನಿಗಿಂತ ಜಾಸ್ತಿ ಆದಾಗ ಆಯ್ತಲ್ಲ ಅವ್ರ ಹೆಚ್ಚು ಕೆಟ್ಟ. ದುರ್ಯೋಧನ ಮಾತಿನಿಂದ ಹೊಡಿತಿದ್ದ, ಅದೇನೆ ಸರಿನೇ, ನಿಜವಾಗ್ಲೂ ಹೊಡಿತಿದ್ದ, ಕಿತ್ಕೊಂಡು ಹೋಗ್ತಾ ಇದ್ದಂತ ಹೊಡೆದು ಹೊಡೆದು. ಎಷ್ಟು ದುಃಖ ಆಯ್ತು ಗೊತ್ತಾ ಅವನಿಗೆ? ಆ ಋಷಿ ಹೇಳಿದ್ರು, ಪಾಪ ಇನ್ನು ಮಗು ಆಗೋ ಯೋಗ ಇಲ್ಲ ಅಂತ ಹೇಳಿದರು, ಯಾಕೆ ಕಷ್ಟಪಡ್ತಿ, ಮಕ್ಕಳಿದ್ರು ಕೂಡ ಒಳ್ಳೇದಾಗ್ತಿದ್ದು ಏನು ನಿಶ್ಚಿತ ಅಂತ ಹೇಳಿದರು, ಬೇಡ ಅಂತ ಹೇಳಿದರು, ನಾನೇ ಹಠ ಮಾಡಿ ತೊಗೊಂಡ್ಬಿಟ್ಟೆ, ಎಂಥ ಪಾಪಿಷ್ಟ ಮಗ ಹುಟ್ಟುಬಿಟ್ಟ, ನನ್ನ ಮಗು ಇಲ್ಲ ಅಂತ ಒಂದು ಕೊರಗಿತ್ತಷ್ಟೇ, ಈ ದಿನ ಬೆಳಗಾದರೂ ಕೊರಗು ಶುರುವಾಯ್ತಲ್ಲ, ಭಾರಿ ದುಃಖ ಪಡ್ತಾನೆ. ಆಗ ಏನು ಮಾಡಬೇಕು ತೋರಿಸ್ತಾ ಇಲ್ಲ ಅವನಿಗೆ. ಗೋಕರ್ಣ ಬರ್ತಾನೆ, ಅಪ್ಪ ಯೋಚನೆ ಮಾಡಬೇಡ, ಅಪ್ಪ ಅಂತಲೇ ಕರೀತಾನೆ, ಅದೇ ಮನೆಯಲ್ಲಿ ಬೆಳೆದಿರ್ತಾನಲ್ಲ, ಹುಟ್ಟಿದ್ದು ಮಗುವಾಗಿ ಬೆಳೆಸಿದ್ದಿತ್ತನೇ ಪಾಪ. ಅಪ್ಪ ಯೋಚನೆ ಮಾಡಬೇಡ, ಒಂದು ಸಮಾಧಾನ ಹೇಳ್ತೇನೆ ಕೇಳು, ಇದೆಲ್ಲ ಸಂಸಾರದಲ್ಲಿ ಇರದೇ ಇವೆಲ್ಲ ಕೂಡ, ದೇವರಿಗೆ ಕಷ್ಟ ಕೊಟ್ಟ ಅಂದ್ರೆ ಅನುಗ್ರಹ ಮಾಡಿದ್ದೇನೆ ಅಂತ ತಿಳ್ಕೊಂಡ್ಬಿಡು, ಆದರೆ ಅಭಿಮಾನ ಬರೋದಿಲ್ವಲ್ಲ, ಬಿಟ್ಬಿಡು ಸಾಕು, ಹೆಂಡತಿ ಮೇಲೆ ಅಭಿಮಾನ ಬೇಡ, ಅಭಿಮಾನ ಬಿಟ್ಟಷ್ಟು ದೇವರ ಹತ್ರ ಆಗ್ತಾನೆ. ತದಲಂ ಬಹುಲೋಕ ವಿಚಿಂತನಯ್ಯ, ಅಭಿಮಾನ ಬಿಟ್ಟಷ್ಟು ದೇವರ ಹತ್ರ ಆಗ್ತಾನೆ. ಜನದ ಮೇಲೆ ಅಭಿಮಾನ ಬಂದರೆ ಜನಾರ್ದನ ದೂರ ಆಗ್ತಾನೆ, ನೆನಪಿರ್ಬೇಕು. ಇವತ್ತು ತಿಂಡಿ ತಿಂದರೆ ಊಟ ಸೇರೋದಿಲ್ವಲ್ಲ, ಹಾಗೆ ತಿಂಡಿ ಜಾಸ್ತಿ ಇದ್ದರೆ ಊಟ ಸೇರೋದಿಲ್ಲ, ಲೌಕಿಕ ಜಾಸ್ತಿ ಆದರೆ ಅಧ್ಯಾತ್ಮ ಬಿಟ್ಟು ಹೋಗ್ತದೆ. ಅದನ್ನು ಏನು ಯೋಚನೆ ಮಾಡಬೇಡ, ದೇವ್ರು ಕೊಟ್ಟು ವರ ಅಂತ ತಿಳ್ಕೊ, ಇದನ್ನು ದೇವ್ರ ಧ್ಯಾನ ಮಾಡು, ಒಳ್ಳೆ ಅವಕಾಶ ಬಂತಲ್ಲ ಅಂತ ಉಪದೇಶ ಮಾಡಿ. ಎಷ್ಟು ಪುಣ್ಯಾತ್ಮ ಇವನು, ಇವಳು ಉಪದೇಶವನ್ನು ಮಾಡ್ತಾನೆ, ಭಾರಿ ಖುಷಿಯಾಗುತ್ತೆ ಅವನಿಗೆ. ಮಗ ಅಂದರೆ ಹೀಗಿರಬೇಕು ಅಂತ ಹೇಳ್ತಾನೆ, ಧ್ಯಾನ ಮಾಡ್ತಾನೆ. ಭಾಗವತ ದಶಮಸ್ಕಂದ ನಿತ್ಯ ಪಾರಾಯಣ ಶುರು ಮಾಡಿದಂತೆ, ಕೊನೆಗೆ ವಿಶೇಷ ಸದ್ಗತಿ ಪಡೆದು ಸದ್ಗತಿ ಹೊರಟೇ ಬಿಡ್ತಾನೆ ಅವನು. ಯಾರು ಪುಣ್ಯಾತ್ಮ ಆತ್ಮದೇವ ಸದ್ಗತಿ ಹೊರಟೋಗಿಬಿಡ್ತಾನೆ. ಗೋಕರ್ಣನಿಂದ ಸದ್ಗತಿ ಆಯಿತು ಅವನಿಗೆ. ಪಾಪ ಅವನು ನೋಡಿದರೆ ಮನೆಹಾಳ ಮಗ, ಇವನು ನೋಡಿದರೆ ಒಳ್ಳೆ ಜ್ಞಾನ ಕೊಡ್ತಕ್ಕಂಥ ಮಗನಾಗಿ ಬಂದ, ಭಾರಿ ಸಮಾಧಾನವಾಯಿತು. ಸ್ವಲ್ಪ ದಿವಸ ಆಯಿತು, ಆಮೇಲೆ ತಾಯಿ ಗಂಟು ಬಿದ್ದವನು, ಆಮೇಲೆ ಅಪ್ಪ ಹೋಗಿಬಿಟ್ಟ ಕೊಡುಕೊಂಡು ಶುರು ಮಾಡಿದ. ಅವಳು ಪಾಪ ಅವಳಿಗೆ ಅಸಹ್ಯ ಬಂದೋಯ್ತು. ಅವನು ಎಷ್ಟು ವೆಚ್ಚ ಮಾಡ್ದ ಅಂದರೆ ಒಂದು ಮಾತಿದೆ, ದುಂದು ವೆಚ್ಚ ಅಂತ ಇದೆಯಲ್ಲ, ಇವನಿಂದನೇ ಬಂದಿರಬೇಕು ಅದು. ದುಂದುಕಾರಿ ಇವನ ಹೆಸರು, ದುಂದು ವೆಚ್ಚ ಅಂತ ಹೆಸರು, ಇವನಿಂದನೇ ಬಂದಿರಬೇಕು. ಪಾಪ ಮಾಡಬಾರ್ದಕ್ಕೆಲ್ಲ ಖರ್ಚು ಮಾಡ್ತಾನೆ, ಎಲ್ಲ ವೇಶ್ಯರಿಗೆ ಹಾಕಿಬಿಡ್ತಾನೆ. ಏನು ಇಲ್ದಾಗಾಯಿತು, ತಾಯಿನ ಭಾರಿ ಪೀಡಿಸ್ತಾನೆ. ಅಡಿ ತಡ್ಕೊಳ್ಳೋಕ್ಕಾಗೋದಿಲ್ಲ, ಮನೆ ಬಾವಿಯಲ್ಲಿ ಬಿದ್ದು ಆತ್ಮಹತ್ಯೆ ಮಾಡ್ಕೊಬಿಟ್ಲಂತ ಮನೆ ಹಿಂದಿನ ಅಲ್ಲಿ ವೇದವ್ಯಾಸರೇ ಬರೀತಾರೆ. ಮನೆ ಹಿಂದೆ ತಂದೆಯೂ ಕೊಂದ, ತಾಯಿನೂ ಕೊಂದಾಗಾಯ್ತಲ್ಲ, ಇಂಥ ಮಕ್ಕಳು ತೊಗೊಂಡು ಏನು ಮಾಡಬೇಕು? ಮಾತೃ ದೇವೋಭವ, ಪಿತೃ ದೇವೋಭವ, ಯಾವುದೂ ಇಲ್ಲ. ಅವಳು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೊಂದು. ಇವನು ಇನ್ನೂ ಖುಷಿ ಅನ್ನಿಸ್ತು, ಪಾಪ ಇದು ಬದ್ದೆಲ್ಲ ತೊಗೊಂಡೆ ವೇಶ್ಯರಿಗೆ ಕೊಟ್ಟುಬಿಟ್ಟ. ವೇಶ್ಯರು ಬಿಡಲಿಲ್ಲ, ಇನ್ನೂ ತಾ ಅಂತ ಹೇಳಿದರು, ತರಲಿಕ್ಕೇನೂ ಇಲ್ಲ. ಕಳ್ತನ ಶುರು ಮಾಡಿದ. ಆಮೇಲೆ ದುರಭ್ಯಾಸಕ್ಕೂ ಲಿಂಕ್ ಇದೆ, ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ ಮಹಾವಿದ್ಯೇನ ಬಿಹ ವೈರೀಣಂ. ಮತ್ತೆ ಶುರು ಮಾಡಿದೆ ಕಳ್ತನನ. ಆಮೇಲೆ ದೊಡ್ಡ ದೊಡ್ಡ ಕಳ್ತನ ಶುರು ಮಾಡಿದೆ, ಅವ್ರು ಕೇಳೋದು ಇವ್ರು ತಂದುಕೊಡೋದು, ಕೇಳೋದು ತಂದುಕೊಡೋದು. ಕೊನೆಗೆ ಎಲ್ಲಿಗೆ ಹೋಯ್ತು ಗೊತ್ತ ಸ್ಥಿತಿ? ಅವರು ಇನ್ನು ಗೊತ್ತಾಯ್ತು ಇವನು ಕಳ್ಳತನ ಮಾಡಿ ಸಿಕ್ಕಾಕೋತಾನೆ ಅಂತ ಗೊತ್ತಾಯ್ತು ವೇಶ್ಯರಿಗೆ. ಅವ್ರು ಯೋಚನೆ ಮಾಡಿದ್ರಂತವ್ರು, ಇವನು ಸಿಕ್ಕಾಕೊಂಡ್ರೆ ನಾವು ಸಿಕ್ಕಾಕತ್ತೇವೆ, ಆಮೇಲೆ ಗದ್ಮಾಲು ವಾಪಸ್ ಕೊಡಬೇಕಾಗತ್ತೆ, ಇವನಿದ್ರೆ ಭಾರಿ ಸಮಸ್ಯೆ ಇದೆ, ಇವನ್ನೇ ಮುಗಿಸಿಬಿಡೋಣ ಅನ್ಕೊಂಡ್ರಂತೆ. ನಿತ್ಯದ ಸಂಗತಿ ಇವೆಲ್ಲ ಕೂಡ, ಜನಗಳು ಮೋಸ ಹೋಗರಲ್ಲಿ ಹೀಗೆ ಸಾಯೋದು. ಇವನು ಕೊಂದು ಬಿಡಬೇಕು ಅಂತ ಉಪಾಯ ಮಾಡಿಬಿಟ್ಟು ಒಂದು ದಿವಸ ಮಲಗಿದ ಕಾಲಕ್ಕೆ ಅವನು ಕರಡಿ ಪಾಶೆ ಬಿಗಿದು ಎಳಿತಾ ಇದ್ದಾರೆ. 5 ಜನ ಇದ್ರಂತವ್ರು, 5 ಜನ ಸೇರಿ ಅವನು ಕೊಂದ ಎಳಿತಾ ಇದ್ದಾರೆ. ಅವನು ಪಾಪ ಗಟ್ಟಿ ಜೀವ, ತಕ್ಷಣ ಸಾಯ್ತಾ ಇಲ್ಲ, ಅವನು ಒದ್ದಾಡ್ತಿದ್ದಾನೆ ಒಂದೇ ಸಮನೆ. ಆ ಹೊತ್ತಿಗೆ ಅವ್ರು ನೋಡ್ತಾರೆ ಸತ್ರ ಲೇಟಾದ್ರೆ ಕಟ್ಟ ಸಾಯೋದು ಅಂತ ಹೇಳಿ ಕೆಂಡ ತಂದ್ರಂತೆ. ಅವನು ಬಾಯಲ್ಲಿ ಹಾಕ್ತಾರೆ, ಎಳಿತಾರೆ, ಆಯ್ ಬಾಯಿ ತೆಗಿತಾರೆ, ಬಾಯಲ್ಲಿ ಹಾಕಿ ಕೊಂದುಬಿಟ್ರಂತೆ ಕೊನೆಗೆ. ಅಂದರೆ ಅದಕ್ಕೆ ಹೇಳ್ತಾರೆ, ದೇವರನ್ನು ಬಿಟ್ಟು ಅವ್ರ ಗತಿ ಏನಾಗ್ತದೆ ನೋಡಿದ್ರೆ ಅಂತ ಹೇಳ್ತಾರೆ. ದೇವರನ್ನು ಹಿಡಿದಿದ್ದರೆ ಹೇಗಿರ್ತಿದ್ದ ಮನುಷ್ಯ, ಲೋಕ ಹಿಡಿದ್ರೆ ಹೇಗಿಡ್ತಾನೆ. ಲೋಕ ಹಿಡಿಯೋದು ಬೇರೆ, ವೇಶ್ಯನ ಹಿಡಿಯೋದು ಬೇರೆ. ಅದು ಕೂಡ ಇವತ್ತಿಂದ ಮಕ್ಕಳು ಕೇಳಿದರೆ ಜನ ಎಷ್ಟು ಒಳ್ಳೆಯವರಾಗ್ತಾರೆ ಮಕ್ಕಳು ಯೋಚನೆ ಮಾಡಿ. ಅವ್ರಿಗೆ ಅನುಭವನೇ ಇರೋದಿಲ್ಲ, ಆದ್ದರಿಂದ ಎಲ್ಲೋ ಅಟ್ರ್ಯಾಕ್ಟ್ ಆಗ್ತಾರೆ, ಜೀವನ ಹಾಳು ಮಾಡ್ಕೊಂಡ್ಬಿಡ್ತಾರೆ. ಯಾವುದೋ ಜಾತಿ ಮದುವೆ ಮಾಡ್ಕೋತಾರೆ, ಯಾರಿಂದನೋ ಹೋಗ್ತಾರೆ, ಹೇಗೋ ಬದುಕ್ತಾರೆ, ಸರ್ವಸ್ವ ಕಳ್ಕೊಂಡ್ಬಿಡ್ತಾರೆ. ಭಾಗವತಾದಿಗಳನ್ನ ಕೇಳಿದಾಗ ಅದು ಯಾವ ತಂದೆ ತಾಯಿನೂ ಉಪದೇಶ ಮಾಡೋದಿಲ್ಲ, ವೇದವ್ಯಾಸರು ಉಪದೇಶ ಮಾಡಿದಂತೆ. ಅವ್ರು ಹೇಳಿದ ಮಾಹಿತಿ ಯಾರೂ ಕೊಡೋದಿಲ್ಲ. ಎಷ್ಟು ಕರುಣೆ ವೇದವ್ಯಾಸ ದೇವರಿಗೆ, ಹೇಳ್ತಾರೆ ಕೃಪಯಾ ಭಾಗವತಂ ಕೃತಂ. ವೇದವ್ಯಾಸವರು ಬರೆದಿದ್ದು ಎಷ್ಟು ಕರುಣೆಯಿಂದ ಬರೀತಾರೆ ಗೊತ್ತಾ. ಮಹದಾನುಗ್ರಹ ಮಾಡಿ, ವಿಶೇಷ ಅನುಗ್ರಹ ಮಾಡಿ ಇನ್ನೆಲ್ಲ ತಿಳಿಸಿ ಉದ್ಧಾರ ಮಾಡ್ತಾರೆ. ಮನೆಯು ನಾರಾಯಣ ಹೇಳಿ ಸಾಯ್ತಾನ, ಅವರು ಹಣ ತಗೊಂಡು ಓಡೋಗ್ಬಿಡ್ತಾರಲ್ಲ ಕೂಡ. ಸತ್ತ ಮೇಲೆ ಅವನಿಗೆ ಸದ್ಗತಿ ಆಗಲಿಲ್ಲ, ತುಂಬ ತುಂಬ ದುಃಖ ಪಡ್ತಾರೆ. ಪಿಶಾಚಿ ಆಗ್ತಾನೆ, ಏನೇನೋ ಆಗ್ತಾ ಇದ್ದಾನೆ, ಮುಂದೆ ಹೇಗೆ ಉದ್ಧಾರ ಆಗಬೇಕು ಅಂತ. ಪಿಶಾಚಿ ಅಷ್ಟು ಸುಲಭ ಹೋಗೋದಿಲ್ವಲ್ಲ, ಒಂದು ದಿವಸ ಆದ್ರೂ ಗೋಳಾಡಲಿ, ನಾಳೆ ಸಾಯಂಕಾಲದವರೆಗೆ ಅವನು ಗೋಳಾಡ್ತಾ ಇರ್ತಾನೆ. ನಾಳೆ ಮುಂದೆ ಹೇಗೆ ಬಿಡುಗಡೆ ಆಗಬೇಕು ಒಂದು ನೋಡಬೇಕು. ಲೋಕ ಅವನು ಬಿಡುಗಡೆ ಹೇಗೆ, ದುಂದಕಾರಿ ಬಿಡುಗಡೆ ಹೇಗಾಗಬೇಕು, ಹೇಗೆ ವೇದವ್ಯಾಸರ ಭಾಗವತ ಮುಗಿಸ್ತಾರೆ, ಎಷ್ಟು ಅದ್ಭುತ ಫಲವನ್ನು ಹೇಳ್ತಾರೆ. ಅದು ಸದ್ಗತಿ ಹೇಗಾಗಬೇಕು, ಎಲ್ಲ ಕಥೆಗಳು ಇದು ಒಂದೇ ಕಥೆ, ಒಂದು ರೀತಿ ಇರೋ ಕಥೆ, ವಿಚಿತ್ರವಾದ ಕಥೆ. ವಿಶೇಷವಾಗಿ ಅದರ ಮಹಿಮೆ ತಿಳಿಸ್ತಾರೆ. ನಾಳೆ ದಿವಸ ತುಂಬ ವಿಷಯ ಇರೋದರಿಂದ ನಾಳೆ 6 ಕಾಲಿಗೆ ಪ್ರವಚನ ಪ್ರಾರಂಭ ಆಗ್ತದೆ. ಭಾನುವಾರ ಹೇಗಿದ್ರು ಕೂಡ 6 ಕಾಲಿ ಪ್ರವಚನ ಪ್ರಾರಂಭವಾಗಿ 7:30 ಮುಗೀತದೆ ಅಂತ ಹೇಳ್ತಾ, ನಾಳೆ ದಿವಸ ಮಗಳದ ಕಾರ್ಯಕ್ರಮ, ಪದ್ಮಪುರಾಣದ ಈ ಕಥೆಯೊಂದಿಗೆ ವಿಶೇಷವಾದಂಥ ಅನೇಕ ಅರ್ಥಗಳನ್ನು ಪಡಿತಕ್ಕಂಥ ಪೂರ್ವವಾದ ಭಾಗ ಇದು. ಶ್ರೀಮದ್ ಭಾಗವತದ ಮಹಿಮೆಯನ್ನು ತುಂಬ ಚೆನ್ನಾಗಿ ಹೇಳ್ತಕ್ಕಂಥ ಭಾಗ. ಅದರೊಂದಿಗೆ ನಾಳೆ ಮಂಗಳ ಕಾರ್ಯಕ್ರಮ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣಮಸ್ತು ಅಂತ ಹೇಳಿ.